ಅದು ದಿವಸ ಮುಖ್ಯ. ಹತ್ತೇ ದಿವಸ ಒಂದ್ಸತಿ ಏನಾಗಿದೆ ಅಲ್ಲಿ,
ಬೆಟ್ಟದ ಮೇಲೆ ಓಡಾಡ್ತಿದ್ದಾಳೆ, ಕುಂತಿದ್ದೆ ಮಗು ನೆಚ್ಕೊಂಡಿದ್ದಾಳೆ. ಹತ್ತು ದಿವಸದ ಮಗು ನೆಚ್ಚು ಬೆಟ್ಟದ ಮೇಲೆ ಓಡಾಡ್ತಿದ್ದಾಳೆ. ಬಾಣಂತಿಯವರು ಪೂರಾಚಿಯವರು ಹೊರಗೆ ಬರೋದಿಲ್ಲ ಸಾಮಾನ್ಯ. ಅಂಥದ್ದು ಎಂಥ ಕ್ಷತ್ರಿಯ ಸ್ತ್ರೀಯವರು, ಗರ್ಭ ಭಾರ ಕೊಡೋ ಮಗುವೇ ಅಲ್ಲ ಅವರು, ಜಗತ್ತಿನ ಭಾರ ಬಿಡಿಸ್ತಕ್ಕಂಥವ್ರು. ಅವ್ರು ಹುಟ್ಟಿದಾಗ ನೋಯೇ ಆಗಿಲ್ಲ ಆಕೆಗೆ, ಸದ್ಯೋ ಗರ್ಭ ಸದ್ಯೋ ಜನನ. ಓಡಾಡ್ತಾ ಇದ್ದಾಗ ಈ ಪಾಂಡರಾಜ ಏನು ಮಾಡಿದ್ದಾನೆ, ರಾಜರು ಬೇಟೆ ಆಡೋದಲ್ಲ, ಕ್ರೂರ ಮಗಳನ್ನು ಕೊಲ್ಲಬೇಕು, ಆ ಮೂಲಕ ತಪಸ್ವಿಗಳ ತಪಸ್ಸಿಗೆ ವಿಘ್ನ ಪರಿಹಾರ ಆಗಬೇಕು. ಒಂದು ಹುಲಿ ಇತ್ತು, ನೋಡಿದ, ಒಂದು ಬಾಣ ತೊಗೊಂಡು ಹೊಡೆದ ಹುಲಿಗೆ, ಸರಿಯಾಗಿ ಇಟ್ಟುಬಿಟ್ಟು ಜೋರ ಗರ್ಜನೆ ಮಾಡಿ ಸತ್ತೋಯ್ತು. ಜೋರ ಗರ್ಜನೆ ಮಾಡಿ ಸತ್ತೋಯ್ತು. ಆ ಗರ್ಜನೆಗೆ ಕುಂತಿಗೆ ಭಾರಿ ಭಯ ಆಯಿತು. ಎಲ್ಲೋ ಹುಲಿ ಹತ್ರ ಬಂತು ಅಂತ ತಿಳ್ಕೊಂಡ್ಬಿಟ್ಟು ಮೂರ್ಛೆ ತಳೆ ಬಿದ್ದುಬಿಡ್ತಾಳೆ, ಮೂರ್ಛೆ ಅಲ್ಲಿಂದ ಬಿದ್ದುಬಿಡ್ತು, ಬೆಟ್ಟದ ಹುಡ್ಕೊಂಡ್ಬಿಡ್ತಾಳೆ. ಹಾಗೆ ಮಗು ಕೆಳಬಿದ್ದುಬಿಡ, ಸ್ವಲ್ಪ ಎಚ್ಚರಾಗುತ್ತೆ, ನೋಡ್ತಾಳೆ ಮಗು ಇಲ್ಲ, ಇರೋದು ಪೀಕ್ ಆಫ್ ದಿ ಪರ್ವತ, ಶಿಖರದ ಮೇಲೆ ಇದ್ದಾಳೆ, ಪಕ್ಕದಲ್ಲಿ ಮಗು ಇಲ್ಲ, ಕೆಳಬಿದ್ದಿದೆ. ಮುಗಿತೀನ, ಏನು ಯೋಚನೆ ಮಾಡಾಗಿಲ್ಲ, ಅಷ್ಟು ಮೇಲೆ ಮೇಲಿಂದ ಮಗು ಬಿದ್ದರೆ ಏನಾಗಿರಬೇಕು, ತುಂಬ ದುಃಖಪಟ್ಟು. ಎಂಥ ಮಗು, ಅಂತಿಂಥ ಮಗು ಅಲ್ಲ, ದ್ವಾತ್ರಿಂಶಲ್ ಲಕ್ಷಣೋಪೇತ ಮಗ್ರೆ, 32 ಲಕ್ಷಣ ಭರಿತವಾದ ಮಗು ಹುಟ್ಟಿದ ಮಗು. ಎಷ್ಟೇ ಕೆಟ್ಟದಿದ್ದರೂ ಕೂಡ, ಎಷ್ಟೇ ದುರ್ಲಕ್ಷಣ ಇದ್ದರೂ ಕೂಡ, ಕೋಮಾ ಸ್ಟೇಜಲ್ಲಿ ಇದ್ದರೂ ಕೂಡ, ತಂದೆ ತಾಯಿಗೆ ಅಷ್ಟು ಪ್ರೀತಿ ಅದರ ಮೇಲೆ, ನಮ್ಮ ಮಗು ಅಂತ ಭಾವನೆ ಇರು. ಅಂಥದ್ದು ಲೋಕ ವಿಲಕ್ಷಣವಾದ ಮಗು ಇದು, ಮನೆ ಭಾರಿ ಆತಂಕವಾಯಿತು. ಆಯಿತು, ಇನ್ನೂ ಏನು ಗೊತ್ತಾಗಿಲ್ಲ ಪಾಪ ಆಕೆಗೆ, ನೋಡೋಣ ಮಗುವನ್ನು ಅಂತ ಬಗ್ಗೆ ನೋಡ್ತಾಳೆ. ಆಶ್ಚರ್ಯ, ಆನಂದಕ್ಕೆ ಮಿತಿಯೇ ಇಲ್ಲ. ಮಗು ಆಡ್ತಾ ಮಲಿಕೊಂಡಿದೆ ಹಾಗೇನೆ, ಮಗು ಏನಾಗಿಲ್ಲ, ಅಲ್ಲೂ ಆನಂದ ತೀರ್ಥನೆ, ಬಿದ್ದಾಗಲೂ ಆನಂದ ತೀರ್ಥ. ನಾ ಬೆಳಿಗ್ಗೆ ಹೇಳ್ತಿರ್ಬೇಕಾದ್ರೆ ದುಃಖ ತೀರ್ಥರು, ಡಲ್ಲಾಗಿ ಹೇಳ್ತಾನೆ, ಹೇಳ್ತಿರ್ಬೇಕಾದ್ರೆ ಮಲಬೇಕಾದ್ರೆ ಅಯ್ಯೋ ಅಂತ ಮಲಗಿರ್ತೇವೆ, ಅಯ್ಯೋ ಅಂತ ಹೇಳ್ತಾನೆ. ಅದಕ್ಕೆ ಆನಂದ ತೀರ್ಥರ ಸ್ಮರಣೆ ಮಾಡಿ ಕೊನೆ ಪಕ್ಷ, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ, ಒಂದು ಬಾರಿ ಸ್ಮರಣೆ ಸಾಲದೆ. ಅವರು ಸ್ಮರಣೆ ಮಾಡ್ತಿರ್ಲಿಕ್ಕೆ ಉತ್ಸಾಹ ಬರುತ್ತೆ ಅಂತ ಹೇಳ್ತಾರೆ ವರ್ಷನಿಗೆ. ಆನಂದಂ ಸಂದುಹದಿಹ ಮಹದಾನಂದ ಆನಂದ ತೀರ್ಥ ಶ್ರೀಮದ್ ವಕ್ತ್ರೇಂದು ಬಿಂಬಂ ದುರಿತ ನುದುದಿತಂ ನಿತ್ಯದಾಹಂ ಕದಾನು ಪಾಯಶ್ಚಿತ ಹೇಳ್ತಾರೆ ಆಚಾರ್ಯರೇ. ನಿಮ್ಮ ಉತ್ಸಾಹ ಕೊಡ್ತಕ್ಕಂಥ ಮುಖವನ್ನು ಯಾವಾಗ ನೋಡುತ್ತೇನೆ ನಾನು ಅಂತ ಹೇಳ್ತಾರೆ ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯ. ಅಂಥ ಉತ್ಸಾಹ ತತ್ವ ಪ್ರತಿಪಾದಿಗಳನ್ನು ಬರೆದ ಮಹಾನುಭಾವರು ತಿಳ್ಕೊಬಿಟ್ಟಿದ್ದ ಆಚಾರ್ಯರು. ಆಗ ನೋಡ್ತಾಳೆ ಎಷ್ಟು ಖುಷಿಯಾಯಿತು, ಒಂದು ಮಗು ಸುರಕ್ಷಿತವಾಗಿದೆ. ಇನ್ನೊಂದು ಭಾರಿ ಆಶ್ಚರ್ಯ, ಆ ಪರ್ವತ ನೂರಾರು ಹೊಳ ಸೀಡಿ ಹೋಗಿಬಿಟ್ಟಿದೆ, ನಡೆಯ ಪರ್ವತ ಸೀಡಿ ಹೋಗಿದೆ, ಮಗುಗೇನೂ ಆಗಿಲ್ಲ. ಕರದಿಂದ ಶಿಶುಭಾವ ನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಜಯ ಜಯ ಜಗತ್ರಾಣ ಜಗದೊಳಗೆ ಸತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀ ಮಧ್ವನಾಮ. ಈ ಮಾತು, ಈ ಕಥೆ ಕೇಳಿ ಮಧ್ವನಾಮ ಹೇಳಿದರೆ ಯಾವಾಗ ಅಂತ ಅರ್ಥ ಆಗುತ್ತೆ. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು, ಆ ಕ್ಷಣಕ್ಕೆ ಅದನ್ನೇ ವರ್ಣನೆ ಮಾಡ್ತಾರೆ. ಇಂದ್ರಾಯುಧಂ ಇಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಚಿತಿಧಾರಿಣಾಂ ಪ್ರಾಕ್. ಆದರೆ ಇಡೀ ಒಂದು ಪರ್ವತ, ನೂರಾರು ಪರ್ವತಗಳು ಇಂದ್ರದೇವರು ತಗೊಂಡು ಹೊಡಿತಾರೆ, ಪರ್ವತಕ್ಕೇನೂ ಆಗಲಿಲ್ಲ, ರೆಕ್ಕೆಗಳು ತುಂಡಾದವು ಅಷ್ಟೇ. ಇಂದ್ರಾಯುಧಂ ಇಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಚಿತಿಧಾರಿಣಾಂ ಪ್ರಾಕ್ ವಿಭೇದ ಭೂಭೃತ್ ವಪು ರಂಗ ಸಂಗ ಚಿತ್ರಂ ಸಪನ್ನೋ ಜನನೀ ಸ ಕರ ಕರಣೀಕರಾಗ್ರಾತ್. ಆದರೆ ಇವರೇನು ಹೊಡೆದಿಲ್ಲ, ಕುಂತಿದೇವಿ ತಗೊಂಡು ಹೊಡೆದಿಲ್ಲ ಬೆಟ್ಟನ, ಸುಮ್ಮನೆ ಜಾರಿ ಬಿದ್ದಿದ್ದಷ್ಟೇ. ವಜ್ರಾಯುಧದ ಪೆಟ್ಟಿಗೆ ರೆಕ್ಕೆಗಳು ಕತ್ತರಿಸಿದರೆ ಇವರ ದೇಹದ ಸ್ಪರ್ಶಕ್ಕೆ, ಪೆಟ್ಟಿಗೆಲ್ಲ ಸ್ಪರ್ಶಕ್ಕೆ ಶತಶೃಂಗ ಪರ್ವತ ನೂರಾರು ಹೊಡೆ ಸೀಡಾಯಿತು ಅಂತ ಕೇಳಿದರೆ, ವಜ್ರಾಯುಧಕ್ಕಿಂತ ಗಟ್ಟಿ ದೇಹ ಅಂತ. ವಜ್ರಕ್ಕಿಂತ ಗಟ್ಟಿ ಶರೀರ ಭೀಮಸೇನ ದೇವರು, ಹನುಮಂತ ದೇವರಾಗೆ, ಭೀಮರೂಪ ಹಾಗೆ, ಮಧ್ವರೂಪನೂ ಹಾಗೆ, ವಾಯುದೇವರು ಅವತಾರದಲ್ಲೂ ಕೂಡ ಅಷ್ಟೇ ಶಕ್ತಿ ಸಾಮರ್ಥ್ಯಗಳಿರೋ ನಿದರ್ಶನ ಇದು. ಆಗ ಭಾರಿ ಸಂತೋಷಪಟ್ಟು ಅವತ್ತು ತೀರ್ಮಾನ ಮಾಡಿಕೊಂಡು, ಕಣ್ಣಾರೆ ಕಂಡ ಸತ್ಯ ಇದು, ಇದೆಲ್ಲ ನಿಮಗೆ ಶತಶೃಂಗ ಪರ್ವತ ಎಲ್ಲಿದೆ ಅಂತ ಯೋಚನೆ ಮಾಡಬಹುದು. ವಜ್ರಾಜ ಸ್ವಾಮಿಗಳು ಬರೀತಾರೆ ಎಲ್ಲಿದೆ ಶತಶೃಂಗ ಪರ್ವತ ಅಂದರೆ, ಪಾಂಡುಕೇಶ್ವರ ಅಂತ ಗೊತ್ತೆ ಎಲ್ಲರಿಗೂ ಕೂಡ. ಪಾಂಡುಕೇಶ್ವರ ಯಾತಕ್ಕೆ ಅಂದರೆ ಹೇಳಿ, ಪಾಂಡುರಾಜ ವಾಸ ಮಾಡಿದ ಜಾಗ ಯಾತಕ್ಕಲ್ಲಿ ವಾಸ ಮಾಡಿದರು ಅಂದರೆ ವಜ್ರಾಜ ಸ್ವಾಮಿಗಳು ಬರೀತಾರೆ. ಬದರಿಯಲ್ಲಿ 6 ತಿಂಗಳು ಬೇರೆ ಹೋಗ್ಲಿಕ್ಕಾಗೋದಿಲ್ಲ, 6 ತಿಂಗಳು ಇರಬಹುದು, 6 ತಿಂಗಳು ಆಗೋದಿಲ್ಲ. 6 ತಿಂಗಳ ಕಾಲ ಪಾಂಡುರಾಜ ಇಲ್ಲಿ ವಾಸ ಮಾಡ್ತಾ ಇದ್ದ, ಉಳಿದಂತೆ ಅಲ್ಲಿ ವಾಸ ಮಾಡ್ತಿದ್ದ. ನಾರಾಯಣ ಆಶ್ರಮದಲ್ಲಿ ವಾಸ, ಉಳಿದಂತೆ ಇಲ್ಲಿ ವಾಸ. ಇಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಆತ ನೆಲೆಸಿದ್ದ ಜಾಗಕ್ಕೆ ಪಾಂಡಕೇಶ್ವರ ಅಂತ ಹೆಸರಾಯಿತು. ಆ ಪಾಂಡಕೇಶ್ವರ ಪಕ್ಕದಲ್ಲೇ ಶತಶೃಂಗ ಪರ್ವತ. ಇವತ್ತು ನೀವು ಹೋಗ್ಬೇಕಾದ್ರೆ ಅದು ಚಳಿ ನಡುತ್ತಿರ್ತಾರೆ, ಯಾರು ನೋಡೋದಿಲ್ಲ ಆ ಕಡೆಗೆ, ಕಡೆ ನೋಡಿದರೆ ಒಂದು ಬೆಟ್ಟಗಡಿವೆ ಆ ಕಡೆಗೆ, ಬರೀ ಹೀಗೆ ಹೀಗೆ ಶಿಖರಗಳಿವೆ, ನೂರಾರು ಶಿಖರಗಳು. ಅದು ಶತಶೃಂಗ ಪರ್ವತ ಅಂದ್ರೆ ಅದು, ಅದರ ಒಂದು ಭಾಗ ಸೀಳಿ ಹೋಯ್ತು. ಈಗ ಒಂದು ಪ್ರಶ್ನೆ, ಶತಶೃಂಗ ಪರ್ವತ ಸೀಳಿತೋ, ಸೀಳಿದ ಮೇಲೆ ಶತಶೃಂಗವಾಯಿತು ಅಂತ ಪ್ರಶ್ನೆ. ಶತಶೃಂಗ ಪರ್ವತ ಸೀಳಿತೋ, ಸೀಳಿದ ಮೇಲೆ ಶತಶೃಂಗವಾಯಿತು. ಆಚಾರ್ಯ ಬರೀತಾರೆ, ಚೂಣೀಕೃತೋತೋ ಶತಶೃಂಗ ನಾಮ, ಅದ್ರ ಹೆಸರೇ ಶತಶೃಂಗ ಅಂತಿತ್ತು, ಅದ್ರ ಹೆಸರೇ ಶತಶೃಂಗ ಅಂತಿತ್ತು. ಈ ಸೀಳಿದ್ದಕ್ಕೆ 106 ಸೀಳಿ ಆಯಿತು, ಮೊದಲು ಹೆಸರಿತ್ತು, ಇವತ್ತು ಸಾರ್ಥಕ ಆಯಿತು ಅಂತ ಹೇಳಿದ. ಮೊದಲು ಹೆಸರಿತ್ತು, ಬಿದ್ದ ಮೇಲೆ ಸಾರ್ಥಕ ಆಯಿತು, ಅನ್ವರ್ಥವಾದ ಹೆಸರಾಯಿತು. ಇದು ಇಂಥ ಶಕ್ತ ಫಲ ಯಾರಿಗೆ ಕಂಡಿದ್ದಾರೆ ಇದೆಲ್ಲ ಯಾತಕ್ಕೆ ನೆನ್ಪಿಟ್ಕೊಂಡಿರ್ಬೇಕು ಅಂದರೆ, ಈ ಟಿ ವಿಯವರು ಅವರು ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ, ಈ ದುರ್ಯೋಧನ ಭಾರಿ ಬಲಾಢ್ಯ, ಭೀಮಸೇನ ಸಂಭವಕ್ಕೆ ಒಂದು ಹಾಕಿಬಿಟ್ಟ, ಅಷ್ಟೇ ಹೊರತು ಇಲ್ಲವರು ಭೀಮಸೇನ ಏನೋ ಆಗಿಬಿಟ್ಟು ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ಕಥೆ ಕೇಳಬೇಕು. ಇನ್ನೊಂದು ಗಮನಿಸ್ಬೇಕು ಎಲ್ಲರೂ ಕೂಡ, ಬಾಲ್ಯದಲ್ಲೇ ಮಹಿಮೆ ತೋರಿಸಿದವರು ಜಗತ್ತಿನಲ್ಲಿ ಇಬ್ಬರೇ ಇಬ್ಬರು ಹರಿವಾಯುಗಳು ಅಷ್ಟೇ. ಕೃಷ್ಣ ಭೂತೈನೆಯನ್ನು ಕೊಂದ, ಚಿಕ್ಕ ಮಗು ಭೂತೈನೆ ಕೊಲ್ತಾನೆ, ಶಕಟಾಸನ್ನು ಕೊಲ್ತಾನೆ, ದ್ರೋಣಾವರ್ತನ ಚಿಕ್ಕ ಮಗು, ಭೀಮಸೇನ ಚಿಕ್ಕ ಮಗು ಇಷ್ಟು ಕೆಲಸ ಮಾಡ್ತಿದ್ದಾರೆ. ಅರ್ಜುನ ಆಗಲಿಂತ ಕೆಲಸ ಮಾಡಿಲ್ಲ, ಅವ್ರು ಕೆಲಸ ಮಾಡೋದೆಲ್ಲ ದೊಡ್ಡವರಾದ ಮೇಲೆ. ಅರ್ಜುನ ಭೀಮಸೇನ ಹರಿವಾಯುಗಳು ಮಾತ್ರ ಚಿಕ್ಕವರಾಗಿದ್ದಾಗಲೇ ಮಾಡ್ತಾರೆ. ಬಿಟ್ಟುಬಿಡಿ ಪಾದಕಕ್ಕೆ ಹೋಗಿ, ನಿಮಗೆ ಚಿಕ್ಕ ದೊಡ್ಡ ದೊಡ್ಡ ಬಂಡೆಗಳು, ಹಾಸುಗಲ್ಲುಗಳು, ಎತ್ತಿಟ್ಟಾಗ ಆಚಾರ್ಯ 3 ವರ್ಷದ ಕೂಸು ಗೊತ್ತಾಯ್ತಾ, ಇವತ್ತು 100 ಜನ ದೊಡ್ಡವರು ಎತ್ತಕ್ಕೆ ಬರೋದಿಲ್ಲ, 3 ವರ್ಷದ ಕೂಸು ಎತ್ತಿ ಅಂದರೆ ವಾಯುದೇವರ ಮಹಿಮೆ. ಅದಕ್ಕೆ ಕಾಲ ಮೊದಲಾದವುಗಳಿಂದ ಕುಗ್ಗೋದಿಲ್ಲ ಅಂತ ಹೇಳಿದ್ದ. ಕಾಲ ಗುರುದ ಮಹಿಮೆ ಮುಚ್ಚೋಗಿಬಿಡುತ್ತೆ, ಇವ್ರದ್ದು ಮುಚ್ಚೋದಿಲ್ಲ ಮಹಿಮೆಗಳು. ಇಂಥ ವಿಶಿಷ್ಟವಾದ ಸಾಮರ್ಥ್ಯ ಭೀಮಸೇನ ದೇವರದು. ಆ ಕಡೆಗೆ ಇದೆಲ್ಲ ಕುಂತಿ ತೀರ್ಮಾನ ಮಾಡಿಕೊಂಡು ಎಷ್ಟು ಗಟ್ಟಿ ಧೈರ್ಯ ಬಂತು ಕುಂತಿಗೆ ಅಂತ ನಮಗೆ ಈಗ ಅರ್ಥ ಆಗುತ್ತೆ. ಜೀವನದಲ್ಲಿ ಕುಂತಿ ಇದ್ದಾಳಲ್ಲ, ಕುಂತಿ ಎದುರಿಸಿದಷ್ಟು ಕಷ್ಟ ಎದುರಿಸೋದು ಭಾಳ ಕಷ್ಟ. ಒಬ್ಬ ಹೆಂಗಸಿಗೆ ಬರಬಹುದಾದ ಪರಮಾವಧಿ ಕಷ್ಟಗಳನ್ನು ಅನುಭವಿಸಿದವಳು ಕುಂತಿ. ಆದರೆ ಭಾರಿ ಧೈರ್ಯ ಕುಂತಿಗೆ, ಎಂಥ ಪ್ರಸಂಗ ಬಂದರೂ ಕೂಡ ಭಾರಿ ಧೈರ್ಯ. ಎಲ್ಲಿಂದ ಬಂತು ಧೈರ್ಯ ಅಂದರೆ, ಈ ಮಗುವನ್ನು ನೋಡಿದ್ಲಲ್ಲ, ಇಂಥ ಮಗ ನನಗಿದ್ದ ಮೇಲೆ ಇನ್ಯಾಕೆ ಯೋಚನೆ ಮಾಡಬೇಕು ಅಂದ್ಕೊಂಡು, ಇಂಥ ಮಗ ಇದ್ದೇ ಮುಗಿದೋಯ್ತು ಕಥೆ. ಅದಕ್ಕೆ ಜೀವನದಲ್ಲಿ ದುಃಖ ಪಡದಂತೆ ಬದುಕಿದ್ದು ಪುಣ್ಯಾರ್ಥಿ ಅಂದರೆ, ಸಾಕ್ಷಾತ್ ವಾಯುದೇವರು ಹೆಸರು ಹೇಳಿದರೆ ನಾವು ಧನ್ಯರಾಗಿಬಿಡ್ತೇವೆ. ವಾಯುದೇವರು ಮಗನಾಗಿದ್ದಾಗ ಎಷ್ಟು ಖುಷಿ ಇರಬೇಕು ಕುಂತಿದ್ದೀವಿ. ಇದು ಕುಂತಿಯ ಜೀವನದ ರಹಸ್ಯ. ಇದು ಅರ್ಥ ಮಾಡಿಕೊಂಡ್ರೆ ಭೀಮಸೇನ ವಾಯುದೇವರು ಆತನ ಮಹಿಮೆಯನ್ನು ಕಣ್ಣಾರೆ ಕಂಡ್ಲು ಕುಂತಿಗೆ ಜೀವನದಲ್ಲಿ ದುಃಖವನ್ನು ಎದುರಿಸ್ತಕ್ಕಂಥ ಶಕ್ತಿ ಬಂತು. ಯಾರು ಮಧ್ವ ವಿಜಯ ಕೆಡ್ತಾರೆ, ಭೀಮನ ಮಹಿಮೆ ಕೆಡ್ತಾರೆ, ಅಂಥ ಸ್ತ್ರೀಯರಿಗೆ ಜೀವನದಲ್ಲಿ ಕಷ್ಟ ಎದುರಿಸಕ್ಕೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಇಂಥ ವಾಯುದೇವರು ನಮ್ಮ ಗುರುವಾಗಿದ್ದ ಮತ್ತೆ ಯೋಚನೆ ಮಾಡಬೇಕು ಅಂತ ಅವರು ನಮ್ಮನ್ನು ಕಾಪಾಡ್ತಾರೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಈ ವಾದಿರಾಜ ಸ್ವಾಮಿಗಳು ಮಾತ್ರ ನಮ್ಮ ಗುರುಗಳು ಮಧ್ವಾಚಾರ್ಯ ಅನ್ನೋ ನಂಬಿಕೆ ಬಂದರೆ ನಮಗೆ ಭಯನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಬಸ್ಸಿಗೆ ಓಡ್ತಾ ಇರ್ತಾರೆ, ತುಂಬ ರಶ್ ಇರುತ್ತೆ, ಇವನು ಖುಷಿ ರಿಸರ್ವೇಷನ್ ಮಾಡಿಸಿದ್ದೀನಿ, ಜೇಬ್ ಬಿಟ್ಕೋತಾರೆ, ಈ ಬಿಟ್ಕೋತಾ ಇರ್ತಾರೆ ಜೇಬನ್ನು, ಇಲ್ಲಿ ಟಿಕೆಟ್ ಅಂತ ಹೇಳಿ ಇಲ್ಲಿ ಬಿಟ್ಕೊಬಿಡ್ಬೇಕು, ಹೃದಯ ಬಿಟ್ಕೊಳ್ಳಯ್ಯ ಒಳಗೆ ದೇವರಿದ್ದಾನೆ ಅಂತ ಹೇಳ್ತಾರೆ. ಜೇಬ್ ಬಿಟ್ಕೊಂಡು ಖುಷಿ ಪಡಬೇಡ, ಹೃದಯ ಬಿಟ್ಕೋ, ಒಳಗೆ ದೇವರಿದ್ದಾನೆ ಇರ್ಬೋದು, ಕಾಪಾಡ್ತಾನೆ ಅಂತ ಹೇಳ್ತಾರೆ. ಆ ಟಿಕೆಟ್ ಯಾರು ಪಿಕ್ ಪಾಕೆ ಬೇಕಾದ್ರೆ ಮಾಡಿರ್ಬೋದು, ಮತ್ತೆ ಟಿಕೆಟ್ ಬಿದ್ದು ಹೋಗಿರ್ಬೋದು ಅಥವಾ ರಾಗಿ ಎಂಟ್ರಿ ಇರ್ಬೋದು, ಹೃದಯದಲ್ಲಿ ಪರಮಾತ್ಮ ಒಡಗಿದ್ದಾನೆ. ಆದರೆ ಜೇಬ್ ಬಿಟ್ಕೊಂಡು ಗೊತ್ತೇ ಹೊರತು ನಮಗೆ ಹೃದಯ ಮುಟ್ಕೊಂಡು ಗೊತ್ತಿಲ್ಲ. ಹೃದಯದಲ್ಲೇ ಪರಮಾತ್ಮನ ವಾಸ ಇರೋದು. ಗುಹಾಂ ಪ್ರವಿಷ್ಟವು ಆತ್ಮಾನವು ಯೋ ವೇದ ನಿಹಿತಂ ಗುಹಾಯಾಮ್. ಈ ವಿಶ್ವಾಸ ಇದ್ದರೆ ಜೀವನದಲ್ಲಿ ಭಯ ಬರೋದಿಲ್ಲ. ಕುಂತಿ ನೆನಪಿಟ್ಟುಕೊಂಡು ಮುಂದೆ ನೋಡಿ, ನಿಮಗೆ ಕುಂತಿ ಕಣ್ಣೀರೇ ಸುರಿಸಲಿಲ್ಲ ಪುಣ್ಯಾರ್ಥಿ. ಎಂಥೆಂಥ ಪ್ರಸಂಗ ಬಂದರೂ ಕೂಡ ಒಂಟಿ ಹೆಣ್ಣು, ಮುಂದೆ ನೋಡ್ತೇವೆ ಅಂತ ಹೊತ್ತಿನಲ್ಲಿ ಧೈರ್ಯ ಬರೋದಕ್ಕೆ ಕಾರಣ ಅಂದರೆ ಕಣ್ಣಾರೆ ಕಂಡ ಹಿರಿಮೆ ಇರುವ. ಈ ನಮಗೆ ಅರ್ಥ, ಚಿಕ್ಕ ವಯಸ್ಸಿನಲ್ಲಿ ಮಧ್ವ ವಿಜಯ ಇಲ್ಲ ಕೇಳಿಬಿಟ್ಟಿದ್ರೆ ಜೀವನದಲ್ಲಿ ಧೈರ್ಯ ಕೊಡ್ತಕ್ಕಂಥ ಕಥೆಗಳು, ಸುಮ್ಮನೆ ಕಥೆಗಳು ಎಂಜಾಯ್ ಮಾಡ್ಕೊಂಡು ಹೋಗೋವಲ್ಲ ಅವೆಲ್ಲ ಕೂಡ. ಊಟ ನೋಡಿದ್ರಲ್ಲ, ತುಂಬಿದರೆ ಎಷ್ಟು ಶಕ್ತಿ ಕೊಡುತ್ತೆ ಊಟ. ದೇಹಕ್ಕೆ ಶಕ್ತಿ ಬರೋದು ಊಟದಿಂದ, ಈ ತಲೆಗೆ ಶಕ್ತಿ ಬರೋದು ಜ್ಞಾನದಿಂದ. ಜ್ಞಾನ ಇದ್ದವರಿಗೆ ಇದರ ಧೈರ್ಯ ಅಜ್ಞಾನಿಗಳಿಗೆ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಕುಂತಿ ಸಂಭ್ರಮ ಪಟ್ಟಲು. ಆ ಕಡೆಗೆ ಅವರೆಲ್ಲ ದಿವಸಕ್ಕೊಬ್ಬರು ಬೆಳೀತಾ ಇದ್ದಾರೆ. ದುರ್ಯೋಧನ ಹುಟ್ಟಿದ ಮರು ದಿವಸ ದುಶ್ಯಾಸನ ಹುಟ್ಟಿದ, ನಮಗೆ ಅರ್ಥ ಆಯ್ತು. ಈಗ ಭೀಮಸೇನ ದುಶ್ಯಾಸನ ಇಬ್ಬರದು ಕೂಡ ಒಂದೇ ವಯಸ್ಸಾಯಿತು. ಆಮೇಲೆ ಒಬ್ಬರು ಹುಡ್ತಾ ಬಂದರು, ಆ ರೀತಿ ಹುಡ್ತಾ ಬಂದರು. ಅರ್ಜುನ 1 ವರ್ಷದ ಮೇಲೆ ಹುಟ್ಟಿದ, ಎಲ್ಲರೂ ಅರ್ಜುನಿಂದ ದೊಡ್ಡವರು ಹಾಕಿದ್ರು, ಅರ್ಜುನಂತ ಎಲ್ಲರೂ ದೊಡ್ಡವರು. ದುರ್ಯೋಧನಿಗಿಂತ ಅವರಿವರೆಲ್ಲರೂ ಭೀಮಸೇನದ ಎಲ್ಲರೂ ಸಣ್ಣವರು, ದರ್ದಾರ ಜಾತ್ರ ಮೇಲಿದ್ದ ವಯಸ್ಸಿನೊಳಗೆ. ಇಷ್ಟು ನಡೀತು, ಈ ಕಥೆ ಮುಂದುವರಿತಾ ಹೋಗ್ತಾ ಇದೆ. ಆಗ ಒಂದು ವರ್ಷ ಮತ್ತೆ ಕಡಿತು. ಆಗ ಮತ್ತೆ ಪಾಂಡವರಾಜ ಕರೆದ ಕುಂತಿನ, ಇನ್ನೊಂದು ಮಗು ನನಗೆ ಬೇಕು ಅಂತ ಹೇಳಿದ. ಯಾತಕ್ಕೆ ಅಂತ ಕೇಳಿದೆ ಕುಂತಿ, ಎಷ್ಟು ಬುದ್ಧಿವಂತ ಪ್ರತಿಶತ ಯಾತಕ್ಕೆ ಅಂತ ಕೇಳ್ತಿ. ಆಗ ಹೇಳ್ತಾನಾತ, ಧರ್ಮದಿಂದ ರಾಜ್ಯ ಉಳಿಯುತ್ತೆ, ಧರ್ಮ ಉಳಿಲಿಕ್ಕೆ ಒಬ್ಬ ಮಗ ಬೇಕು, ಧರ್ಮ ಮಗ ಬಂದಾಯಿತು, ಭೀಮಸೇನ ಬಂದಾಗಿದೆ, ಇನ್ನೊಬ್ಬ ಮಗ ಯಾತಕ್ಕೆ ಬೇಕು ಅಂದರೆ, ಈ ಮಗ ಏನಾದರೂ ಶತ್ರುಗಳ ಆಕ್ರಮಣ ಮಾಡೋಕ್ಕೆ ಔಟ್ ಆಫ್ ಸ್ಟೇಷನ್ ಆದರೆ ಇಲ್ಲಿ ಲೋಕಲ್ ಯಾರು ಬೇಕಲ್ಲ, ಒಬ್ರು ಇನ್ನೊಬ್ಬ ಮಗ ಬೇಕು ಅಂತ ಕೇಳಿದರು. ಕಷ್ಟಪಂತಿ ಒಪ್ಕೋತಾಳೆ, ಸರಿಯಾದ ಮಾತು ಇದು ಅಂತ. ಯಾಕೆ ಒಬ್ರು ಯಾರು ಇರಬೇಕಲ್ಲ ಇನ್ಚಾರ್ಜು, ಇವತ್ತು ಇಬ್ಬರು ಮಕ್ಕಳು ಫಾರಿನ್ಗೆ ಹೋಗಿಬಿಟ್ರೆ ನೋಡಿಕೊಳ್ಳೋಕೆ ಅಪ್ಪ ಅಮ್ಮ ನೋಡಿಕೊಂಡು ಒಬ್ರು ಬೇಕಲ್ಲ, ಇವರು ಇಲ್ಲ ಇರೋದಿಲ್ಲ, ಹೋಗೇ ಬಿಟ್ಟಿರ್ತಾರೆ ಇವರು ಅಂತ ಸ್ಥಿತಿ ಬಂದು ಹೋಗಿಬಿಟ್ಟಿದೆ. ಒಬ್ಬರು ಇರೋದಿಲ್ಲ ಸ್ಪೇರ್, ತೋರಿಸ್ತಾರೆ. ಈಗ ಕುಂತಿಯಿಂದ ಯೋಚನೆ ಮಾಡ್ಬೇಕು ನಾವು, ಇರೋ ಇಬ್ಬರು ಅಲ್ಲಿ ಹೋದರೆ ನಮ್ಮ ಶಾಸ್ತ್ರದ ಒಂದು ಮಾತಿದೆ, ಒಂದು ಕಣ್ಣಲ್ಲ ಒಬ್ಬ ಮಗ ಅಲ್ಲ ಅಂತ ಹೇಳಿ. ಯಾಕೆ ಇಬ್ಬರು ಮಕ್ಕಳು ಬೇಕು ಅಂದ್ರೆ, ಒಬ್ಬ ಮಗ
ನಮ್ಮ ಇಹದ ಜೀವನ ವ್ಯವಸ್ಥೆಯನ್ನೆಲ್ಲ ಮಾಡಲಿಕ್ಕೆ ಬೇಕು, ಇನ್ನೊಬ್ಬ ಆಧ್ಯಾತ್ಮ ಸಾಧನೆಗೆ ಬೇಕು ಅಂತ ಹೇಳ್ತಾರೆ. ಇದನ್ನ
ಅದಕ್ಕೆ ಆ ರೀತಿ ಯೋಚನೆ ಮಾಡಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದು. ಗುರುರಾಜಾಚಾರ್ಯ ಮಗ ಇದ್ರಾಗಲೇ ಇವರು ತಿಮ್ಮಣ್ಣ ಭಟ್ಟರಿಗೆ ಮತ್ತೆ ಯೋಚನೆ ಮಾಡಿ ಮಗ ಮಗಲ್ಲ ಅಂತ ಹೇಳ್ತಾರಲ್ಲ ಅಂತ ಮತ್ತೆ ತಿರುಪತಿ ಹೋದರು. ಆಗ ಎಂಥ ಮಗ ಬಂದ ಗೊತ್ತಾ? ಪೂಜ್ಯಾಯ ರಾಘವೇಂದ್ರಾಯ ಮಗ ಬಂದರು. ಒಬ್ಬ ಮಗ ಮಗಲ್ಲ ಮತ್ತು ಯೋಚನೆಯಿಂದ ಬಂದ ಮಗು ರಾಘವೇಂದ್ರ ಸ್ವಾಮಿಗಳು. ಅದನ್ನೆಲ್ಲ ಯೋಚನೆ ಮಾಡಿ ಭೀಮಸೇನ ದೇವರು ಹಾಗೆ ಬಂದು ಇನ್ನೊಬ್ಬ ವ್ಯಕ್ತಿ ಬರಬೇಕೀಗ. ಇನ್ನೊಬ್ಬ ಎಂಥ ವ್ಯಕ್ತಿ ಆತ್ಮ ಕೂಡ ಹೇಗಿರಬೇಕು? ಜೋರಾಗಿರಬೇಕು. ಬಲದ್ವಯಾಢ್ಯಂ ಜನಯಾಶು ಸೂನಂ ಅಂತ ಇನ್ನೊಬ್ಬ ಮಗ ಬೇಕು, ಬಲಿಷ್ಠ ಬೇಕು ಅಂತ ಹೇಳಿದ ಕಷ್ಟ ಆಯಿತು ಅಂತ ಯೋಚನೆ ಮಾಡಿ ಯಾರನ್ನ ಕರೆಯೋಣ? ಈಗ ನಮ್ಮ ತಾರತಮ್ಯದ ಪ್ರಕಾರ ಯಾರನ್ನು ಕರಿಬೇಕಾಗಿತ್ತು ಲೆಕ್ಕ ಹಾಕಿ? ತಾರತಮ್ಯದ ಪ್ರಕಾರ ಸಾಕ್ಷಾತ್ ವಾಯುದೇವರಾದ ಮೇಲೆ ಬ್ರಹ್ಮದೇವರು ಕರೆ ಆಗಿಲ್ಲ. ಯಾತಕ್ಕೆ? ಅವತಾರನೇ ಇಲ್ಲ ಅವರು. ಇವೆಲ್ಲ ಫ್ಯೂಚರ್ನಲ್ಲಿ ಹಾಕ್ಬೇಕು. ಬ್ರಹ್ಮದೇವರಿಗೆ ಯಾಕೆ ಕರೀಲಿಲ್ಲ ಕೇಳಿದ್ರೆ ಗೊತ್ತಾಗುತ್ತೆ. ಬ್ರಹ್ಮದೇವ ಅವತಾರ ಎಲ್ಲ ಕರೀಲಿಲ್ಲ. ಇನ್ನು ಗರುಡ ಶೇಷೋತ್ತರನ್ನು ಕರಿಬಹುದಾಗಿತ್ತು, ಯಾಕೆ ಕರೀಲಿಲ್ಲ ಅಂತ ಪ್ರಶ್ನೆ. ಇದು ಆಚಾರ್ಯ ಎಷ್ಟು ನಿರ್ಣಯ ಕೊಡ್ತಾರೆ, ಇಲ್ಲದೆ ಹೋಗಿದ್ರೆ ತಾರತಮ್ಯ ಹೋಯಿತು ಅಂತ ಆಗ್ತಾ ಇತ್ತು. ಗರುಡ ದೇವರು ಕರೆ ಆಗಿಲ್ಲ, ಯಾಕೆ? ಅವರಿಗೂ ಅವತಾರ ಇಲ್ಲ. ಶ್ರೇಷ್ಠ ದೇವರನ್ನು ಕರೆಯೋಣ ಅಂತ ಯಾಕೆ ಹೇಳಬಾರ್ದು? ಬಲರಾಮ ದೇವರು ಅವತಾರ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಆ ಕಡೆ ಗರ್ಭದಲ್ಲಿ ಬಂದು ಅವತಾರ ಗರ್ಭದಲ್ಲಿ ಕೂತಿದ್ದಾರೆ ಆಗಲೇ ಬಂದವರು. ಆಮೇಲೆ ಅವತಾರವನ್ನು ಮುಗಿಸ್ಬಿಟ್ಟಿದ್ದಾರೆ, ಅವ್ರದ್ದಾಯ್ತು. ಈಗ ಇನ್ನು ರುದ್ರದೇವರು ಕರಿಬೇಕು. ಯಾವನ್ನೇ ಕರಿಬಾರ್ದಾಗಿದ್ರೆ ಆಚಾರ ಬರೀತಾರೆ, ಕ್ರೋಧಾತ್ಮಕೋ ಪಾಲನೆ ನೈವ ಯೋಗ್ಯ. ಅವ್ರು ಭಾರಿ ಸಿಟ್ಟಿನ ಮನುಷ್ಯ, ಅವ್ರನ್ನೆಲ್ಲ ಇದಕ್ಕೆ ಪ್ರಜಾಪಾಲನೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರು. ರುದ್ರದೇವರು ಅಂದರೆ ಕ್ರೋಧಾತ್ಮಕ, ಅವತಾರ ಮಾಡಿದ್ದೆ ಬ್ರಹ್ಮದೇವರು ಹುಬ್ಬುಗಂಟಿನಿಂದ ಸಿಟ್ಟು ಮಾಡಿಕೊಂಡೇ ಹುಟ್ಟಿ ಬಂದಿದ್ದು ಅವರು. ಅವ್ರ ಮಕ್ಕಳು ಯಾರು ಗೊತ್ತಾ? ಭೂತಗಣಗಳು. ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ, ಆದ್ದರಿಂದ ರುದ್ರದೇವರು ಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಯಾರು ಬರಬೇಕೀಗ? ಇಂದ್ರಕ್ಕೆ ಅವರು ಬರಬೇಕು. ಸೊ ಇಂದ್ರದೇವರೇ ಬರಬೇಕು. ಇದೆಲ್ಲ ಯೋಚನೆ ಮಾಡಿದಾಗ ತಾತ್ಪರ್ಯ ನಿರ್ಣಯ ನಿಮಗೆ ಅನಾಲಿಸಿಸ್ ಹೇಳ್ಕೊಡ್ತಾರೆ ಆಚಾರ್ಯ. ನೋಡೋದಕ್ಕೆ ಕತೆ, ಕತೆ ಎಂಥ ಬ್ಯಾಕ್ಗ್ರೌಂಡ್ ಇದೆ ಎಂಬುದನ್ನು ಹೇಳ್ಕೊಡ್ತಾರೆ. ಆಗ ಇಂದ್ರದೇವರನ್ನು ಕರಿ ಅಂತ ಹೇಳಿದರಂತೆ. ಅಷ್ಟು ಇಂದ್ರದೇವರನ್ನು ಯಾತಕ್ಕೆ ಕರಿಬೇಕು ಅಂದರೆ ಅದು ಆಳಿ ಪ್ರಾಕ್ಟೀಸ್ ಇದೆ, ಮೂರು ಲೋಕದ ರಾಜ ಅವರು, ಆದ್ದರಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಸರಿ ಇದೆ ಅಂತ ಕರೆದ್ರಂತೆ. ತಕ್ಷಣ ಕರೀತಾರೆ, ಇನ್ನು ಬಂದೇ ಬಿಡ್ತಾರೆ ಇಂದ್ರದೇವರು. ಆಗ ಮಗು ಹುಟ್ಟುತ್ತೆ, ಆತನೇ ಆ ಶರೀರವಾಣಿ ಆಯಿತು, ಅರ್ಜುನ ಅಂತ ಆಯಿತು. ಸರ್ವೇಷಾಂ ಧನ್ವಿನಾಂ ಶ್ರೇಷ್ಠ ಜಾತೋಯಮಿತಿ ಭಾರತ. ಪ್ರತಿಯೊಬ್ಬರು ಹುಟ್ಟಿದಾಗಲೂ ಕೂಡ ಆ ಶರೀರವಾಣಿ. ಅಲ್ಲಿ ಹುಟ್ಟಿದ ಒಬ್ಬರು ಆಚಾರ್ಯವಾಣಿ ಆಗಲಿಲ್ಲ, ದುರ್ಯೋಧನ ಹುಟ್ಟಿದ ಯಾರ್ಯಾರು ಒಂದು ಆಚಾರ್ಯವಾಣಿ ಆಗಲೇ ಇಲ್ಲ ಅಲ್ಲಿ. ಅವರು ಹೇಗೆ ಆಗಬೇಕಾಗಿತ್ತು, ಏನಂತ ಆಗಬೇಕಾಗಿತ್ತು ಅಂದರೆ ನಾಶಕ ಹುಟ್ಟಿದ್ದಾರೆ ಅಂತ ಆಗಬೇಕಾಗಿತ್ತು ಅಷ್ಟೇ. ಆದರೆ ಅದು ಹೇಳ್ತೇನೆ, ಅಲ್ಲಿ ಸಮಸ್ಯೆ ಆಗಿರೋದೇನೋ, ಆಚಾರ್ಯ ಹೇಗೆ ಹುಟ್ಟಿದ್ರು ಗೊತ್ತಿದೆ. ಭಾಳ ಮುಖ್ಯವಾಗಿ ದುರ್ಯೋಧನ ಹುಟ್ಟಿದ, ಹುಟ್ಟಿದಲ್ಲೇ ಅಳ್ಳಿಲ್ಲಂತ. ಅಳ್ಳಿಲ್ಲ, ಏನು ಮಾಡಿದೆ ಗೊತ್ತಾ? ಕುರುವನ್ ರಾಸಭರೋಧನ, ಕತ್ತೆ ಕೂಗಿದ ಕೂಗಿದಂತ ಒಂದು ದುರ್ಯೋಧನ, ಕತ್ತೆ ಕೂಗಿದ ಕೂಗಿದನಂತೆ ಒದರಿಗೆ ಬಿಟ್ಟಿದೆ ಒಂದು ಕಡೆ. ಅಂದರೆ ಎಂಥ ಸ್ವಭಾವ ಗೊತ್ತಾ? ಅಳ್ಳೇ ಇಲ್ಲ. ತಮಾಷೆ, ಅಶ್ವತ್ಥಾಮರು ಹುಟ್ಟುತ್ತಾರೆ. ಸುಯೋಧನ ಚತುರ್ಥೆಯಲ್ಲಿ ಅಶ್ವತ್ಥಾಮರು ಹುಟ್ಟು 4 ದಿವಸ ಮೊದಲು ದುರ್ಯೋಧನಗಿಂತ. ಅವರೇ ಹುಟ್ಟಿದ್ರು ಗೊತ್ತಾ? ಅಶ್ವತ್ಥಾಮ. ಅಶ್ವತ್ಥಾಮ ಅಂದ್ರೇನೋ ಆಚಾರ್ಯರು ಬರೀತಾರೆ. ಹುಟ್ಟಬೇಕಾದ್ರೆ ಹುಟ್ಟಿದ ತಕ್ಷಣ ಅವ್ರು ಅಳ್ಳಿಲ್ಲ, ಕುದುರೆ ಅಂತ ಕೆರೆದ್ರೆ ಅದಕ್ಕೆ ಅಶ್ವತ್ಥಾಮ ಅಂತ. ಕುದುರೆಯಂತೆ ಕೆಣದಿದ್ದೆ ಅಶ್ವತ್ಥಾಮ ಅಂದ್ರೆ ಧ್ವನಿ, ಅಶ್ವತ್ಥಾಮ ಕುದುರೆಯಂತೆ ಕೆಣದ್ರು. ಇವರು ಕತ್ತೆಯಂತೆ ಅರಚಿದ. ಅವರಿಬ್ಬರು ಫ್ರೆಂಡ್ಶಿಪ್ ಅಂದ್ರೆ ಏನ್ ಮಾಡ್ಬೇಕೇಳಿ? ಅಶ್ವತ್ಥಾಮ ದುರ್ಯೋಧನ ಈ ಕಡೆ. ಆಗ ಅದು ನಮಗೆ ಸಮಸ್ಯೆ ಅಲ್ಲ, ಭಾರಿ ಸಮಸ್ಯೆ ಇರೋದು. ಎಲ್ಲಿ ಗೊತ್ತಾ? ಇಂಟ್ರೆಸ್ಟಿಂಗ್ ಇರೋದು, ಯಾವ ಕತ್ತೆ ಅಂತ ಕೂಗಿದ ಅವನು ಊರಿನ ಕತ್ತೆಗಳಲ್ಲಿ ರಿಪ್ಲೈ ಕೊಟ್ಟರುವಂತ ಎಲ್ಲ ಕೂಡ ಹೋತ ಅವು ಅರಿಚಿಬಿಟ್ಟು. ಅದು ಹೈ ಕ್ಲಾಸ್ ಕತ್ತೆ ಇವನು ಅಂತ ಅರ್ಥ. ಅಂದ್ರೆ ಮಿಮಿಕ್ರಿ ಶುರುವಾಗಿದ್ದೆ ಅವನ ಕಾಲದಿಂದ ಹೇಳುವ ಆರಿತ್ಯ ಬಂತು. ವರವ ಯೋಗ್ಯ, ಊರಿನ ಕತ್ತೆ ಎಲ್ಲ ಪ್ರತಿ ಧ್ವನಿ ಕೊಟ್ಟುವಂತೆ. ಆವಾಗ ತಕ್ಷಣ ಅಲ್ಲಿ ವಿವರ ಬರ್ತಾನೆ ಧೃತರಾಷ್ಟ್ರ, ಎಲ್ಲ ಜ್ಯೋತಿಷನ ಕರೆಸ್ತಾನೆ. ಜಾತಕ ನೋಡಿ ಅಂತ ಹೇಳುತ್ತಾನೆ ಜ್ಯೋತಿಷ, ಹೇಳಿಬಿಡ್ತಾರೆ ಪರಮ ಅಯೋಗ್ಯ ಹುಟ್ಟಿದ್ದಾನೆ ಅಂತ ಹೇಳುತ್ತಾನೆ. ವಂಶ ನಾಶಕರಾದವನು ಹುಟ್ಟಿದ್ದಾನೆ, ಇವನಿಂದ ಇಡೀ ಕುರುವಂಶನೇ ನಾಶವಾಗುತ್ತೆ ಅಂತ ಹೇಳಿದ ತಕ್ಷಣ ವಿದುರ ಏನು ಮಾಡಬೇಕು ಅಂತ ಕೇಳುತ್ತಾನೆ. ವಿದುರ ತಮ್ಮ ಹೆಸರಿಗೆ ಒಳ್ಳೆ ಗೈಡ್ ಆಗ್ತಾನೆ ಧೃತರಾಷ್ಟ್ರ. ಏನು ಮಾಡಬೇಕು ಅಂದರೆ ಇವನು ಬಿಸಾಕು ಮನೆಯಿಂದ ಅಂತ ಹೇಳ್ತಾನೆ. ಇವನು ಬಿಸಾಕು ಬಿಡ ಕಡೆಗೆ, ಅಯ್ಯೋ ಸ್ವಂತ ಮಗನ ಬಿಸಾಕದ ಅಂತ ಕೇಳಿದರೆ ನಾನು ಯಾತಕ್ಕೆ ಕೇಳಿದೆ ಗೊತ್ತಾ? ಅವನೊಬ್ಬರು ಹೋದ್ರೆ 99 ಜನ ಉಳಿತಾರೆ ಅಂತ ಹೇಳ್ತಾನೆ. ಅವನೊಬ್ಬನು ಹೋದ್ರೆ ಉಳಿದವರು ಉಳಿತಾರೆ, ಅವನು ಇಟ್ಕೊಂಡು ಎಲ್ಲರೂ ಹೋಗಿಬಿಡ್ತಾರೆ. ಅಲ್ಲ, ಮಗನನ್ನು ಕಡೆ ತೆಗಲಕ್ಕೆ ಬರುತ್ತಾ ಅಂತ ಕೇಳಿದರೆ ತ್ಯಜೇದೇಕಂ ಕುಲಶ್ಚಾರ್ಥೆ, ಅಲ್ಲಿ ಶ್ಲೋಕ ಇದೆ. ವಂಶ ಉಳಿಬೇಕು ಅಂದ್ರೆ ಒಬ್ಬನ ಬಿಡ್ಬೇಕು, ನಾವು ಏನು ಮಾಡಕ್ಕೆ ಬರೋದಿಲ್ಲ. ಗ್ಯಾಂಗ್ರೀನ್ ಆಗಿರುತ್ತೆ, ಕಾಲು ಕಟ್ಪಾಡ್ದೆ ಹೋದ್ರೆ ದೇಹ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅವನ ಬಿಸಾಕ್ಬೇಕೀಗ. ಗ್ರಾಮಶ್ಚಾರ್ಥೆ ಕುಲಂ ತ್ಯಜೆ, ಒಂದು ಊರು ಉಳಿಯುತ್ತೆ ಅಂತ ಹೇಳೋದಾದ್ರೆ ಕುಲ ತ್ಯಜಿಬಹುದು. ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾರೆ, ಆತ್ಮಾರ್ಥೆ ಪೃಥಿವೀಂ ತ್ಯಜೆ, ಗ್ರಾಮಂ ಜನಪದಶ್ಚಾರ್ಥೆ, ದೇಶ ಉಳಿತದೆ ಅಂತಾದರೆ ಗ್ರಾಮ ಬಿಡಬಹುದು. ಆದರೆ ತನ್ನ ಪ್ರಾಣ ಉಳಿತದೆ ಅಂತಾದರೆ ಇವತ್ತು ಏನು ಬೇಕಾ ಪೃಥಿವಿ ಭೂಮಿನೇ ಬಿಟ್ಬಿಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಾಣ ಬಿಡೋದು ಅಂದ್ರೆ ಅರ್ಥ ಅಲ್ಲ, ಆತ್ಮ ಅಂದರೆ ಪರಮಾತ್ಮ, ದೇವರಿಗೋಸ್ಕರ ಭೂಮಿನೇ ಬಿಡ್ಬೋದು ಅಂತ ಹೇಳಿದ್ದಾರೆ. ನಾವು ದೇವರನ್ನೇ ಬಿಟ್ಟು ಬಿಡ್ತೇವೆ, ಅಷ್ಟೇ ವ್ಯತ್ಯಾಸ. ದೇವರಿಗೋಸ್ಕರ ಭೂಮಿ ಬಿಡೋದಿಲ್ಲ, ದೇವರನ್ನೇ ಬಿಟ್ಟರೆ ಸಿಂಪಲ್ ಆಗುತ್ತೆ, ಭೂಮಿ ಹಿಡ್ಕೊತಾನೆ ಅಷ್ಟೇ ಬದ್ಧತೆ ಆಗೋದು. ಇದು ಹೇಳಿ ವಿದುರ ಕೋಟ್ ಮಾಡ್ತಾನೆ, ಬಿಟ್ಟು ಬಿಡು ಅಂತ ಹೇಳಿದರೆ ಕೇಳೋದಿಲ್ಲ ಅವನು, ಬಿಡ್ಲಕ್ಕಾಗೋದಿಲ್ಲ ವಿದುರ ಒಂದು ಕೆಲಸ. ಅವನು ಹೇಳಿ ಕೇಳಿ ಮಗು, ಅವನು ಮಗುವಾಗಿದ್ದಾಗ ಮಾಡೋದಿಲ್ಲ. ಮುಂದೆ ಖಾರ ಒಗ್ಗರಣೆ ಹಾಕಿದ ಗೊತ್ತಾಗ, ತಿಂದಾಗ ಗೊತ್ತಾಗೋದು ಖಾರ ಗಿರಲ್ಲ, ಅವಾಗ ಗೊತ್ತಾಗಲ್ಲ, ಹೊಟ್ಟೆ ಹೋದಾಗ ಗೊತ್ತಾಗೋದು. ಆದ್ದರಿಂದ ದೊಡ್ಡವನಾದಾಗ ಗೊತ್ತಾಗುತ್ತೆ ಅಂತ ಹೇಳಿದೆ. ವಿದುರ ಹಾಗೆಲ್ಲ ಹೇಳಬೇಡ, ದೊಡ್ಡವನಾದ ಮೇಲೆ ದಾರಿ ತಪ್ಪೋ ಚಾನ್ಸ್ ಇಲ್ಲ ಅವನು, ಯಾತಕ್ಕೆ ಗೊತ್ತಾ? ನಾನಿರ್ತೇನೆ, ನೀನಿರ್ತಿ, ಭೀಷ್ಮರಿರ್ತಾರೆ, ಹೇಳಿದ್ದು ಹೇಳಿದ್ದೇನೆ, ಎಲ್ಲರೂ ಇರ್ತಾರೆ, ಆರಿಸ್ಬಿಡ್ತಾನೆ ಎಲ್ಲರೂ ಕೂಡ. ಕಲಿಯ ಸ್ವರೂಪ ಹೇಳ್ತಾರೆ, ವಿದುರ ಅರ್ಥ ಮಾಡ್ಕೊಳ್ಳೋದಿಲ್ಲ. ವಿದುರ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ, ಮುಂದೆ ಅನರ್ಥ ಆಗೇ ಆಗುತ್ತೆ. ಮಾತು ಅರ್ಥ ಆಗಿದ್ದರೆ ಅನರ್ಥ ಆಗ್ತಿರಲಿಲ್ಲ, ಅರ್ಥ ಆಗಲಿಲ್ಲ ಅನರ್ಥ ತಪ್ಪಲಿಲ್ಲ ಆತನಿಗೆ. ಸರ್ವ ವಿಧವಾದ ಅನರ್ಥ ಗುರಿ ಆಗ್ತಕ್ಕಂಥ ಯೋಗ ಬಂತು. ಬೆಳೀತಾ ಬೆಳೀತಾ ಹೋದರು. ಆ ಮುಂದೆ ಒಂದು ಕಾಲ ಬಂತು, ಸರಿ, ಅರ್ಜುನ ಹುಟ್ಟಿ ಒಂದು ವರ್ಷ ಆಯಿತು. ಆಗ ಮತ್ತೆ ಪಾಂಡವರಾಜ ಕರೆದ, ಕುಂತಿ ಇನ್ನೊಮ್ಮಗ ಬೇಕು ಅಂತ ಹೇಳಿದ. ಕುಂತಿ ಮತ್ತೆ ಕೇಳಿದ್ಲು, ಯಾತಕ್ಕೆ ಅಂತ ಕೇಳಿದ್ಲು. ಉತ್ತರ ಕೊಡಕ್ಕೆ ಬರಲಿಲ್ಲ ಆತನಿಗೆ. ಅದು ಹೇಳಿದಂತೆ, ರೂಪಿ ಅನ್ಯಶ್ಯ, ರೂಪವಂತ ಮಗ ಬೇಕು ಅಂತ ಕೇಳ್ತಾನೆ ರಾಜ. ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಎಂಥ ಕುಂತಿ, ಎಷ್ಟು ಧರ್ಮಿಷ್ಠಳಾಗಿ ಎಂಥ ಹೇಳ್ತಾ, ಅದು ಸಾಧ್ಯ ಇಲ್ಲ. ಒಂದು ವಿನಾಕಾರಣ ಮಕ್ಕಳನ್ನು ಪಡೆದ್ರೆ ನಾನು ಪಾಪಿ ಆಗ್ತೇನೆ ಅಂತ ಹೇಳ್ತಾರೆ. ಮಕ್ಕಳು ಪಡ್ಲಕ್ಕೆ ಒಂದು ಕಾರಣ ಬೇಕಂತೆ. ಮೊದಲನೇ ಮಗ ಬೇಕು, ಒಪ್ಕೊಂಡೆ. ಎರಡನೇ ಬೇಕು, ಒಪ್ಪದೆ. ಮೂರನೇದು ಒಪ್ಕೊಂಡೆ. ರಾಜ ಒಂದು ಶಾಸ್ತ್ರದ ಮಾತು ಗೊತ್ತ ಅಂತ ಹೇಳ್ತಾರೆ. ಆಚಾರ್ಯ ಬರೀತಾರೆ, ಕುಂತಿ ತಂ ಪ್ರಾಹ ನೇತಿ ಧರ್ಮಾತ್. ಏನು ಧರ್ಮಕ್ಕೆ ಕಾರಣ ಕೊಟ್ಲದ್ದು, ಏನು ಕಾರಣ ಅಂದರೆ ಹೇಳ್ತಾರೆ ಕುಂತಿಯ ಮಾತು, ನಾಥಶ್ಚತುರ್ಥಂ ಪ್ರಸವಂ ಆಪತ್ಸೊಪಿ ವದಂತ್ಯುತ. ಎಂಥ ಆಪತ್ಕಾಲದಲ್ಲೂ ಕೂಡ ನಾಲ್ಕನೇ ಮಗು ಹುಟ್ಟಬಾರದು. ನಮ್ಮ ಫ್ಯಾಮಿಲಿ ಫ್ಯಾಮಿಲಿನವ್ರು ಮಾತಾಗಿ ತಿಂದಿಕಾರ ಇದೆಲ್ಲ ಕೂಡ, ಎರಡು ಬೇಕು ಮೂರು ಸಾಕು ಅಂತಿದ್ರಲ್ಲ, ಮೂರು ಮಕ್ಕಳ ಮೇಲೆ ಮಕ್ಕಳನ್ನು ಪಡೆಯಬಾರದು, ಆದ್ದರಿಂದ ಹಾಗೇನೆ ಪಡೆಯೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇದು ಕುಂತಿಯ ಧರ್ಮನಿಷ್ಠೆ ಇದು. ಒಂದು ಸ್ವಲ್ಪ ಗಮನಿಸಬೇಕು, ಕುಂತಿ ಮಾತಾಡಬೇಕಾದ್ರೆ ಸುದ್ದಿ ಬಂದಿದೆ ಯಾಕೆ ಆಗಲೇನೆ, ಅವರು ನೂರು ಜನ ಹುಟ್ಟಿದ್ದಾರೆ ಸುದ್ದಿ ಬಂದಿದೆ, ಇಲ್ಲಿ ಮೂರೇ ಹುಟ್ಟಿರೋದ, ನೂರು ಜನ ಹುಟ್ಟಿದ್ದಾರೆ, ಏನು ಮಾಡ್ಬೋದಾಗಿತ್ತು ಅವಳೀಗ, ತಾನು 100,000 ಮಕ್ಕಳನ್ನು ಪಡಿಬೋದಾಗಿತ್ತು ಬೇಕಾದರೆ. ಆದರೆ ಕುಂತಿ ಹೇಳ್ತಾರೆ, ಧರ್ಮ ನನಗೆ ದೊಡ್ಡದು, ಸಂಖ್ಯೆ ದೊಡ್ಡದಲ್ಲ ಅಂತ ಹೇಳ್ತಾರೆ. ಗಾಂಧಾರಿ ಬಯಸಿದ್ದು ಕ್ವಾಂಟಿಟಿನ, ಕುಂತಿ ಬಯಸಿದ್ದು ಕ್ವಾಲಿಟಿನ. ಕುಂತಿ ಮೂರು, ಆ ಮೂರು ಅಂದರೆ 8,000 ಬಂದದ್ರ ಲೆಕ್ಕ ಅಲ್ಲ, ಆ ಒಬ್ಬ ಸಾಕು ಭೀಮಸೇನ ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಆ 100 ಜನ ಎರಡು ಕೆಲಸಕ್ಕೆ ಬಾರದು, ಅದಕ್ಕೆ ಕ್ವಾಂಟಿಟಿ ನೋಡಬೇಡಿ, ಕ್ವಾಲಿಟಿ ನೋಡಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ಜನಕ್ಕೆ ಅರ್ಥ ಆಗೋದಿಲ್ಲ. ಇವತ್ತು ಆಧುನಿಕ ಇನ್ವೆಸ್ಟಿಗೇಷನ್ ಏನು ಗೊತ್ತಾ, ಹೆಚ್ಚು ಕಾಳು ಬರಬೇಕು, ಕ್ವಾಲಿಟಿ ಮುಖ್ಯ ಅಲ್ಲ, ಹೆಚ್ಚು ಹಾಲು ಸಿಗಬೇಕು, ಕ್ವಾಲಿಟಿ ಮುಖ್ಯ ಅಲ್ಲ, ಹೆಚ್ಚು ಹಾಲು ಇರಬೇಕು, ಕ್ವಾಲಿಟಿ ಇರಬಾರ್ದು. ಕ್ವಾಲಿಟಿ ಯಾವಾಗ ಬಿಡ್ತೀರೋ ಕ್ವಾಂಟಿಟಿ ನಿಮ್ಮನ್ನು ಕಾಪಾಡೋದಿಲ್ಲ. ಇದು ಕುಂತಿಯ ಒಂದು ಧರ್ಮ ಪ್ರಜ್ಞೆ ಹಾಕಂಗೆ ಕಾಪಾಡ್ತಾ ಇದೆ. ಕೊನೆಗೂ ಆಗಿದ್ದೇನು, 3-100 ಜನ ಸಾಯ್ತಾರೋ. ಕುಂತಿ ಧರ್ಮವನ್ನು ಪಾಲನೆ ಮಾಡಿದ್ದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ. ಗಾಂಧಾರಿ ಏನು ತಪ್ಪಾಡಿಲ್ಲ, 100 ಅಂತ ಕೇಳಿಲ್ಲಲ್ಲ, ಅಲ್ಲೇ ಧರ್ಮ ಹೋಗಿಬಿಡುತ್ತೆ. 100 ಅಂತ ಕೇಳಿದಾಗಲೇ ಗಾಂಧಾರಿ ಧರ್ಮ ತಪ್ಪಿದ್ದು, ಈಗ 3 ಸಾಕು ಅಂದಾಗಲೇ ಧರ್ಮ ಉಳಿಸ್ಕೊಂಡು ಬಿಟ್ಟು. ಈಗ ನಮಗೆ ನಿನ್ನೆ ಕಥೆ ಅರ್ಥ ಆಯಿತು. ವೇದವ್ಯಾಸ ಏನು ಮಾಡಿದರು, ಧೃತರಾಷ್ಟ್ರ ಹುಟ್ಟಿದ, ಪಾಂಡುರಾಜ ಹುಟ್ಟಿದ, ಇನ್ನೊಂದು ಒಂದು ವಿದುರನು ಹುಟ್ಟಿದ, ಮತ್ತೊಂದು ಒಂದು ಅವರು ಅದೃಶ್ಯರಾಗಿಬಿಟ್ಟು. ನೈಚ್ಛತ್ ಸಮಹೂದ ಅದೃಶ್ಯ, ಈಗ ಅರ್ಥ ಆಗುತ್ತೆ. ವೇದವ್ಯಾಸರು ಕೂಡ 4ನೇ ಮಗನ ಯಾತಕ್ಕೆ ಕೊಡಲಿಲ್ಲ ಅಂದರೆ ಬೇಡ ಅಂತ ಕೊಡಲಿಲ್ಲ. ಈ ಮಾತು ನಮಗೆ ಅಲ್ಲಿಗೂ ಇಲ್ಲೂ ಲಿಂಕ್ ಮಾಡಿದಾಗ 3 ಯಾತಕ್ಕೆ ನಿಲ್ಲಿಸಿದರು ವೇದವ್ಯಾಸ ದೇವರು. ಇದನ್ನು ಯೋಚನೆ ಮಾಡಬೇಕು. ಈ ದೃಷ್ಟಿಯಲ್ಲಿ ಮಹಾಭಾರತ ನಮಗೆ ಸಂದೇಶ ಕೊಡ್ತಾ ಇದೆ, ಯಾವ ಕಾಲಕ್ಕೂ 3 ಮಕ್ಕಳ ಮೇಲೆ ಇರಬಾರದು. ನಮಗೆ ಗಾಬರಿ ಆಗಿಬಿಡುತ್ತೆ, ಏನು ಹೆಚ್ಚಿದ್ದವ್ರ ಗತಿ ಏನಾಗಬೇಕು, ಕಡಿಮೆ ಇದ್ದವ್ರು ಏನಾಗಬೇಕು. ಕಡಿಮೆ ಇದ್ದವ್ರದ್ದು ಒಂದು ಪ್ರಾಬ್ಲಮ್ಮು, ಕಡಿಮೆ ಅವ್ರು ಹೆಚ್ಚು ಪ್ರಾಬ್ಲಮ್ ಏನು ಮಾಡಬೇಕು ಅಂದರೆ ಬರೀ ಒಳಗಿನ ಅರ್ಥ ಇಡ್ತಾರೆ. ಈ 3 ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲರಿಗೂ 3 ಇರಬೇಕು. ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋ 3 ಮಕ್ಕಳು ಮಾತ್ರ ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ. ಅದು ಗಟ್ಟಿ, ಅದು ಇದು ಬೋಕ್ಷಕ್ಕೆ ಹೋಗ್ತಕ್ಕಂಥ ಮಕ್ಕಳು ಅಂದ್ರೆ 3, ಜ್ಞಾನ ಭಕ್ತಿ ವೈರಾಗ್ಯ. ಅದಕ್ಕೆ ಅತ್ರಿ ಮುನಿಗಳಿಗೆ 3 ಜನ ಮಕ್ಕಳು ಹುಟ್ಟಿದಾಗ ನೋಡಿದ್ದೇವೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಜ್ಞಾನ ಭಕ್ತಿ ವೈರಾಗ್ಯ ಅಲ್ಲಿಗೆ ಒಂದು ಘಟ್ಟ ಮುಕ್ತಾಯ ಆಯಿತು. ಆತ ಉತ್ತರ ಕೊಡಕ್ಕೆ ಬರಲಿಲ್ಲ, ಸುಮ್ಮನೆ ಆಗಿಬಿಟ್ಟ. 1 ವರ್ಷ ಕಳೀತು. ಆಗ ಮಾದ್ರಿ ಬರ್ತಾಳೆ, ಪಾಂಡುರಾಜನ ಕೇಳ್ತಾಳೆ, ರಾಜ ಆ ದೊಡ್ಡಕ್ಕಗೆ 100 ಮಕ್ಕಳು, ಈಕೆಗೆ 3 ಮಕ್ಕಳು, ನನಗೊಂದು ಇಲ್ವಲ್ಲ ಅಂತ ಶುರು ಮಾಡಿ. ನನಗೊಂದಾದರೂ ಆಗಬೇಕಲ್ಲ, ನಿನ್ನಿಂದಾಗ ಸಂಭವ ಇಲ್ಲ, ಶಾಪ ಇದೆ. ಆದರೆ ಕುಂತಿಗೆ ವರ ಇದೆಯಲ್ಲ, ಆ ಮಂತ್ರ ಇದೆಯಲ್ಲ, ನನಗೂ ಸಹ ಒಂದು ಸತ್ತು ಉಪದೇಶ ಮಾಡಿಬಿಟ್ಟೆ, ನನಗೂ ಒಂದು ಮಗು ಹುಟ್ಟುತ್ತೆ ಅಂತ ಹೇಳಿ ಪಾಂಡುರಾಜನ ಧೈರ್ಯ ಬಂತು. ಮತ್ತೆ ಕುಂತಿನ ಕರೆದ, ಕುಂತಿ ಈ ಮಾದರಿ ಮಕ್ಕಳಿಲ್ಲ, ನ್ಯಾಯನ ಯೋಚನೆ ಮಾಡು. ಕುಂತಿ ಎಷ್ಟು ಒಳ್ಳೆಯವಳು ಗೊತ್ತಾ, ಹೌದು ಸರಿ ಅಂತ ಒಪ್ಕೊಂಡ್ಲಿದ್ದು, ಸರಿ ಪಾಪ, ಅವಳಿಗೂ ಮಕ್ಕಳಾಗಬೇಕು. ಮಂತ್ರ ಹೇಳ್ಕೊಡ್ತೇನೆ, ಮಂತ್ರ ಹೇಳ್ಕೊಡ್ತೇನೆ, ಆದರೆ ಹುಷಾರು, ಒಂದ್ಸತಿ ಮಾತ್ರ ಫಲ ಕೊಡುತ್ತದೆ, ಸಕೃತ್ ಫಲಾಯ, 2 ಫಲ ಕೊಡೋದಿಲ್ಲ, ಹುಷಾರು ಅಂತ ಹೇಳಿ ಉಪದೇಶ ಮಾಡಿದ್ರು. ಯಾತಕ್ಕೆ ಗೊತ್ತಾ, ದುರುಪಯೋಗ ಮಾಡಬಾರ್ದು ಅವಳು. ಮಂತ್ರ ಹಾಗೆ ಕೊಟ್ಬಿಟ್ರೆ ನೀವು ಮಕ್ಕಳನ್ನ ಪಡೆತಾನೆ ಹೋಗಿಬಿಟ್ರೆ ಧರ್ಮ ಹೋಯ್ತು. ಇದರಿಂದ 2 ಅರ್ಥ, ನಾವು ಧರ್ಮ ತಪ್ಪಬಾರ್ದು ಅಲ್ಲ, ಉಳಿದವರು ಧರ್ಮ ತಪ್ಪದಂತೆ ನೋಡ್ಕೋಬೇಕು ನಾವು, ಇದು ಧರ್ಮ. ಅದು ನಾವು ಹಾಗಲ್ಲ, ನಾವು ಉಳಿದವರು ತಪ್ಪಬೇಕು, ನಾವು ತಪ್ಪಬೇಕು, ಭಾರಿ ಖುಷಿಯಾಗುತ್ತೆ. ಆ ತಪ್ಪದು ಉಡದವರು ಕೂಡ ಧರ್ಮಾಚರಣೆ ಮಾಡಬೇಕು. ಅವರು ಟೆಂಪ್ಟ್ ಆಗೋದಾದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಅದು ದುಡ್ಡು ಜಾಸ್ತಿ ಕೊಡಲೇಬಾರ್ದಾಗ. ಅದೇ ರೀತಿ ಮಾದರಿ ಚಿಕ್ಕವಳು ಗೊತ್ತಾಗೋದಿಲ್ಲ ಅವಳಿಗೆ, ಅದು ಒಂದೇ ಸರ್ತಿ ಫಲ ಕೊಡುತ್ತೆ ಅಂತ ಹೇಳಿದ ತಕ್ಷಣ ಮಾದರಿ ಉಪದೇಶ ಮಾಡ್ತಾಳೆ. ಮಾದರಿ ಯಾರನ್ನು ಕರಿಬೇಕು ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ನೋಡ್ತಾ ಬನ್ನಿ, ಕುಂತಿ ಯಾವಾಗ ಕೇಳಿದ್ರು ಪಾಂಡುರಾಜನ ಫಸ್ಟ್ ಕೇಳ್ತಿದ್ಲು, ಗಂಡನ ಅನುಮತಿ ತಗೋತಿದ್ಲು, ಆಮೇಲೆ ದೇವತೆಗಳನ್ನ ಕರಿತಾ ಇದ್ಲು. ಮಾದರಿ ಏನು ಯಾರನ್ನು ಕೇಳಲೇ ಇಲ್ಲ. ಮಾದರಿ ಮಾ ಬುದ್ಧಿವಂತಿಕೆ ಮಾ ಸುಮ್ಮನೆ ಕೂತ್ಕೊಂಡ್ಲು, ಯೋಚನೆ ಮಾಡಿದ್ಲು. ಅವಳಿಗೆ 100, ಇವಳಿಗೆ 3, ನನಗೆ ಕನಿಷ್ಠ 2 ಆಗಬಾರ್ದೆ ಅಂದ್ಕೊಂಡು, 2 ಆಗಬಾರ್ದೆ ಈ ಮಂತ್ರದಿಂದ ಒಬ್ಬೊಬ್ಬರು ಒಂದು ಫಲದ 2 ಯಾಕೆ ಆಗಬೇಕು ಯೋಚನೆ ಮಾಡಿ ಮಾಡಿ ಆ ಮಂತ್ರ ಭಾರಿ ವಿಚಿತ್ರ ಮಂತ್ರ. ಆ ಮಂತ್ರವನ್ನು ಪಠಣೆ ಮಾಡಿದಾಗ ನಾವು ಎಂಬಿಗಸ್ ಕರೆದ ದೇವತೆಗಳು ಬರೋದಿಲ್ಲ, ಸ್ಪೆಸಿಫಿಕ್ಕಾಗಿ ಕರಿಬೇಕು, ಸ್ಟಾರ್ ಕೇರ್ಫುಲ್ಲಾಗಿ ಕರಿಬೇಕು. ಆಗ ಮಾತ್ರ ಬಂದು ಮಕ್ಕಳನ್ನು ಕೊಡ್ತಾರೆ. ಹಾಗಿದ್ದರೆ ಹೆಚ್ಚು ಮಕ್ಕಳನ್ನು ಪಡಿಬೇಕಾದ್ರೆ ಯಾವ ದೇವತೆಯನ್ನು ಕರಿಬೇಕು ಅಂತ ಯೋಚನೆ ಮಾಡ್ತಾರೆ. ಅವರಿಗೆ ಜನರಲ್ ನೇಮು ಒಂದೇ ಆಗಿರಬೇಕು, ಸ್ಪೆಷಲ್ ನೇಮು ಒಂದೇ ಆಗಿರಬೇಕು, ವಿಶೇಷ ನಾಮ ಒಂದೇ ಆಗಿರಬೇಕು. ಇದೆಲ್ಲ ಶಾಸ್ತ್ರಜ್ಞಾನ ಇತ್ತಾಕಿ ಯೋಚನೆ ಮಾಡ್ತಾರೆ. ಇದು ಹೊಸ ವಿಷಯ. ಇಡೀ ದೇವತೆಗಳ ಗುಂಪಿನೊಳಗೆ ಇಬ್ಬರಿದ್ದಾರೆ, ಅವರಿಗೆ ಹೆಸರಿಂದ ಹೇಳಿದ ಎಲ್ಲ ಕಾಮನ್ನು. ಅವರಿಬ್ಬರು ಅಶ್ವಿನಿ ದೇವತೆಗಳಿಗೆ ಮಾತ್ರ ಕಾಮನ್ನು. ಅವರಿಬ್ಬರು ಒಟ್ಟಾಗಿ ಹೇಳಿದಾಗ ಅಶ್ವಿನಿ ದೇವತೆಗಳು ಅಷ್ಟೇ. ಸಪರೇಟ್ ಮಾಡಿದಾಗ ನಾಸತ್ಯ ದಸರಾ ಅಂತ ಹೆಸರು, ನಾಸತ್ಯ ದಸರಾ ಅಂತ ಹೆಸರು. ಸ್ಪೆಷಲ್ ಅಂದರೆ ನಾಸತ್ಯನ ದಸರಾ ಅಂತಲೂ ಕರಿಬಹುದು, ದಸರಾ ನಾಸತ್ಯ ಅಂತಲೂ ಕರಿಬಹುದು. ಸೊ ವಿಶೇಷ ನಾಮವು ಒಂದೇ ಅವರಿಗೆ. ಆಕೇನು ಪ್ಲಾನ್ ಮಾಡಿದ್ರು ಗೊತ್ತಾ, ನಾಸತ್ಯ ದಸರಾ ಅಂತ ಕರೆದಷ್ಟು ಇಬ್ಬರು ಬಂದುಬಿಡ್ತಾರೆ ಒಟ್ಟಿಗೆ. ಇದು ಮಾಡಿದ ತಪ್ಪಿದೆ. ಒಂದು ತಪ್ಪು ಮಾಡಿದ್ದು ಮಾದರಿ ಗಂಡನ ಅನುಮತಿನೇ ಪಡೆದಿಲ್ಲ, ಮೊದಲೇ ತಪ್ಪಾಯಿತು. ಮತ್ತು ಕುಂತಿ ಏನು ಹೇಳಿದ್ದಲ್ಲ ಅದು ದುರುಪಯೋಗ ಪಡೋ, 2 ಮಕ್ಕಳನ್ನು ಪಡೆದು ಅದಕ್ಕಿಂತ ಸೀರಿಯಸ್ ಆಗಿರುವಂಥ ತಪ್ಪು ಹೇಳ್ತಾರೆ. ಯಾವಾಗ ಯಾವುದೇ ಕಾರಣದಿಂದ ಒಬ್ಬ ಸ್ತ್ರೀ ಬೇರೆಯವರಿಗೆ ಚಾನ್ಸ್ ಇಲ್ಲ, ರಾಜರು ಕ್ಷತ್ರಿಯ ಸ್ತ್ರೀ ಆಗಬೇಕು, ಬರೀ ಕ್ಷತ್ರಿಯ ಸ್ತ್ರೀ ಅಲ್ಲ, ಅವಳು ವಿಶಿಷ್ಟ ಪ್ರತಿಷ್ಠಿತ ವಂಶದ ಮಹಾರಾಣಿಯಾಗಿರಬೇಕು, ಅಂಥವಳಿಗೆ ಈ ರೀತಿ ಮಕ್ಕಳನ್ನು ಪಡೆಯುವ ಅವಕಾಶ ಇದೆ. ಆದರೆ ಒಂದು ನಿಯಮ ಏನು ಅಂದರೆ, ಯಾರಿಂದ ಮಕ್ಕಳನ್ನು ಪಡೀತಾರೋ ಆ ದೇವತೆ ತನ್ನ ಗಂಡನಿಗಿಂತ ತಾರತಮ್ಯದಲ್ಲಿ ಮೇಲಿರಬೇಕು. ಆ ನಿಯಮ ಇದೆ, ತನ್ನ ತಾರತಮ್ಯದಲ್ಲಿ ಗಂಡನಿಗಿಂತ ಮೇಲಾಗಿರಬೇಕು. ಮೊದಲು ಬಂದಿದ್ದು ಧರ್ಮರಾಜ, ಈತ ಶೇಷ ಸತಸ್ರ ರೂಪಿಗೆ ಬರ್ತಾರೆ, ಯಮದೇವರು ಮೇಲಿದ್ದಾರೆ, ಪಾಂಡುರಾಜನಿಂದ ಮೇಲಿದ್ದಾರೆ, ಆಮೇಲೆ ವಾಯುದೇವರಂತೂ ಭಾರಿ ಮೇಲಿದ್ದಾರೆ, ಜೀವೋತ್ತಮರು, ಇಂದ್ರದೇವರು ಮೇಲಿದ್ದಾರೆ. ಕುಂತಿಗೆ ಧರ್ಮ ಲೋಪ ಆಗಲಿಲ್ಲ, ಆದರೆ ಅಶ್ವಿನಿ ದೇವತೆಗಳು ಎಲ್ಲಿದ್ದಾರೆ ಗೊತ್ತಾ, ಪಾಂಡುರಾಜನ ಈಕ್ವಲ್ ಅವರು, ಪಾಂಡುರಾಜ ಈಕ್ವಲ್ ಆದ್ದರಿಂದ ಅವ್ರನ್ನ ಕರಿಬಾರದು ಅಂತ ಶಾಸ್ತ್ರ. ಅವ್ರನ್ನ ಕರೆದು ಬಿಡ್ತಾಳೆ. ಯಾತಕ್ಕೆ? ಅವಳಿಗೆ ಆಸೆ ಬಂತು, ಇಬ್ಬರು ಮಕ್ಕಳು ಬೇಕು ಅಂತ ಆಸೆ ಬಂತು, ತಪ್ಪು ಮಾಡಿದ್ರು. ಅವ್ರು ಬಂದೇ ಬಿಟ್ಟರು, 2 ಮಕ್ಕಳು ಹುಟ್ಟೇ ಬಿಟ್ಟರು. ಇಬ್ಬರು ಮಕ್ಕಳು ಅಶ್ವಿನಿ ದೇವತೆಗಳು ಬಂದರು, ನಕಲ ಸಹದೇವರು ಹುಟ್ಟಿದ್ರು. ಆ ಕ್ಷಣಕ್ಕೆ ಮಾದರಿ ಮತ್ತೆ ಹೋಗ್ತಾಳೆ ಕುಂತಿ ಹತ್ತಿರ, ಪಾಂಡುರಾಜನ ಹೋಗ್ತಾಳೆ, ನನಗೆ 2 ಸಾಲದು, ಇನ್ನೊಂದು ಮಗು ಆದರೆ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಹೇಳಿ ಇನ್ನೊಂದು ಸೆಟ್ ಫಲ ಕೊಡ ಮಾಡಬೇಕು ಅಂತ. ಇನ್ನೊಂದು ಸೆಟ್ ಫಲ ಕೊಡ ಮಾಡಬೇಕು, ಮಂತ್ರ ಗೊತ್ತಿದೆ ಅವಳಿಗೆ, ಅನುಗ್ರಹ ಮಾಡಬೇಕು. ಇದರಿಂದ ಇನ್ನೊಂದು ಹೊಸ ವಿಷಯ ಗೊತ್ತಾಗುತ್ತೆ, ಬರೀ ಮಂತ್ರ ಕೊಟ್ಟರೆ ಸಾಲದು, ಫಲಿಷ್ಠಿತ ಅನುಗ್ರಹ ಮಾಡಬೇಕಂತ ಗುರುಗಳು. ಇಲ್ಲದವರೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಲೆಟರ್ ಕೊಟ್ಬಿಡ್ತಾರೆ, ಫೋನ್ ಮಾಡ್ತಾರೆ, ಲೆಟರ್ ಇಗ್ನೋರ್ ಮಾಡಿ ಅಂತ ಮುಗಿದೋಯ್ ಕತೆ. ಲೆಟರ್ ಕೊಟ್ಟಿದ್ದೇನೆ ಜಾಸ್ತಿ ಇಗ್ನೋರ್ ಇಟ್ಟು ಅಂತ ಮುಗಿದು ಬೆಂತರು ಹೋದಾಗ ಲೆಟರ್ ಕೊಡ್ತಿರ್ತಾರೆ. ಎಲ್ಲರಿಗೂ ಕೊಡ್ತಿರ್ತೀನಿ, ನಾನು ಸ್ಪೆಷಲ್ ಹೇಳಿದ್ರೆ ಮಾತ್ರ ಕೊಡಿ, ಇಲ್ಲದ್ರು ಕೊಡಬೇಡಿ ಅಂತ ಹೇಳಿಬಿಟ್ಟಿರ್ತಾರೆ. ಅದಕ್ಕೆ ಅಕ್ಸೆಪ್ಟ್ ಮಾಡಬೇಕು, ಶಿಷ್ಯರಿಗೆ ಮಂತ್ರೋಪದೇಶ ಮಾಡಿದಾಗ ಅನುಗ್ರಹ ಮಾಡಬೇಕಂತ, ಫಲಿಸಲಿ ಅಂತ ಹೇಳಬೇಕಂತ. ಅಪ್ರಸಾದಾಚ್ಯ ತಥಾ ವಿದ್ಯಾ ನ ತಥೋಕ್ತ ಫಲಪ್ರದಾಹ, ಆಚಾರ್ಯರ ಮಾತು, ಯದ್ದದ್ಯಾ ಸುಪ್ರಸನ್ನ ಹೀಗೆ. ಅನುಗ್ರಹ ಮಾಡಲಿ ಅಂತ ಕೊಟ್ಟರೆ ಅನುಗ್ರಹ ಆಗುತ್ತೆ, ಇಷ್ಟು ಸರ್ತಿ ಅಂದರೆ ಅಷ್ಟು ಸರ್ತಿನೇ ಆಗುತ್ತೆ, ಇಲ್ಲದ್ರೆ ಆಗೋದಿಲ್ಲ, ಅವ್ರು ಮ್ಯಾನ್ಪ್ಲೇಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕಾಗಿ ಇನ್ನೊಮ್ಮೆ ಫಲ ಆಗಲಿ ಅಂತ ಕೇಳಿದರೆ ತಕ್ಷಣ ಆಗಿ ಯೋಚನೆ ಮಾಡಿದ್ಲಂತೆ, ಇಲ್ಲ ನಾವು ಪಂಪ ಕುಮಾರ ವ್ಯಾಸರಿಗೆ ಹೋದರೆ 5 ಮಂತ್ರ ಅಂತ ಹೇಳಿದ್ರಲ್ಲ, ಇನ್ನೊಂದು ಮಂತ್ರ ಕುತ್ತಿರಿ ಯಾತಕ್ಕೆ ಕೊಡಲಿಲ್ಲ ಅಂದರೆ ಮಂತ್ರ ಮುಗಿದೋಗಿತ್ತು ಕೊಡಲಿಲ್ಲ ಅಂತ ಹೇಳಬೇಕು. 5 ಮುಗಿದೋಗಿತ್ತಲ್ಲ, ಕರ್ಣಕ್ಕೆ ಒಂದಾಯ್ತು, ಇವ್ರಿಗೆ ಒಂದು 3 ಆಯಿತು, ಒಂದು ಇಲ್ಲಿ ಕೊಟ್ಟಿದ್ದು 5 ಆಯಿತು. ಆದರೆ ಆ ಕಾರಣ ಅಲ್ಲ, ಯಾಕೆ ಕೊಟ್ಟಿದ್ದು ಒಂದೇ ಮಂತ್ರ, ಆದ್ದರಿಂದಾಗಿನೇ 5 ಮಂತ್ರನೇ ಇರಲಿಲ್ಲ. ಕುಂತಿ ಏನು ಮಾಡಬೇಕಾಗಿತ್ತು, ಅದು ಸಾರಿ ಮಂತ್ರ ಆಗಿತ್ತು ಅಂತ ಹೇಳಿ ಮುಗಿದೋಗ್ತಿತ್ತು ಅಷ್ಟೇ. ಇಲ್ಲ, ಪ್ರಶ್ನೆ ಇಲ್ಲ, ಮಂತ್ರಕ್ಕೆ ಒಂದೇ ಮಂತ್ರ ಎಷ್ಟು ಬೇಕಾದ್ರೂ ಶಕ್ತಿ ಇದೆ, ಇನ್ನೊಂದು ಸರ್ತಿ ಫಲ ಕೊಡ್ಬೋದಲ್ಲ ಅಂತ ಕೇಳಿದರೆ, ಆಗ ಪಾಂಡುರಾಜ ಹೇಳ್ತಾರೆ, ಹೇಳಿಬಿಡು ಕುಂತಿ ಇನ್ನೊಂದು ಸರ್ತಿ ಫಲ ಕೊಡಲಿ ಅಂತ ಹೇಳಿದ ತಕ್ಷಣ, ಆಗ ಕುಂತಿ ಹೇಳ್ತಾಳೆ, ನಾನು ಹೇಳೋದು ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಇವಳು ಮೋಸ ಮಾಡಿದ್ದಾಳೆ, ದೊಡ್ಡ ಮೋಸ. ನನಗೆ ಒಂದೊಂದು ಸರ್ತಿ ಮಂತ್ರವನ್ನು ಹೇಳಿ ಒಬ್ಬೊಬ್ಬ ಮಗನ ಪಡೆದ್ರೆ ಒಂದು ಸರ್ತಿ ಇಬ್ಬರು ಪಡೆದಿದ್ದಾಳೆ, ಅದು ತಪ್ಪಾಗಿ ಪಡೆದಿದ್ದಾಳೆ. ನಾನು ಮತ್ತೆ ಫಲ ಕೊಡಲಿ ಅಂತ ಕೇಳಿದರೆ ಇನ್ನೂ 3 ಆಯ್ತಾನೆ ಪಡೆದ್ರೆ ನಾನೇನು ಮಾಡಲಿ ಆಮೇಲೆ? ಅದರಿಂದ ಸಾಧ್ಯನೇ ಇಲ್ಲ, ರಾಜ ಒತ್ತಾಯ ಮಾಡಬೇಡ, ಒಪ್ಪೋದಿಲ್ಲ ಅಂತ ಹೇಳಿಬಿಡ್ತಾರೆ, ಅಲ್ಲಿ ಮುಟ್ಕೊಂಡ್ಬಿಡ್ತಾರೆ. ಕೊನೆಗೆ ಏನು ಮಾಡ್ಬೋದು, ಇವಳು ನನ್ನ ಮಕ್ಕಳಿಗೆ ದ್ರೋಹ ಕೂಡ ಮಾಡ್ಬೋದು, ಕೊನೆಗೆ ಅದಕ್ಕೆ ಅವಕಾಶ ಕೊಡೋದಿಲ್ಲ, ನಾನು ಒತ್ತಾಯ ಮಾಡಬೇಡ ಅಂತ ತಕ್ಷಣ ವೀರರಾಮ ಕ್ಷಿತೀಶಃ, ಪಾಂಡುರಾಜ ಸುಮ್ಮನೆ ಆಗಿಬಿಡ್ತಾನೆ. 5 ಜನ ಪಾಂಡವರು ಹುಟ್ಟಿದಾಗಾಯ್ತು, ಪಾಂಡವರು 5 ಜನ, ಕೌಂತೆಯವರು 3 ಜನ, ಕುಂತಿ ಮಕ್ಕಳು 3 ಜನ, ಪಾಂಡುರಾಜನ ಮಕ್ಕಳು 5 ಜನ, ಮಾದರಿ ಇಬ್ಬರಾದ್ರಲ್ಲ, ಹೀಗೆ ಹುಟ್ಟಿದ್ರು. ಅವರೆಲ್ಲ ಬೆಳೀತಾ ಇದ್ದಾರೆ. ಅಂತೂ ಮಾದರಿ ತಪ್ಪು ಮಾಡಿದ್ದು ಮೊದಲು ಬರೀಬಾರ್ದು. ಕುಂತಿ ತಪ್ಪು ಮಾಡದಂತೆ ಸಂತತಿ ಪಡೆದ್ರೆ ಮಾದರಿ ತಪ್ಪಾಗಿ ಸಂತತಿಯನ್ನೇ ಪಡೆದ್ರು. ಈಗ ಕಾಲ ಕಡಿತಾ ಇದೆ. ಅವರು ಬೆಳೆ ಆಚಾರದ ವಿಶೇಷಾಂಶವನ್ನು ಹೇಳುತ್ತಾರೆ. 5 ಜನಗಳಲ್ಲಿ ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು, ಹುಡುಗ 4 ಜನ ಇದ್ದಾರಲ್ಲ ಅವರಲ್ಲಿ ವಾಯುದೇವರ ಆವೇಶ ಇತ್ತು ಅಂತ ಹೇಳ್ತಾರೆ. ಧರ್ಮರಾಜನಲ್ಲಿ ಸೌಮ್ಯನಾಮಕ ವಾಯುದೇವರ ಆವೇಶ, ಅರ್ಜುನನಲ್ಲಿ ವೀರನಾಮಕ ವಾಯುದೇವರ ಆವೇಶ, ಧರ್ಮರಾಜನಲ್ಲಿ ಸೌಮ್ಯನಾಮಕ ವಾಯುದೇವರ ಇದ್ದಕ್ಕೆ ಭಾರಿ ಸೌಮ್ಯ ಆತ, ಅರ್ಜುನನಲ್ಲಿ ವೀರನಾಮಕ ವಾಯುದೇವರ ಇದ್ದಕ್ಕೆ ಅರ್ಜುನ ಭಾವೀರ. ಅದೇ ರೀತಿಯೇ ನಕಲನಲ್ಲಿ ಶೃಂಗಾರ ರೂಪದ ವಾಯುದೇವರಿದ್ದರು, ನಕಲು ಭಾರಿ ಸುಂದರ ಅಂತ ಹೆಸರು. ಸಹದೇವನಲ್ಲಿ ಸುನೀತಿ ರೂಪದ ವಾಯುದೇವರಿದ್ದರು, ಅದಕ್ಕೆ ನೀತಿವಂತ ಅಂತ ನಕಲು ಸಹದೇವನಿಗೆ ಹೆಸರಾಯಿತು. ಸುನೀತಿ ರೂಪ, ಶೃಂಗಾರ ರೂಪ, ನಕಲ ಭಾರಿ ಸುಂದರ. ಮತ್ತೊಂದು ಡೌಟ್ ಶುರುವಾಯಿತು ನಮಗೆ, ಭೀಮಸೇನ ಸುಂದರನ ಅಲ್ವಾ ಅಂತ ಪ್ರಶ್ನೆ. ಈಗ ಭೀಮಸೇನ ಸುಂದರನ ಅಲ್ವಾ ಹಾಗಿದ್ರೆ ಸುಂದರಂ ಸಂದುಹದೇಹ ಮಹದ ಆನಂದ ಮಾನಂದ ತೀರ್ಥ ಅಂತ ಹೇಳ್ತೀರಿ, ಸುಂದರನ ಅಲ್ಲವೇ ಅಂತ ಕೇಳಿದರೆ ಆಚಾರ್ಯ ತಕ್ಷಣ ಬರೀತಾರೆ ಆಚಾರ್ಯ. ಇಂಥ ಪ್ರಶ್ನೆಗೆಲ್ಲ ಉತ್ತರ ಕೊಡೋದಕ್ಕೇನೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಂಶಯಚ್ಚಿದ. ಅವ್ರು ಹೇಳ್ತಾರೆ ಭೀಮಸೇನ ಸುಂದರ ಇವರು ಯಾರ್ಯಾರೂ ಅಲ್ಲ, ಆದರೂ ಕೂಡ ಪಾಂಡವರಾಜ ಮತ್ತು ಲೋಕದ ಜನ ನಕಲನ್ನು ಸುಂದರ ಅಂತ ಕರಿತಿದ್ರು. ಯಾತಕ್ಕೆ ಅಂದರೆ ನಕಲನಲ್ಲಿ ಸೌಂದರ್ಯ ಡಾಮಿನೇಟ್ ಆಗಿತ್ತು, ಅದಕ್ಕೆ ಸೌಂದರ ಅಂದರೆ ಸುಂದರ. ಭೀಮಸೇನಲ್ಲಿ ವಿಶೇಷವಾದಂಥ ಜ್ಞಾನಭಕ್ತಿಗಳು ಡಾಮಿನೇಟ್ ಆಗಿದ್ದರಿಂದ ಅದಕ್ಕೆ ಕೌಂಟ್ ಮಾಡಲಿಲ್ಲ, ಇದಕ್ಕೆ ಕೌಂಟ್ ಮಾಡ್ತಿದ್ದೆ. ಭೀಮಸೇನ ಮತ್ತೆ ಹೇಳಲೇಬೇಕಾಗಿಲ್ಲ, ಸೌಂದರ್ಯ ಸೌಂದರ್ಯ ಒಂದೇ ಇಲ್ಲ, ಹಾಗಲ್ಲ ಎಲ್ಲದೂ ಸೇರಿ ಜ್ಞಾನಭಕ್ತಿಗಳು ಕಾಣ್ತಾ ಇದ್ವು ಅದರಿಂದ ಹೇಳಲಿಲ್ಲ. ದೃಷ್ಟಾಂತ ಕೊಡ್ತಾರೆ, ಒಳ್ಳೆ ಹಾವಿರುತ್ತೆ, ಒಂದು ಪ್ಲಾಸ್ಟಿಕ್ ಹಾವು ನಿಜವಾದ ಹಾವು, ಪ್ಲಾಸ್ಟಿಕ್ ಹಾವು ನಿಜವಾದ ಹಾವು, ಪ್ಲಾಸ್ಟಿಕ್ ಹಾವತ್ರ ಹೋಗ್ತಾರೆ ಎಷ್ಟು ಚೆನ್ನಾಗಿದೆ ತಲೆ ಆಡ್ತಾರೆ ಅದ್ರ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಹಾವು ಅಂತ ಹೇಳ್ತಾರೆ. ಜೀವನ ತೊಗೊಂಡು ಚೀಲದ ಹಾಕೊಂಡು ಹೋಗಿಬಿಡ್ತಾರೆ, ನಿಜವಾದ ಹಾವು ಬಂದರೆ ಓಡೋಗ್ಬಿಡ್ತಾರೆ ಹೃದಯದಲ್ಲೇ. ಈ ಹಾವನ ಚೆನ್ನಾಗಿದೆ ಅಂತ ಯಾಕೆ ಹೇಳೋದಿಲ್ಲ, ನಿಜವಾಗ್ಲೂ ಚೆನ್ನಾಗಿರೋ ಹಾವು ಯಾವುದು ಆ್ಯಕ್ಚುಲಿ ಯಾವುದು, ನಿಜವಾದ ಹಾವೇ ಚೆನ್ನಾಗಿರೋದು. ಇದು ಹೇಳಿ ಹೇಳಿ ಆರ್ಟಿಫಿಷಿಯಲ್ ಇದು, ಇದು ಚೆನ್ನಾಗಿದೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಬೇರೆ ಏನಿಲ್ಲ, ಚೆನ್ನಾಗಿರೋದೊಂದೇ ಗುಣ ಅದಕ್ಕೆ, ಅಲ್ಲಿ ವಿಷ ಇದೆ ಮೊದಲು, ಅದಕ್ಕೆ ಶಕ್ತಿ ಇದೆ, ಅದಕ್ಕೆ ಅದರ ಕಂಡ್ರೆ ಓಡ್ತಾನೆ ಹೊರತು ಸೌಂದರ್ಯ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದರೆ ಭೀಮಸೇನರಲ್ಲಿ ಕಂಡಾಗ ಎಲ್ಲರಿಗೆ ಎದ್ದು ಕಾಣ್ತಿದ್ದು ಪರಾಕ್ರಮ, ಜ್ಞಾನ ಭಕ್ತಿಗಳು ಕಾಣ್ತಾ ಇತ್ತು. ಇವರಲ್ಲಿ ಸೌಂದರ್ಯ ಹೆಚ್ಚಾಗಿತ್ತು, ಆದ್ದರಿಂದಾಗಿನೇ ಸುಂದರರು ಅಂತ ಕರೆದರೆ ಹೊರತು ಭೀಮಸೇನರ ಸೌಂದರ್ಯಕ್ಕೆ ಹತ್ರ ಬರಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಮೇಲಿದ್ದರು. ದ್ವಾತ್ರಿಂಶಲ್ ಲಕ್ಷಣೋಪೇತ ಮಗ್ರೆಮ್ ಅಂತ ಅರ್ಥ. 7-5 ಜನ ಬೆಳೀತಿದ್ದಾರೆ, ಅವ್ರು 100 ಜನ ಬೆಳೀತಾ ಇದ್ದಾರೆ. ಮುಂದೊಂದು ಕಾಲ ಬಂತು. ಇಲ್ಲೊಂದು ಸ್ವಾರಸ್ಯ ಅಂದರೆ, ಯಾವಾಗ ಭೀಮಸೇನ ಅವತಾರ ಮಾಡಿ 5 ತಿಂಗಳಾಯಿತು, ಅವರು ಅವತಾರ ಮಾಡಿ 2 ತಿಂಗಳಿಗೆ ಸಾಕ್ಷಾತ್ ಬಲರಾಮದೇವರು ಅವತಾರ ಮಾಡಿ, ಆಮೇಲೆ 3 ತಿಂಗಳಿಗೆ ಕೃಷ್ಣ ಅವತಾರವಾಯಿತು. ಈ ಕಾಲ ಯಾರಿಗೂ ಗೊತ್ತಿಲ್ಲ, ಆಚಾರ ಹೇಳಿದಾಗಲೇ ಗೊತ್ತಾಗ. ಮತ್ತು ಯಾರ್ಯಾರು ಯಾವ ಕಾಲಕ್ಕೆ ಎಲ್ಲೆಲ್ಲಿದ್ದರು, ಯಾರ್ಯಾರು ವಯಸ್ಸು ಎಷ್ಟೆಷ್ಟು, ಅಶ್ವತ್ಥಾಮರಿಗೂ ದುರ್ಯೋಧನಿಗೆ ಎಷ್ಟು ವಯಸ್ಸು ಇತ್ತು, ಗತ್ತರ ಇತ್ತು, ಇವರಿಬ್ಬರು ಪಾಂಡವರಿಗೆ ಒಬ್ಬೊಬ್ಬರಿಗೆ ಎಷ್ಟು ಡಿಫರೆನ್ಸ್ ಇತ್ತು ಯಾರು ಹೇಳಿಲ್ಲ, ಆಚಾರ ಒಬ್ಬರೇ ಹೇಳಿದ್ರು. ನನ್ನ ಕೂಡ ಅಲ್ಲಿ ಕೃಷ್ಣ ಅವತಾರವಾಗಿದ್ದು ಶ್ರಾವಣ ಮಾಸದಲ್ಲಿ ಕೃಷ್ಣಾಷ್ಟಮಿ ದಿವಸ ಅವತಾರವಾಯಿತು. ಆತನ ವಿಶೇಷವಾದ ಒಂದು ಅವಕಾಶ ಬಂದಿತ್ತು ಅಂತ ಹೇಳ್ತಾರೆ. ಆಮೇಲೆ ಬೇಡ ಅದು, ಅದೇ ವರ್ಷದ ಫಾಲ್ಗುಣ ಮಾಸದಲ್ಲಿ ಅರ್ಜುನ ಅವತಾರ ಮಾಡಿದ್ರು. ಅಂದರೆ ಕೃಷ್ಣನಿಗೆ ಅರ್ಜುನಿಗೆ ಎಷ್ಟು ವ್ಯತ್ಯಾಸ ಇದೆ? ಈಗ 7 ತಿಂಗಳ ವ್ಯತ್ಯಾಸ ಇದೆ. ಭೀಮಸೇನ ದೇವರು 5 ತಿಂಗಳು ದೊಡ್ಡವರು ವಯಸ್ಸಿನಲ್ಲಿ, ಈ ಅರ್ಜುನ 7 ತಿಂಗಳು ಕಡಿಮೆ ಕೃಷ್ಣನಿಗಿಂತ. ಅದಕ್ಕೆ ಅರ್ಜುನ ಏನಂತ ಹೆಸರಿಟ್ರಂತೆ, ಫಲ್ಗುಣ ಅಂತ ಹೆಸರಿಟ್ರು. ಅರ್ಜುನ ಫಲ್ಗುಣ ಅಂತ ಯಾತಕ್ಕೆ ಹೆಸರಿಟ್ರು ಅಂದರೆ, ಕೃಷ್ಣಾವತಾರ ಮಾಡಿದ ಫಾಲ್ಗುಣ ಮಾಸದಲ್ಲಿ ಅವತಾರ ಮಾಡಿದ್ದಕ್ಕೆ ಫಲ್ಗುಣ ಅಂತ ಹೆಸರಾಯಿತು. ಫಾಲ್ಗುಣದಲ್ಲಿ ಹುಟ್ಟಿದ್ದಕ್ಕೆ ಫಲ್ಗುಣ ಅಂತ ಹೆಸರಾಯಿತು. ನಮಗೆ ಆಶ್ಚರ್ಯ, ಪ್ರತಿ ವರ್ಷವೂ ಫಾಲ್ಗುಣ ಬರ್ತದೆ, ಹೌದಲ್ಲ? ಫಾಲ್ಗುಣ ಜನ ಹುಟ್ಟೇ ಹುಡ್ತಾರೆ, ಎಲ್ಲರೂ ಫಲ್ಗುಣ ಅಂತ ಕರೆದುಬಿಟ್ರೆ ಆಗಿರ್ತದೆ, ಅದಕ್ಕೆ ಹೇಳ್ತಾರೆ. ಅದಲ್ಲ, ಆ ಫಲ್ಗುಣಕ್ಕೆ ವಿಶೇಷವಾದ ಮಹತ್ವ ಇತ್ತು. ಕೃಷ್ಣಾವತಾರ ಮಾಡಿದ ಫಾಲ್ಗುಣ ಮಾಸ, ಅದಕ್ಕೆ ಅಷ್ಟು ಮಹತ್ವ ಬಂತು ಅಂತ ಹೇಳ್ತಾರೆ. ಆಗಷ್ಟು ಪ್ರತಿ ತಿಂಗಳು ಬರ್ತದೆ. ಆಗಷ್ಟು ಏನು ನೆನಪಾಗ್ತದೆ ನಮಗಾಗ, 1947 ನೆನಪಾಗ್ತದೆ ತಕ್ಷಣ, ಸ್ವಾತಂತ್ರ್ಯ ಬಂದ ವರ್ಷ. ಒಂದು ಪದಕ್ಕೊಂದು ಅರ್ಥ ಇರ್ತದೆ. ನೆನಪಾಗೋ ಪದ ಅಷ್ಟಮಿಯಿಂದ ಕೃಷ್ಣಾಷ್ಟಮಿ ನೆನಪಾಗ್ತದೆ, ನವಮಿ ರಾಮನವಮಿ ನೆನಪಾಗ್ತದೆ. ಹಾಗೆ ಆ ರೀತಿಯಲ್ಲಿ ಸ್ಪೆಷಲ್ಲಾಗಿ ಕೃಷ್ಣನಿಗೆ ಸಂಬಂಧಪಟ್ಟ ವರ್ಷವಾದ್ದರಿಂದ ಆ ವರ್ಷದಲ್ಲಿ ಫಾಲ್ಗುಣ ಮಾಸದಲ್ಲಿ ಹುಟ್ಟಿದ್ದರಿಂದ ಹಾಗಾಯಿತು. ಹಳ್ಳಿ ಕಡೆಗೆಲ್ಲ ಡೇಟ್ ಆಫ್ ಬರ್ತ್ ಸರಿಯಾಗಿ ಹೇಳೋದಿಲ್ಲ, ಏನು ಹೇಳ್ತಾರೆ ಗೊತ್ತಾ, ಆ ಸ್ವಾತಂತ್ರ್ಯ ಬಂತಲ್ಲ ಆ ಹುಟ್ಟಿದವನು ಅಂತ ಹೇಳ್ತಾ ಅಷ್ಟೇ. ಈ ರೀತಿ ಹೇಳೋ ಪದ್ಯ ಪದ್ಧತಿ ಜಾಸ್ತಿ. ಅಥವಾ ಯಾರೋ ಸತ್ತಿದ್ದೆ ಅವ್ರು ಸತ್ತರಲ್ಲ ಆ ಹುಟ್ಟಿದ ಅಂತ ಹೇಳ್ತಾರೆ. ಅವ್ರಿಗೊಂದು ಅಷ್ಟೇ ಗುರುತು, ಅವರಿಗೆ ಗಂಟೆ ಎಷ್ಟೊಂದು ಸೂರ್ಯ ಹುಟ್ಟೊಂದು ಮಾರ ಆಗಿತ್ತು ಅಂತ ಹೇಳ್ತಾರೆ. ಆ ಹಳ್ಳಿಗಳ ಪದ್ಧತಿ ಹಾಗೆ, ಈ ಶಾಸ್ತ್ರದ ಪದ್ಧತಿ ಕೂಡ ಹಾಗೆ. ಫಾಲ್ಗುಣ ಮಾಸದಲ್ಲಿ ಅವತಾರ ಮಾಡಿದ್ದಕ್ಕೆ ಫಲ್ಗುಣ, ಅದು ಸ್ಪೆಷಲ್ ಫಾಲ್ಗುಣ ಮಾಸ, ಕೃಷ್ಣಾವತಾರದ ವರ್ಷದ ಫಾಲ್ಗುಣ ಮಾಸ. ಇದನ್ನೆಲ್ಲ ಕ್ಲಾರಿಫಿಕೇಶನ್ ಕೊಡ್ತಾರೆ. ಮುಂದೆ ಬೆಳೀತಾ ಇದ್ದ ಕಾಲಕ್ಕೆ ಅಲ್ಲಿ ಕೃಷ್ಣಾವತಾರ ನಡೀತು. ಅದೆಲ್ಲ ಒಟ್ಟಿಗೆ ಹೇಳಿದರೆ ಬಹುಶಃ ಎಲ್ಲೆಲ್ಲೂ ಆದಿಪರ್ವದ ಅರ್ಧಕ್ಕೆ ಕೂಡ ಹೋಗೋದಿಲ್ಲ, 27 ದಿವಸದಲ್ಲಿ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಭಾಗವತ ತುಂಬ ನಿರ್ಣಯ ಮಾಡ್ತಾರೆ ಆಚಾರ್ಯರು. ಕೃಷ್ಣಾವತಾರ ನಡೆದಿದೆ, ಭಗವಂತನಾದ ಕೃಷ್ಣ ಶ್ರಾವಣ ಮಾಸದ ಕೃಷ್ಣಪಕ್ಷದ ಮಧ್ಯರಾತ್ರಿ ಚಂದ್ರೋದಯ ಕಾಲಕ್ಕೆ ರೋಹಿಣಿ ನಕ್ಷತ್ರ ಇದ್ದ ಕಾಲಕ್ಕೆ ಅವತಾರವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಕೆಲವು ಸೂಕ್ಷ್ಮ ಪ್ರಶ್ನೆಗೆ ಮಾತ್ರ ಉತ್ತರ ನೋಡಿ ಮುಂದೆ ಹೋಗಬಹುದು. ದೇವಕಿ ದೇವಿಯ ಮದುವೆಯ ಸಂದರ್ಭ, ಆ ಕಾಲಕ್ಕೆ ಅಶರೀರವಾಣಿಯಾಯಿತು ಎಲ್ಲ ಕೇಳಿದ್ದೇವೆ. ಇಲ್ಲಿ ದೇವಕಿ ದೇವಿಯ ಬಗ್ಗೆ ಎರಡು ಉಲ್ಲೇಖ ಬರುತ್ತೆ ಪುರಾಣಗಳಲ್ಲಿ. ಕಂಸನ ತಂಗಿ ಅಂತ ಕೆಲವು ಕಡೆ ಹೇಳುತ್ತಾರೆ, ಕಂಸನ ಸೋದರತ್ತೆ ಅಂತ ಇನ್ನೊಂದು ಕಡೆ ಹೇಳುತ್ತಾರೆ. ಯಾವುದು ಕರೆಕ್ಟ್ ಅಂತ ಪ್ರಶ್ನೆ. ಇಂಥದ್ದಕ್ಕೆ ಆಚಾರ ಉತ್ತರ ಕೊಡ್ತಾ ಶುರು ಮಾಡುತ್ತಾರೆ. ಕಂಸನ ಸೋದರತ್ತೆ ಎಂಬುದು ಸರಿನೋ, ಅವರ ಸೋದರಿ ಎಂಬುದು ಸರಿನೋ, ಅದಕ್ಕೆ ಆಚಾರ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡಿಕೊಡಿ. ಎರಡೂ ಸರಿ ಇದೆ. ಆಹುಕ ಅಂತ ಒಬ್ಬ ಇಲ್ಲ, ಆತನ ಇಬ್ಬರು ಮಕ್ಕಳು, ಉಗ್ರಸೇನ ಅಂತ ಒಬ್ಬ, ದೇವಕ ಅಂತ ಒಬ್ಬ. ದೇವಕ ಅಂತ ಒಬ್ಬ, ದೇವಕನ ಮಗಳೇ ದೇವಕಿ, ಉಗ್ರಸೇನನ ಮಗ ಕಂಸ. ಸೊ ಇಬ್ಬರು ಏನಾದ್ರೆ ಈಗ ಸಹೋದರಿಯಾರು, ಸರಿ ಹೋಯ್ತು. ಆದರೆ ಆಹುಕ ಏನು ಮಾಡಿದನಂತೆ, ದೇವಕಿಯನ್ನು ನೋಡಿದ, ಯಾಕೋ ಅನ್ನಿಸ್ತು, ತನ್ನ ಮಗಳನ್ನಾಗಿ ದತ್ತು ಸ್ವೀಕಾರ ಮಾಡಿದ, ದೇವಕಿ ತನ್ನ ಮಗಳನ್ನ ಮಾಡ್ಕೊಂಡ್ಬಿಟ್ಟ. ಅವಾಗ ಏನಾಯ್ತಾಗ, ಅತ್ತೆ ಆದಾಗ ಉಗ್ರಸೇನಿಗೆ ಸಹೋದರಿ ಆಗಿಬಿಡ್ತಾಳೆ. ಅದಕ್ಕೆ ಎರಡೂ ಸರಿ ಅಂತ ಹೇಳ್ತಾರೆ. ದೇಹುಕ ಅತ್ತ ಪುತ್ರೆ, ಆಹುಕಃ ಅತ್ತ ಪುತ್ರಿ, ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡಿದ್ದಕ್ಕೋಸ್ಕರ ಹಾಗಾಯಿತು. ಇನ್ನೊಂದು ಪ್ರಸಂಗ ಆಗಿದೆ. ಸ್ವಯಂಭೂ ಮನುವಿಗೆ ಮಗಳು ಆಕೂತಿ, ಆಕೂತಿಯ ಮಗ ಯಜ್ಞನಾಮಕ ಪರಮಾತ್ಮ, ಮೊಮ್ಮಗಾತೆ ಯಕ್ಷೇರಿ ದೌಹಿತ್ರ. ಆತೇನು ಮಾಡಿದಂತೆ, ಮೊದಲೇ ಸೂಚನೆಯಾಗಿತ್ತು, ತನ್ನ ಮಗ ತನ್ನ ಮಗ ಅಂತ ಮಾಡ್ಕೊಂಡ್ಬಿಟ್ಟ. ಅದಕ್ಕೇನಾಯ್ತು, ಅಲ್ಲಿಗೆ ಸ್ವಯಂಭೂನ ಮಗನೂ ಹೌದು, ಮಗಳ ಮಗನೂ ಹೌದು, ಎರಡೂ ಆಯಿತು. ಈ ರೀತಿ ಆಗೋ ಸಂಭವ ಇದೆ, ಆದ್ದರಿಂದ ಏನೂ ಆಶ್ಚರ್ಯ ಇಲ್ಲ, ಎರಡೂ ಸರಿನೇ, ತತ್ವ ಸಮನ್ವಯ. ಈ ರೀತಿ ಪುರಾಣದ ಕಥೆಗಳನ್ನು ಸಮನ್ವಯ ಮಾಡೋಕ್ಕೆ ಯಾರೂ ಪ್ರಯತ್ನ ಮಾಡಿರಲಿಲ್ಲ. ಅದೊಂದು ಹೇಳುತ್ತೆ, ಇದೊಂದು ಹೇಳುತ್ತೆ, ಎರಡೂ ತಪ್ಪು ಅನ್ನೋ ಮಹಾಮೂರ್ಖರಿರ್ತಕ್ಕಂಥ ಸಮಯದೊಳಗೆ ಆಚಾರ್ಯರು ಸಮನ್ವಯ ಮಾಡಿ ಎರಡೂ ಸತ್ಯ ಅಂತ ಹೇಳ್ತಾರೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಆಗ ಸೂಚನೆ ಆಯಿತು, ನೋಡು ಕಂಸ, ಯಾವಳ ರಥವನ್ನು ಓಡಿಸ್ತಾ ಇದ್ದೀಯಲ್ಲ, ಅವಳು ಎಂಟನೇ ಗರ್ಭದಿನ ಮೃತ್ಯು ಅಂತ ಅಶರೀರವಾಣಿ ಆಯಿತು. ನಮಗೆಲ್ಲ ಯೋಚನೆ ಆಗಿದೆ, ಇದನ್ನು ಯಾಕೆ ಹೇಳಬೇಕಾಗಿತ್ತು, ಹೇಗೂ ಕೊಲ್ತಾರೆ, ಸುಮ್ಮನೆ ಹೇಳಿ ಪಚಿತ್ಯ ಮಾಡ್ಕೋಬೇಕಾ, ಏನು ಹೇಳಬೇಕಾಗಿಲ್ಲ, ಪರೀಕ್ಷೆಗೆ ಹೋಗ್ತಿರ್ತಾನೆ ದಡ್ಡ, ಗ್ಯಾರಂಟಿ ಫೇಲ್ ಆಗ್ತಾನೆ, ಬಾ ಇಲ್ಲಿ ಫೇಲ್ ಆಗ್ತಿದ್ದು ಯಾಕೆ ಹೇಳಬೇಕು ಅವನಿಗೆ, ನೆಸ್ಸಿಟಿನ ಬಾಸ್ ಅಂದ್ರೂ ಪಾಸ್ ಆಗೋದಿಲ್ಲ, ಯಾಕೆ ಹೇಳಬೇಕಾಗಿತ್ತು. ನಮಗೆ ಎಷ್ಟು ಉತ್ತರ ಕೊಡ್ತಾರೆ ಆಚಾರ್ಯ, ಆಶ್ಚರ್ಯ ಆಗಿಬಿಡುತ್ತೆ. ಮುಂದೆ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ,
ಕಂಸನನ್ನು ಕೊಲ್ತಾನೆ.
ಕಂಸ ಕೃಷ್ಣನಿಗೆ ಏನಾಗಬೇಕು, ಸೋದರ ಮಾವನಾಗಬೇಕು. ಸೋದರ ಮಾವನ ಸ್ಥಾನ ಏನು ಗೊತ್ತಾ ನಮ್ಮ ಜೀವನದಲ್ಲಿ, ಆತ ಗುರು ಇದ್ದಾಗೆ ಅಂತ ಹೇಳಿದ. ಆತ ಗುರು ಇದ್ದಾಗೆ, ಸೋದರ ಮಾವನಿಗೆ ತಂದೆ ತಾಯಿ ವಿದ್ಯೋಪದೇಶದ ಮಾಡಿದ ಗುರು, ಹೆಣ್ಣು ಕೊಟ್ಟ ಮಾವ, ಸೋದರ ಮಾವ, ಐದು ಜನಕ್ಕೂ ಕೂಡ ತಂದೆಯ ಸ್ಥಾನ ಗುರುಗಳ ಸ್ಥಾನ ಇದೆ. ಅವರು ತುಂಬ ಗೌರವದಿಂದ ಕಾಣಬೇಕು ಅಂತಿದೆ. ಅಂದರೆ ಕೃಷ್ಣ ಕೊಲ್ಲಬಾರದು ಅಂತ ಆಯ್ತಾ ಲೆಕ್ಕದಲ್ಲಿ, ಕೃಷ್ಣ ಕೊಲ್ಲಬಾರದು. ಆದರೆ ಕೃಷ್ಣ ಕೊಲ್ತಾನೆ. ಈಗ ಯಾವಾಗ ಕೊಲ್ಲಬಹುದು ಅಂದರೆ ಶಾಸ್ತ್ರ ಹೇಳುತ್ತೆ, ಇದರ ಐದು ಜನ ತಂದೆ ಇದ್ದಾಗಿದ್ದರೂ ಕೂಡ ಸ್ವಂತ ತಂದೆ ತಾಯಿಗೆ ಯಾರಾದ್ರೂ ದ್ರೋಹ ಮಾಡಿದರೆ ಆಗ ಅವರಿಗೆ ಪೂಜ್ಯತ್ವ ಹೋಗಿಬಿಡುತ್ತೆ. ಯಾರಿಗೆ, ಈ ಸೋದರ ಮಾವನಿಗೆ ಮಾವನಿಗೆ ಪೂಜ್ಯತ್ವ ಯಾವಾಗ ಹೋಗುತ್ತೆ ಅಂದರೆ, ತನ್ನ ಸ್ವಂತ ತಂದೆ ತಾಯಿಗೆ ದ್ರೋಹ ಮಾಡಿದಾಗ ಅವ್ರ ಪೂಜ್ಯತ್ವ ಹೋಗಿ ಆತ ತಾಯಿಗಳಾಗ್ತಾರೋ ಅವಾಗ ಕೊಲ್ಲಬಹುದು. ಅದನ್ನು ಮಾಡಲಿಕ್ಕೋಸ್ಕರ ಆಚಾರ್ಯರ ವಾಣಿ ಆಯಿತು. ಅದರಿಂದ ಏನು ಉಪಯೋಗ ಆಯಿತು ಅಂದರೆ, ತಕ್ಷಣ ಕಂಸ ನೋಡ್ದ, ಕೆಳಗೆಡದ, ದೇವಿಕೆಯನ್ನು ಹೊಡಿಲಿಕ್ಕೆ ಅಂತ ಹೋದ. ಆಗ ಎಷ್ಟೋ ಕೇಳ್ಕೊತಾನೆ, ಹಾಗೆಲ್ಲ ಮಾಡಬೇಡ, ವಸುದೇವ ಹೇಳ್ತಾನೆ, ಇವಳು ಮದುವೆ ಆಗಿದ್ದೆ ನಾನು ಈಗಲೇ, ಇವಳಂತೂ ನಿನ್ನ ಕೊಲ್ಲೋದಿಲ್ಲ, ಎಂಟನೇ ಗರ್ಭ ಕೊಲ್ಲೋದು, ಯಾಕೆ ಅವಸರ ಪಡ್ತೀಯ, ಮತ್ತೆ ಎಂಟನೇ ಗರ್ಭದ ನಿನ್ನ ಸಾವು ಅಂತಿದೆ, ಈಗಂತೂ ಸಾಯೋ ಪ್ರಸಂಗ ಇಲ್ಲ, ಬಿಟ್ಟುಬಿಡು, ಅವಳು ಹೆಣ್ಣು, ನಿನಗೆ ಸಹೋದರಿ ಮತ್ತು ಅತ್ತೆ, ಎಷ್ಟೆಷ್ಟು ಸಂಬಂಧ ಇದೆ, ಹೊಸ್ತ ಮದುವೆ ಆಗಿದ್ದಾಳೆ, ಅವಳು ಕೊಂದ್ರೆ ಮಹಾಪಾಪ ಬರುತ್ತೆ, ಕೊಲ್ಲಬೇಡ ಅಂತೆಲ್ಲ ಹೇಳ್ತಾನೆ, ಅವನು ಕೇಳೋದಿಲ್ಲ, ನನ್ನ ಪ್ರಾಣ ಮುಖ್ಯ, ಅವನು ಕೊಂದು ಬಿಡ್ತೇನೆ ಅಂತ ಹೇಳ್ತಾನೆ. ಆ ಮೂಲಕವಾಗಿ ಆಯಿತು, ದಿರ್ವಾಯಿಲ್ಲ ಅಂತೇಳಿ ಕರಾರ ಮಾಡ್ಕೊತಾನೆ, ಹುಟ್ಟಿದ ಮಕ್ಕಳು ಕೊಡ್ತೇನೆ ಅಂತ ಹೇಳ್ತಾನೆ, ಕೊಟ್ಟು ಬಿಡ್ತಾನೆ. ಈ ಕಂಸ ಏನು ಮಾಡಿದೀಗ, ತಾನು ಅವ್ರ ತನ್ನ ಕೃಷ್ಣನ ಅಣ್ಣಂದಿರನ್ನ ಕೊಂದ ಪಾಪಕ್ಕೆ ಗುರಿಯಾದ, ಅವರಿಬ್ಬರಿಗೆ ದ್ರೋಹ ಮಾಡಿದ ಪಾಪಕ್ಕೆ ಗುರಿಯಾದ, ಆತ ತಾಯಿಯಾದ, ಅವನು ಕೊಲ್ಲಬಹುದು ಮುಂದೆ. ಆಮೇಲೆ ಈ ಕೆಲಸ ಮಾಡೋದು ಯಾವಾಗ, ಅವನು ಮೊದಲೇ ಗೊತ್ತಾದ್ರೆ, ಇಲ್ಲದ್ರೆ ಮಾಡೋದಿಲ್ಲ, ಇಲ್ಲದ್ರೆ ಮಾಡ್ತಿರಲಿಲ್ಲ, ಆ ರೀತಿ ಪಾಪ ಕಟ್ಟಿಕೊಳ್ಳುತ್ತೇನೆ ಹಾಗೆ ಮಾಡಿದ್ದಾರೆ. ಆ ಮೂಲಕವಾಗಿ ಕಂಸನ ವಧಾರ್ಹನಾಗ್ತಾ ಇದ್ದ. ಭೀಷ್ಮದ್ರೋಣರು ತುಂಬ ಯೋಗ್ಯರು, ಆದರೆ ದುರ್ಯೋಧನ ಜೊತೆ ಸೇರಿದ್ದಕ್ಕೋಸ್ಕರ ಅವರು ಕೊಲ್ಲಬೇಕಾಯಿತು. ಯೋಗ್ಯರನ್ನು ಯಾಕೆ ಕೊಲ್ಲಬೇಕಾಯಿತು ಅಂದರೆ, ನಾರಾಯಣ ಬಿಟ್ ಕದನ ಬಂದೆ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಅದೇ ರೀತಿಯಲ್ಲಿ ಕಂಸನ ವಧೆ ಆಗಬೇಕಾದ್ರೆ ಅವನು ಪಾಪ ಮಾಡಬೇಕು, ಆ ಪಾಪ ಮಾಡೋದು ಯಾವಾಗ ವಿಷಯ ಗೊತ್ತಾದರೆ ಅಂತ ಕಿವಿಗೆ ಹಾಕಿದೆ. ಈ ನಮಗೆ ಅರ್ಥ ಆಗುತ್ತೆ, ಒಂದು ಮಾತಿನಲ್ಲಿ ಎಷ್ಟು ಸ್ವಾರಸ್ಯ. ಆ ಮಾತು ಮೊದಲೇ ಹೇಳದೆ ಹೋಗಿದ್ರೆ ಕೃಷ್ಣ ಕಂಸನನ್ನು ಕೊಂದರೆ ಲೋಕದೃಷ್ಟಿಯಲ್ಲಿ ಭಗವಂತನ ಯಾವ ದೋಷದ ಪ್ರಶ್ನೆ ಇಲ್ಲ, ಲೋಕದೃಷ್ಟಿಯಲ್ಲಿ ಪ್ರಶ್ನೆ ಮಾಡಬಹುದಾಗಿತ್ತು, ಅದು ಬಿಟ್ಟುಬಿಟ್ಟು ಅದು ಮುಂದೆ ಅನೇಕ ಕಡೆ ನಡೀತಾ ಹೋಗುತ್ತೆ. ಕಂಸ ಆರು ಮಕ್ಕಳನ್ನು ಕೊಂದು ಹಾಕಿಬಿಡ್ತಾನೆ, ದೇವಕಿಯ ಮಕ್ಕಳನ್ನು. ಏಳನೇ ಮಗು ಬಲರಾಮ ದೇವರು ಅಲ್ಲಿ ಗರ್ಭದಲ್ಲಿರ್ತಾರೆ, ಅಲ್ಲಿಂದ ದುರ್ಗಾದೇವಿ ಶಿಫ್ಟ್ ಮಾಡಿಸ್ಬಿಡ್ತಾರೆ, ಎಲ್ಲಿಗೆ, ರೋಹಿಣಿ ಗರ್ಭ ಶಿಫ್ಟ್ ಮಾಡಿಸ್ಬಿಡ್ತಾರೆ. ಈ ನೂರಾರು ವರ್ಷಗಳಿಂದ ಹೇಳಿದರೆ ಏನೇನೋ ಕತೆ ಹೇಳ್ತಾರೆ ಇವರು, ನಂಬಲಿಕ್ಕೆ ಆಗೋದಿಲ್ಲ ಅಂತಿದ್ದು. ಇವತ್ತು ಕ್ವೈಟ್ ಪಾಸಿಬಲ್ ಗೊತ್ತಾಯ್ತಾ, ಪೂರ್ತಿ ಶಿಫ್ಟ್ ಮಾಡಿಸಿಬಿಡ್ತಾರೆ. ಇಲ್ಲಿ ಸುಖವಾಗಿ ಇವತ್ತು ವಿಜ್ಞಾನ ವೈದ್ಯರ ಕೆಲಸ ಮಾಡ್ತಾರೆ. ಯಾರೋ ಗರ್ಭದಲ್ಲಿ ಬೆಳೆದ ಮಗನ ಇನ್ನೊಂದು ಯಾರೋ ಗರ್ಭದಲ್ಲಿ ಇಂಪ್ಲಾಂಟ್ ಮಾಡಿಬಿಟ್ಟು ಬೆಳೆಸ್ತಾರೆ. ಅಷ್ಟು ಶಕ್ತಿ ಬಂದಿದೆ. ಇದು ಫಸ್ಟ್ ಕೇಸ್ ಆಗಿತ್ತು ಅದ್ರ ಕೇಸ್ ಇದು. ಆದರೆ ಯಾರು ಹುಡ್ತಾರೆ ಗ್ಯಾರಂಟಿ ಇಲ್ಲ. ಇಲ್ಲೇ ಬಲರಾಮದೇವ್ರು ಹುಟ್ಟುತ್ತಾರೆ ಅಂತ ಒಂದು ಸೃಷ್ಟಿಯನ್ನು ದುರ್ಗಾದೇವಿ ಮಾಡ್ತಾರೆ. ದುರ್ಗಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ ಅವರು, ಬಲರಾಮದೇವರು ಹುಟ್ಟಿದ್ರು. ಆ ಕಡೆ ಕೃಷ್ಣ ಅಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಅವತಾರ ಮಾಡಿದ ದಿವಸವೇ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಮಧ್ಯರಾತ್ರಿಯ ದಿವಸ. ಇನ್ನೊಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಆಚಾರ್ಯ. ಬಲರಾಮದೇವರು ಇಲ್ಲಿ 3 ತಿಂಗಳು ಬಂದರು, ಅಲ್ಲಿ 1 ತಿಂಗಳು ಬೆಳೆದರು. ಒಟ್ಟು ಇಬ್ಬರಲ್ಲೂ ಬೆಳೆದಾಗಾಯ್ತು. ಅವರು ದೇವಕಿಯ ಗರ್ಭದಲ್ಲೂ ಬೆಳೆದರು, ರೋಹಿಣಿ ಗರ್ಭದಲ್ಲೂ ಬೆಳೆದರು. ಯಾತಕ್ಕೆ ಅಂದರೆ ಇನ್ನೊಂದು ದೊಡ್ಡ ಕಾರಣ ಇದೆ ಅಂತ ಹೇಳ್ತಾರೆ. ಏನು ಕಾರಣ ಅಂದರೆ, ಈ ರೋಹಿಣಿ ದೇವಿ ವಿಶೇಷವಾಗಿ ಒಂದು ತಪಸ್ಸನ್ನು ಮಾಡಿ ವರ ಕೇಳಿಕೊಂಡು, ನನಗೆ ವಿಷ್ಣುವೇಷದಿಂದ ಮಗ ಕೂಡಿದ ಮಗ ಹುಟ್ಟಬೇಕು ಅಂತ ಕೇಳಿಕೊಂಡು, ದೇವಕಿ ದೇವಿ ನನಗೂ ಸಹ ವಿಷ್ಣುವಿಗೆ ಸಮನಾದಂಥ ಮಗ ಹುಟ್ಟಬೇಕು ಅಂತ ಕೇಳಿಕೊಂಡು, ಇಬ್ಬರಿಗೂ ಬ್ಯಾಲೆನ್ಸ್ ಮಾಡಬೇಕೀಗ. ವಿಷ್ಣುವಿಗೆ ಸಮನಾದವರ ಶುಕ್ಲಕೇಶ ಆವೇಶ ಇದೆ. ದೇವಕಿ ಗರ್ಭದಲ್ಲಿ ಹುಟ್ಟುಬಿಟ್ಟಾಗ ಬಲರಾಮದೇವರು ಯಾರ ಮಗ ಆಗಿತ್ತು, ಆದಾಗಾಯ್ತೀಗ ದೇವಕಿ ಮಗನು ಆದಾಗಾಯಿತು. ರೋಹಿಣಿಯು ಶಿಫ್ಟ್ ಆಗಿ ಅಲ್ಲಿ ಬೆಳೆದನಲ್ಲ. ದೇವಕಿ ರೋಹಿಣಿ ಜಹ, ದೇವಕಿ ಮಗನಾಗಿಯೂ ಬೆಳೆದ, ರೋಹಿಣಿ ಮಗನಾಗಿಯೂ ಬೆಳೆದ. ಇಬ್ಬರು ವರನ ಒಂದರಲ್ಲೇ ಮಾಡಿಬಿಟ್ಟು ಒಂದರಲ್ಲಿ ಮಿಕ್ಸಪ್ ಮಾಡಿದ್ರಿಂದ ವರ 2 ವರ 1 ಮಗು ಇಬ್ಬರಿಗೂ ಸಮಾಧಾನ ಆಯಿತು. ಆ ರೀತಿ ಮಾಡಿದ್ದಕ್ಕೋಸ್ಕರ ಇಲ್ಲಿ ವ್ಯತ್ಯಾಸವಾಗಲಿಲ್ಲ. ಒಂದು ಉದ್ದೇಶ ಇದೆ ಅಂತ ತಿಳಿಸಿದೆ. ಮುಂದೆ ಕೃಷ್ಣಾವತಾರವಾದ ಮೇಲೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಂದಗೋಕುಲಕ್ಕೆ. ಇಲ್ಲಿ ಗಮನಿಸಿರಬೇಕು, ಕೃಷ್ಣಾವತಾರ ಆದ ದಿವಸ ಇಡೀ ಜಗತ್ತಿನ ಇತಿಹಾಸದೊಳಗೆ ಅತ್ಯಂತ ಶ್ರೇಷ್ಠವಾದ ದಿವಸ. ವ್ರತಗಳಿಗೆ ಎರಡು ಅತಿ ಶ್ರೇಷ್ಠವಾದದ್ದು, ಒಂದು ಏಕಾದಶಿ, ಒಂದು ಕೃಷ್ಣಾಷ್ಟಮಿ. ಅವನು ಬಿಟ್ಟು ಅವೆಲ್ಲ ಕಂಪಲ್ಸರಿ ವ್ರತಗಳು, ಯಾರೂ ಬಿಡಾಗಿಲ್ಲ, ಮಾಡಲೇಬೇಕಾದ ವ್ರತಗಳು. ಕೃಷ್ಣಾಷ್ಟಮಿಯ ಪುಣ್ಯ ಭಾರಿ ಜಾಸ್ತಿ. ಏಕಾದಶಿ ಪುಣ್ಯ ಎಲ್ಲ ವ್ರತಗಳಿಗಿಂತ ಏಕಾದಶಿ ಭಾರಿ ದೊಡ್ಡದು, ಎಲ್ಲ ವ್ರತಗಳಿಗಿಂತ ದೊಡ್ಡದು. ಅದಕ್ಕಿಂತ ದೊಡ್ಡದು ಅಂದರೆ ಕೃಷ್ಣಾಷ್ಟಮಿ. ಎಲ್ಲ ವ್ರತಗಳ ಪುಣ್ಯ ಹೇಳಬೇಕಾದ್ರೆ ಕಾಶಿ ಗಯಾ ಗಂಗೆ ಎಲ್ಲಷ್ಟು ಪುಣ್ಯ ಹೇಳಿಬಿಡ್ತಾರೆ. ಕೃಷ್ಣಾಷ್ಟಮಿ ಮಹತ್ವ ಹೇಳಬೇಕಾದ್ರೆ 20 ಕೋಟಿ ಏಕಾದಶಿ ಉಪವಾಸ ಮಾಡಿದಷ್ಟು ಪುಣ್ಯ ಒಂದು ಕೃಷ್ಣಾಷ್ಟಮಿ ಕೊಡುತ್ತೆ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದ ವ್ರತ ಅಂದರೆ ಕೃಷ್ಣ ಜಯಂತಿ ವ್ರತ, ಕೃಷ್ಣಾಷ್ಟಮಿ ವ್ರತ. ಅವೆರಡನ್ನೂ ಮಾಡಲೇಬೇಕು ನಾವು. ಎಷ್ಟೋ ಸರ್ತಿ ಹೇಳಿದ್ರೆ ಮತ್ತೆ ಹೇಳೋದಿಲ್ಲ, ಕೃಷ್ಣಾಷ್ಟಮಿ ಒಂದೇ ಮಾಡಿ 20 ಕೋಟಿ ಏಕಾದಶಿಯನ್ನು ಕೃಷ್ಣಾರ್ಪಣೆ ಮಾಡ್ಬೋದಲ್ಲ ಅಂತ ಕೇಳಿದರೆ ಮಾಡಲಿಕ್ಕೆ ಬರೋದಿಲ್ಲ. 20 ಕೋಟಿ ಏಕಾದಶಿ ಪುಣ್ಯ ಬರೋದು ಯಾರಿಗೆ ಅಂದರೆ, ಏಕಾದಶಿ ತಪ್ಪದೇ ಉಪವಾಸ ಮಾಡಿ ಕೃಷ್ಣಾಷ್ಟಮಿ ಮಾಡೋರಿಗೆ ಮಾತ್ರ ಆ ಪುಣ್ಯ ಬರ್ತದೆ, ಹೊರತು ಉಳಿದವರಿಗೆ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಏಕಾದಶಿನೂ ಮಾಡಬೇಕು, ಕೃಷ್ಣಾಷ್ಟಮಿನೂ ಮಾಡಬೇಕು. ಉಳಿದು ಶಕ್ತಿ ಇದ್ದರೆ ಮಾಡ್ಬೋದಷ್ಟೆ. ವಿಷ್ಣು ಪಂಚಕ ವಿಷ್ಣು ಪಂಚಕಾದಿಗಳೆಲ್ಲ ಕಂಪಲ್ಸರಿ ಅಲ್ಲ. ಆದರೆ ಶಕ್ತಿ ಇದ್ದರೆ ಮಾಡಿದರೆ ಭಾರಿ ಪುಣ್ಯ. ಆದರೆ ಬಿಟ್ಟರೆ ಪಾಪ ಏನೂ ಇಲ್ಲ. ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಇಲ್ಲ. ಇದು ಮಾಡಿದರೆ ಪುಣ್ಯ, ಬಿಟ್ಟರೆ ಭಾರಿ ಪಾಪ. ಪುಣ್ಯ ಒಂದು ಕಡೆಯಲ್ಲಿ, ಪಾಪ ಕೇಳಬೇಕು ನಾವು. ಒಂದು ಕೃಷ್ಣಾಷ್ಟಮಿ ಉಪವಾಸ ಮಾಡಿದರೆ 20 ಕೋಟಿ ಏಕಾದಶಿಗಳ ಪುಣ್ಯ, ಅದು ನಮಗೆ ಅರ್ಥ ಆಗ್ತದೆ. ಬಿಟ್ಟರೆ 20 ಕೋಟಿ ಏಕಾದಶಿಗಳು ಬಿಟ್ಟಷ್ಟು ಪಾಪ ಬರುತ್ತೆ. ಯಾವ ಜನದಲ್ಲಿ 20 ಕೋಟಿ ಏಕಾದಶಿ ಉಪವಾಸ ಮಾಡಬೇಕು ನಾವು? ಕಳ್ಕೊಂಡು ರಿಸ್ಕ್ ಹೋಗ್ಬೇಕು. ಅದಕ್ಕೆ ದೇವರಾಣಿ ಬೇಡ. ಅದರಿಂದಾಗಿನೇ ಪುಣ್ಯ ಬರಲಿ ಬಿಡಲಿ, ಪಾಪ ಬರಬಾರ್ದಂತಾದರೆ ಕೃಷ್ಣಾಷ್ಟಮಿ ವ್ರತ ಮಾಡಲೇಬೇಕಾಗತ್ತೆ. ಸುರಕ್ಷಿತವಾಗಿ ಪುಣ್ಯ ಉಳಿಸ್ಕೊಳ್ಬೋದು ನಾವು. ಅಲ್ಲಿಂದ ಬೆಳೀತ ಕೃಷ್ಣ ಬೆಳೆದಾಗ ಮಾಡ್ತಿದ್ದಾನೆ. ಅದೇ ಎರಡು ಕಥೆನೂ ಪ್ಯಾರಲ್ಲಾಗಿ ಹೇಳ್ತಾ ಹೋಗ್ತಾ ಏನೇನಾಯಿತು ಅಲ್ಲಿ. ಭೂತಾನ ಸಂಹಾರ, ಚಕಟಾ ಸಂಹಾರ, ಆ ಕಡೆ ಎಲ್ಲ ನಡೆದಂದೇ ನಡೀತಾ ಇದೆ. ಕಂಸ ಸಂಹಾರದವರೆಗೂ ಕಥೆ ನಡೆಯಿತು. ಯಾಕೆಂದರೆ ಕೃಷ್ಣ 10ನೇ ವರ್ಷಕ್ಕೆ ಕೃಷ್ಣ ಸಂಹಾರ ಮಾಡಿದಾಗ, ಕೃಷ್ಣನ ವಯಸ್ಸು ಕಂಸನ ಕೊಂದಾಗ 11 ವರ್ಷ ನಡೀತಿತ್ತು. 10 ತುಂಬಿತ್ತು, 10 11 ನಡೀತಿತ್ತು. ಪಾಂಡವರು ಅಲ್ಲೇ ಇದ್ದಾರೆ ಇನ್ನೂ ಕೂಡ. ಅದರಿಂದ ಅವ್ರ ಕಥೆಯಲ್ಲಿ ಸ್ಟಾಪ್ ಮಾಡಿಬಿಡ್ತೀವಿ. ಈ ಕಥೆಯೆಲ್ಲ ಹಿಡ್ತಾ ಹೋಗ್ತಾರೆ. ಮುಂದೆ ಒಂದು ಘಟ್ಟದಲ್ಲಿ ಅಲ್ಲಿ ವನದಲ್ಲಿ ಏನಾಗಿದೆ, ಪಾಂಡವರಾಜ ಒಂದು ದಿವಸ ಅರ್ಜುನನಿಗೆ 14 ವರ್ಷ ತುಂಬಿತು. 14 ವರ್ಷ ತುಂಬಿ ಅನೇಕರಿಗೆ ಮಕ್ಕಳು ಹುಟ್ಟಿದಪ್ಪ ಯಾವಾಗ ಮಾಡಬೇಕು ಗೊತ್ತಿರೋದಿಲ್ಲ. ಅವ್ರು ಡೇಟ್ ನೋಡ್ಕೊಂಡು ಮಾಡೋರೇ ಜಾಸ್ತಿ. ಆದ್ದರಿಂದ ಅವ್ರಿಗೆ ಹೇಳೋ ಉಪಯೋಗವೂ ಇಲ್ಲ. ಅವ್ರಿಗೆ ಡೇಟ್ ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಪುಣ್ಯ ಸಾಧ್ಯಪಡಿಸೋನು ಡೇಟ್ ನೋಡ್ಕೊಂಡು ಮಾಡಿದರೆ ಸಾಧ್ಯ ಅಲ್ಲಿ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಅದು ಮಾಡಬಾರ್ದು. ಸರಿಯಾಗಿ ಡೇಟ್ ನೋಡ್ಲಿಕ್ಕೆ ಹೋಗಲೇಬಾರ್ದು. ಸಂಬಂಧ ಏನು ಡೇಟ್ಗೂ ನಿಮಗೆ ಸಂಬಂಧ ಇಲ್ಲ. ಆ ಸಂಬಳಕ್ಕೆ ಉಪಯೋಗ ಬರುತ್ತೆ ಹೊರತು ಡೇಟ್ಗಳೆಲ್ಲ. ಸ್ಯಾಲ್ರಿ ಡ್ರಾ ಮಾಡೋದಕ್ಕೆ, ಪೆನ್ಷನ್ಗೆ, ರಿಟೈರ್ಮೆಂಟ್ಗೆ ಉಪಯೋಗ ಆಗುತ್ತೆ ಹೊರತು ಹಬ್ಬ ಹುಣ್ಣಿಗೆ ಉಪಯೋಗ ಆಗೋದಿಲ್ಲ. ಅದೆಲ್ಲ ಕೂಡ ಅದಕ್ಕೆ ಎಂದು ಮಾಡಬೇಕು. ತಿಥಿ ದಿವಸ ಮಾಡಬಾರ್ದು ಅಂತ ಹೇಳಬೇಕು. ಹುಟ್ಟಿದ ಮಗುನ ತಿಥಿ ದಿವಸ ಹುಟ್ಟಿದಪ್ಪ ಮಾಡಬಾರ್ದು. ತಿಥಿ ಮಾಡಬೇಕಾದ್ದು ಮರಣ ಮಾತ್ರ, ಸಾಧ್ಯಕ್ಕೆ ಮಾತ್ರ ತಿಥಿ. ಇದಕ್ಕೇನು ಹುಡುಕೋ ಜನಕ್ಕೆ ಗೊತ್ತಿಲ್ಲ. ಜನ್ಮ ನಕ್ಷತ್ರ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳ್ತಾ. ಜನ್ಮ ನಕ್ಷತ್ರ ಅಡ್ಜಸ್ಟ್ ಮಾಡಿದ್ರೆ ಸರಿಯಾದ ಹುಟ್ಟಿದಪ್ಪ. ಜನ್ಮ ನಕ್ಷತ್ರ ನೋಡ್ಕೊಂಡು ಮಾಡಬೇಕು. ಜನ್ಮ ನಕ್ಷತ್ರ ಏ ಬಾಬಾ ಆಚಾರ ಹೇಳ್ತಾರೆ. ಅದೇ ಹೆಚ್ಚೆತ್ತಿ ಶಾಂತಿ ಯಾವಾಗ ಮಾಡಬೇಕು? ಜನ್ಮ ನಕ್ಷತ್ರ ಇರೋ ದಿವಸ ಮಾಡಬೇಕು. ಭಾರಿ ಶ್ರೇಷ್ಠ. ಅನೇಕರು ಕೆಲವು ಎಂಥವ್ರಿದ್ದವ್ರು ಗೊತ್ತಾ ಪೂರ ಇಟ್ಕೊಟ್ಟಿರ್ತಾರೆ. ಯಾರು ಹೇಳಿ ಅಯ್ಯೋ ಅದು ಮಾಡಬಾರ್ದು ಮಹಾಪಾಪ ಅಂತ ಅವಸ್ ಕಳಿಸ್ಬಿಡ್ತಾರೆ ಪಾಪ. ಅವ್ರಿಗೆ ಗೊತ್ತಿಲ್ಲದ ಮಿಸ್ಗೈಡ್ ಮಾಡಿಬಿಡ್ತಾರೆ. ಜನ್ಮ ನಕ್ಷತ್ರ ಇದ್ದರೆ ಭಾರಿ ಶ್ರೇಷ್ಠ. ಅದಿಲ್ಲ ಅನಿವಾರ್ಯವಾದರೆ ಬೇರೆ ವಿಚಾರ, ಪ್ರಿಫರೆನ್ಸ್ ಕೊಡಬೇಕು. ಹುಟ್ಟಿದ್ದಕ್ಕೆಲ್ಲ ನಕ್ಷತ್ರಗಳು, ಅದಕ್ಕೆಲ್ಲ ತಿಥಿಗಳು. ಅರ್ಜುನನ 14ನೇ ವರ್ಷದ ಜನ್ಮ ನಕ್ಷತ್ರ ಬಂದಿತ್ತಂತೆ. ಜನ್ಮರ್ಕ್ಷ ಮಾಸ ಸಹಸ್ರ ದೃಷ್ಟೇ ಚತುರ್ದಶಂತು ಜನ್ಮಕ್ಷಮಾಸ ಸಹಸ್ತನಯಸ್ಯ ಸಹಸ್ರ ದೃಷ್ಟಿ. ಸಹಸ್ರದೃಷ್ಟಿ ಸಾವಿರ ಕಣ್ಣಿನ ಇಂದ್ರದೇವರು, ಅವ್ರ ಮಗ ಅರ್ಜುನ. ಆತ 14ನೇ ವರ್ಷದ ಜನ್ಮ ನಕ್ಷತ್ರ ಬಂತು. ಭಾರಿ ಸಮಾರಂಭ ಇಟ್ಕೊಂಡ್ರು, ದೊಡ್ಡ ಸಮಾರಂಭ ನಡೀತಾ ಇದೆ. ಹೇಳಿ ಕೇಳಿ ಬ್ರಾಹ್ಮಣರು ಸುರಿಮಳೆ ಇದ್ದ ಕಾಲ, ಹಿಮಾಲಯ ಪರ್ವತ, ನರನಾರಾಯಣ ಆಶ್ರಮ, ಬದರಿಕಾಶ್ರಮ, ವೈಭವದಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಬ್ರಾಹ್ಮಣರು ಊಟ ಕೂತಿದ್ದಾರೆ. ಕುಂತಿ ಬಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾಳೆ, ಎಲ್ಲರಿಗೂ ಕೂಡ ಬಡಿಸೋ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾಳೆ. ಅದು ವಸಂತ ಮಾಸ, ಅದು ಬಂದು ಫಾಲ್ಗುಣ ವಸಂತ ಹತ್ರ ಕೂತಿದ್ದೆ, ಆಗಲೇ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೆ, ಆಗಲೇ ಹುಣ್ಣಿ ಹುಣ್ಣಿ ಲೆಕ್ಕ ಹಾಕಿದರೆ ವಸಂತ ಮಾಸ. ಆ ಕಾಲಕ್ಕೆ ಪ್ರಾರಬ್ಧ ಪಾಪ ಆತನದು. ಇದ್ದಕ್ಕಿದ್ದ ಹಾಗೆ ಪಾಂಡುರಾಜನಿಗೆ ಮಾದ್ರಿ ಪಕ್ಕದಲ್ಲೇ ಇದ್ದಾಳೆ. ಆಗ ಅವನಿಗೆ ಸಂಪರ್ಕದ ಆಸೆ ಬಂತು. ಆ ಕ್ಷಣಕ್ಕೆ ಮಾದ್ರಿನ ಕೇಳ್ಕೊಂಡ. ಅವಳು ಕೂಡ ಏನು ಮಾಡಿಬಿಟ್ಟು, ಶಾಪ ಇರೋದನ್ನು ಮರ್ತೇ ಬಿಟ್ಟಲು ಆ ಕಾಲಕ್ಕೆ. ಅವಳು ಟೆಂಪ್ಟ್ ಆಗಿಬಿಟ್ಟು, ಇಬ್ಬರು ತಪ್ಪು ಮಾಡ್ತಾರೆ. ಆ ಕ್ಷಣದಲ್ಲಿ ಸಂಪರ್ಕ ಮಾಡಿದ, ಇಮ್ಮಿಡಿಯೇಟ್ ಡೆತ್, ಋಷಿ ಶಾಪ ಇತ್ತಲ್ಲ, ಆ ಕ್ಷಣಕ್ಕೆ ಪಾಂಡುರ ಸತ್ಯ ಹೋಗಿಬಿಡ್ತಾರೆ. ಕುಂತಿಯಲ್ಲಿ ಬಡಿಸ್ತಾ ಇದ್ದಾಳೆ ಪಾಪ, ಗೊಳೋ ಅಂತ ಅಡ್ತಾಳೆ ಮಾದ್ರಿ. ಅವಳೋ ಧ್ವನಿ ಕೇಳಿ ಕುಂತಿ ತಕ್ಷಣ ಅಲ್ಲಿಗೆ ಬರ್ತಾರೆ. ಒಬ್ಬ ಹೆಂಗಸು ಹೇಗಿರಬೇಕು ಅಂತ ಹೇಳ್ತಾರೆ. ಕಣ್ಣೆಲ್ಲ ಗಂಡನ ಕಡೆ ಇತ್ತು ಒಂದು ಕಣ್ಣು, ಪಾಪ ಶಾಪ ಬೇರೆದ್ದು ಗೊತ್ತಿತ್ತಲ್ಲ ಆಕೆಗೆ. ಆ ಕಡೆ ಗಮನ ಇಟ್ಕೊಂಡಿದ್ದು, ತಕ್ಷಣ ಓಡಿ ಬಂದು ಏನಾಯಿತು ಅಂತೇಳಿ ನೋಡಿದ್ಲು. ಅಂದ್ಕೊಂಡ ಹಾಗೆ ಆಗಿತ್ತು, ಪಾಂಡುರಾಜ ಸತ್ತು ಹೋಗಿಬಿಟ್ಟಿದ್ದ. ಬೈತಾಳೆ ಕುಂತಿ, ಅಷ್ಟು ಗೊತ್ತಿಲ್ಲ ನಿನಗೆ, ಶಾಪ ಇರೋದು ಗೊತ್ತಿಲ್ಲ, ಆತೇನೋ ಯೋಚನೆ ಮಾಡಿದ, ನೀನು ಹೇಗೆ ಒಪ್ಪಿದೆ ಅಂತ ಕೇಳಿದ್ರೆ. ನೋಡಿ ಆಕಾಶ ನೋಡ್ತಾಳೆ, ಸುಮ್ಮನೆ ಆಗಿಬಿಡ್ತಾಳೆ. ಜೋರಾಗಿ ಆ ಕುಂತಿ ನೋಡ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಜನ ಬರ್ತಾರೆ, ನೋಡ್ತಾರೆ, ಬೇಕಾದಷ್ಟು ದುಃಖ ಪಡ್ತಾರೆ. ಪಾಂಡುರಾಜ ಧರ್ಮಾತ್ಮ, ವಯಸ್ಸು ಪೂರ್ತಿಯಾದಾಗ ಹೋದರೆ ಅಷ್ಟು ದುಃಖ ಪಡೋ ಕಾರಣ ಇಲ್ಲ, ಸಾಧನೆ ಮುಗಿದಿರುತ್ತೆ. ಇನ್ನು ಚಿಕ್ಕ ವಯಸ್ಸಾತನದು ಪಾಪ, ತುಂಬ ದುಃಖ ಪಡ್ತಾರೆ. ಇನ್ನು ಸಂಸ್ಕಾರ ಮಾಡಬೇಕು ಅಂತ ಬಾಳಕ್ಕೆ ಹೋಗ್ತಾರೆ. ಆಗ ಸಹಗಮನ ಮಾಡಬೇಕು, ಒಬ್ರು ಯಾರು ಒಬ್ಬರು ಸಹಗಮನ ಮಾಡಬೇಕಿತ್ತು. ಕುಂತಿನೋ ಮಾದ್ರಿನೋ ಮಾಡಬೇಕು, ಯಾರು ಮಾಡಬೇಕು ಅಂತ ಪ್ರಶ್ನೆ ಬಂತು. ಕುಂತಿ ಮಾಡಬೇಕು, ಮಾದ್ರಿ ಮಾಡಬೇಕು, ಉಳಿದವ್ರಿಗೆ ಇಬ್ಬರು ಮಾಡಲಿ ಅನ್ನೋ ಪೈಕಿ, ನಮ್ಮ ಆರೋಗ್ಯ ಕೆಡಿಬಿಟ್ರೆ ಎಲ್ಲರೂ ಹೋಗಲಿ ಅಂತ ಹೇಳಿಬಿಡ್ತಾರೆ. ಅದಲ್ಲ, ಎಲ್ಲರೂ ಹೋಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಮೊದಲು ತಿಳ್ಕೊಂಡಿರ್ಬೇಕು, ಸಹಗಮನ ಕಂಪಲ್ಸರಿ ಅಲ್ಲ, ನೆನಪಿರಬೇಕು. ಸಹಗಮನ ಕಂಪಲ್ಸರಿ ಅಲ್ಲ, ಆಪ್ಷನಲ್. ಅಕಸ್ಮಾತ್ ಮಾಡ್ತೀವಿ ಅಂದರೆ ಮಾಡಬಹುದೇ ಹೊರತು ಮಾಡಲೇಬೇಕು ಅಂತಿಲ್ಲ. ಇವೇನು ಮಾಡಿದ್ರಿ ಈ ಕಡೆ ಉತ್ತರ ಭಾರತದಲ್ಲಿ, ಏನು ಮಾಡಿಬಿಟ್ರು, ಕಂಪಲ್ಸರಿ ಮಾಡಿ ಕೈಕಾಲು ಕಟ್ಟಿ ಹಾಕ್ಬಿಡ್ತಾ ಇದ್ರು. ಬಡಿ ಅದು ಮರ್ಡರ್, ಅದು ಸಹಗಮನ ಅಲ್ಲ, ಮರ್ಡರ್ ಅಂತ ಕರಿಬೇಕಾದ್ರೆ ಆ ಕೆಲಸ ಮಾಡಬಾರ್ದು. ಆಪ್ಷನಲ್ ಅದು, ಮಾಡಿದರೆ ತಪ್ಪಲ್ಲ, ಪುಣ್ಯಲೋಕ ಬರುತ್ತೆ ಅಷ್ಟೇ ಹೊರತು ಮಾಡಲೇಬೇಕು ಅಂತಿಲ್ಲ. ಆದರೆ ಇನ್ನೊಂದು ನಿಯಮ ಇದೆ, ಮಕ್ಕಳು ಚಿಕ್ಕವರಿದ್ದರೆ ಮಾಡಲೇಬಾರ್ದು ಅಂತ ನಿಯಮವು. ಮಕ್ಕಳು ಚಿಕ್ಕವರಿದ್ದರೆ ಸಹಗಮನ ನಿಷಿದ್ಧ ಮಾಡಬಾರ್ದು. ಇಲ್ಲಿ ಇಬ್ಬರು ತಾಯಂದಿರ್ತಾರಲ್ಲ, ಒಬ್ಬರು ಮಾಡಬಹುದು ಅಂತಾಯ್ತು, ಒಬ್ಬರು ಮಾಡಬಹುದು ಅದು ಹೇಳ್ತಾರೆ. ಪಸ್ಪ್ರಧಾತೆ, ಇಬ್ಬರು ಕೂಡ ಸ್ಪರ್ಧೆ, ನಾನು ಮಾಡ್ತೇನೆ ನಾನು ಪಾರಿಕೆ ತೊಗೊಂಡ್ಬಿಟ್ರೆ, ನೀನು ಮಾಡು ನೀನು ಮಾಡೋಲ್ಲ, ಬುದ್ಧಿ ಮುದ್ರೆ ಹಾಕ್ಸೋಬೇಕಾರೆ ಆಚಾರ್ಯ ನೀವು ಹೋಗ್ರಿ ನೀವು ಹೋಗ್ರಿ ಅಂತಿರ್ತಾರೆ, ಕಾಸು ಬಿಟ್ಟಿರ್ತಾರಲ್ಲ. ಇಲ್ಲಿ ಅದು ಅದು ಬೆಂಕಿ ಅದು, ಅಂಥ ಹೊತ್ತಿನಲ್ಲಿ ನಾನು ನಾನು ಅಂತ ಹಠ ಹಿಡಿದ್ರಂತೆ. ಆ ಸಮಯಕ್ಕೆ ನೋಡ್ತಾರೆ, ಯಾರನ್ನ ಕೇಳಬೇಕಾಗ, ನಮ್ಮಲ್ಲಿ ಶಾಸ್ತ್ರ ಏನೇ ಮಾಡಿದ್ರು ದಾರಿಗಳ ಅಪ್ಪಣೆ ತೊಗೊಂಡು ಮಾಡಬೇಕು. ವಿಷ್ಣು ಪಂಚಕ ಮಾಡಬಹುದಾ, ಎಲ್ಲ ಕೇಳ್ಕೊಂಡು ಮಾಡಿ, ಏಕಾಚಿ ಮಾಡ್ಬೋದು ಅಂತ ಕೇಳಬಾರ್ದು. ಯಾಕಂದ್ರೆ ಮಾಡಲೇಬೇಕಾದ್ರಿಂದ ಕೇಳೋ ಪ್ರಶ್ನೆ ಇಲ್ಲ, ಆಪ್ಷನಲ್ಲಿ ಕೇಳಿ ಮಾಡಬೇಕು. ಯಾಕೆ ಕೇಳಬೇಕು ಅಂತ ನಮಗೆ ಕೆಲವು ಗೊತ್ತಿರೋದಿಲ್ಲ, ಏನೋ ಒಂದು ಭಾವನಾತ್ಮಕ ಯೋಚನೆ ಮಾಡೋಕ್ಕೆ ಹೋಗಿಬಿಟ್ಟಿರ್ತೇನೆ. ಮೊದಲೇ ಸೀರಿಯಸ್ ಮನುಷ್ಯ ಇವರು, ಬಂದೇ ನಿಮಗೆ ಇರ್ತಾನೆ, ವಿಷ್ಣು ಪಂಚಕ ಬಿಟ್ಟುಬೇಕಂದ್ರೆ ಹೋಗೇ ಬಿಡ್ತಾನೆ. ಆದ್ದರಿಂದ ಅವ್ರು ಹೇಳ್ತಾರೆ ಮಾಡಬೇಡ ಅಂತ ಹೇಳಿಬಿಡ್ತಾರೆ. ಕೆಲವರಿಗೆ ಡಾಕ್ಟ್ರನ್ನ ಹೇಗೆ ಕೇಳಬೇಕಾದ್ರೆ ಇವ್ರನ್ನ ಕೇಳಬೇಕು, ಇನ್ನು ಕೆಲವರಿಗೆ ಆ ವರ್ಷ ಹಿಡಿಯೋ ಸರಿ ನಕ್ಷತ್ರ ಸರಿ ಇರೋದಿಲ್ಲ, ತಪ್ಪು ಮಾಡಿಬಿಟ್ರೆ ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಜ್ಞಾನಿಗಳನ್ನ ಕೇಳಬೇಕಾದ ಉದ್ದೇಶ ಅದು, ಆ ಎಕ್ಸ್ಪರ್ಟ್ ಒಪಿನಿಯನ್ ಬೇಕಾದ ನಿಯಮ ಅದು ವ್ಯಾಲಿಡ್. ಅದು ಋಷಿಗಳನ್ನ ಕೇಳ್ಕೊಂಡು ಯಾರು ಹೋಗಬೇಕು ಅಂತ ಕೇಳಿ. ಆಗ ಮಾತ್ರೆ ಹೇಳ್ತಾಳೆ, ಸ್ವಾಮಿನ ಅಭಿಪ್ರಾಯ ಆಮೇಲೆ ಆಗಲಿ, ನನ್ನ ಅಭಿಪ್ರಾಯ ಹೇಳಿಬಿಡ್ತೇನೆ ಅಂತ ಹೇಳ್ತಾಳೆ ಮಾತ್ರೆ. ಏನು ನಾನೇ ಹೋಗಬೇಕು ಯಾತಕ್ಕೆ ಅಂದರೆ, ಅವಳ ಮಾತನ್ನು ಬಹಳ ಆಶ್ಚರ್ಯ ಉಂಟೋ ಮಾತು. ಈಗ ಒಬ್ಬರಲ್ಲಿ ಯಾಕೆ ಉಳಿಬೇಕು ಗೊತ್ತಾ, ಮಕ್ಕಳು ನೋಡ್ಕೊಂಡು ಕುಡ್ಕೋಬೇಕು, 5 ಮಕ್ಕಳಿದ್ದಾರೆ ನೋಡ್ಕೊಂಡು ಕುಡ್ಕೋಬೇಕು. ಈಗ ಯಾರು ಉಳಿಬೇಕು ಗೊತ್ತಾ, ಯಾರು ಉಳಿದ್ರೆ 5 ಜನರು ತನ್ನ ಮಕ್ಕಳಂತೆ ನೋಡ್ತಾಳೋ ಅಂಥವ್ಳು ಉಳಿಬೇಕು. ನನಗೆ ಅಷ್ಟು ಯೋಗ್ಯತೆ ಇಲ್ಲ ಅಂತ ಹೇಳ್ತಾಳೆ ಮಾತ್ರೆ. ಎಷ್ಟು ಒಳ್ಳೆ ಮಾತಾಡ್ತಾಳೆ, ಕುಂತಿ ಮಕ್ಕಳು ನನ್ನ ಮಕ್ಕಳಂತೆ ನೋಡ್ತೇನೆ ಅಂತ ಗ್ಯಾರಂಟಿ ನನಗಿಲ್ಲ, ನನ್ನ ಅಕ್ಕನ ಮೇಲೆ ಗ್ಯಾರಂಟಿ ಇದೆ, ತನ್ನ ಮಕ್ಕಳನ್ನು ಬಿಟ್ಟು ನನ್ನ ಮಕ್ಕಳು ಮಾತ್ರ ಬಿಡೋದಿಲ್ಲ ಅವಳು, ಅದರಿಂದ ಅವಳೇ ಉಳಿಬೇಕು ಅಂತ ಹೇಳಿದ್ರು. ಎಷ್ಟು ಒಳ್ಳೆ ಮಾತಾಡ್ತಾಳೆ ಮಾದ್ರಿ ಅಂತ ಹೇಳಿದರೆ, ನಿಜವಾಗಲೂ ಅವಳು ಭಾರಿ ಯೋಗ್ಯವಳು. ಏನೋ ಟೆಂಪ್ಟ ತಪ್ಪು ಮಾಡಿದ್ದೆ ಹೊರತು ಒಪ್ಕೊಂಡು ಬಿಡ್ತಾಳೆ. ಕುಂತಿ ಹಾಗೆ ನೋಡ್ತಾಳು ಕೊನೆವರೆಗೂ ಕೂಡ. ಮುಂದೆ ಮಹಾಭಾರತ ಎಷ್ಟು ಕಡೆ ಬರುತ್ತೆ ಗೊತ್ತಾ, ನಕಲ ಸಹದೇರಿಯಲ್ಲಿ ಮಾತೆ ತೆರೆ ಇಬ್ಬರು ಎಲ್ಲಿದ್ದಾರೆ, ಅಷ್ಟು ಮಟ್ಟಿಗೆ ನೋಡ್ತಾಳೆ. ಬಹುಶಃ ಕುಂತಿ ಆದರ್ಶ ಮಾತೆ ಆಗಲಿಕ್ಕೆ ಕಾರಣ, ಸ್ವಂತ ಮಕ್ಕಳು ಸರಿ ಅನ್ನೋ ದೊಡ್ಡ ವಿಷಯ ಏನಲ್ಲ, ಸಹಜ ಅದು. ಆದರೆ ತಂಗಿಯ ಮಕ್ಕಳು, ಅವಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಬೇಕಾದ್ರೆ ಎಷ್ಟು ವಿಶಾಲ ಹೃದಯ ಇರಬೇಕು, ನನ್ನ ಅನುಮತಿ ಕೊಡಿ ಅಂತ ಕೇಳಿದಾಗ ಅವರು ಒಪ್ತಾರೆ. ಇದು ಜ್ಞಾನದೃಷ್ಟಿಯಿಂದ ನೋಡಿದರಂತೆ ಯಾರು ಹೋಗಬೇಕು ಅಂತೇಳಿ. ಆಗ ಅವರಿಗೆ ಅರ್ಥ ಆಯಿತು, ಈಕೆ ತಪ್ಪು ಮಾಡಿದ್ದಾಳೆ, ಮಾದರಿ ತಪ್ಪು ಮಾಡಿದ್ದಾಳಾದ್ರಿಂದ ದೇಹ ಬಿಟ್ಟರೆ ಪ್ರಾಯಶ್ಚಿತ್ತ ಆಗೋದು ಆಕೆಗೆ. ಹಿಂದೆ ಹೇಳಿದೆ, ಗಂಡನಿಗೆ ಸಮನಾರೋಹನಿಂದ ಮಕ್ಕಳು ಪಡೆದಿರೋದ್ರಿಂದ ಮಹಾಪಾಪ ಬಂದಿದೆ, ಆ ಪಾತಕ ಹೋಗಬೇಕಾದ್ರೆ ಸಹಗಮನ ಮಾಡಬೇಕು. ಕುಂತಿ ಅಂತ ತಪ್ಪು ಮಾಡಿಲ್ಲ ಆದ್ರಿಂದಾಗಿ ಮಾದರಿ ಹೋಗಲಿ ಅಂತ ಹೇಳ್ತಾರೆ. ಮಾದರಿ ಹೊರಟೋಗಿಬಿಡ್ತಾಳೆ. ಪಾಂಡುರಾಜ ಹೋದ, ಮಾದರಿನೇ ಹೋದ್ಲು. ಪಾಂಡುರಾಜ ಎಲ್ಲಿ ಹೋದ ಅಂದ್ರೆ ಆಚಾರ ಹೇಳ್ತಾರೆ, ಒಬ್ಬ ಸಾಮಾನ್ಯ ವೈಷ್ಣವ ಮಗ ಇದ್ದರೆ ಸದ್ಗತಿ ಹೋಗ್ತಾರೆ ಅಂತ ಹೇಳ್ತಾರೆ. ಸಾಮಾನ್ಯ ವೈಷ್ಣವ ಮಗ ಇದ್ದರೆ ಅಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಸನಸ್ಸಂತಾರ ಇಷ್ಯತಿ. ಒಬ್ಬ ವೈಷ್ಣವ ಮಗ ಹುಟ್ಟಿಬಿಟ್ರೆ ಪಿತೃದೇವತೆಗಳು ಭುಜ ಚಪ್ಪಡಿಸಿ ಕುಣಿದಾಡ್ತಾರೆ, ಅಬ್ಬ ವೈಷ್ಣವ ಹುಟ್ಟಿದ ನಾವು ಉದ್ಧಾರ ಮಾಡಿಬಿಡ್ತಾನೆ ಅಂತ ಕುಣಿದಾಡಿಬಿಡ್ತಾರೆ. ಸಾಮಾನ್ಯ ವೈಷ್ಣವ ಹುಟ್ಟಿದರೆ ಯಾರಿದ್ದಾರೆ ಗೊತ್ತಾ, ಮಗ ಭೀಮಸೇನದೇವ್ರ ಮಗ ಇದ್ದಾರೆ ಅವರಂಥ ವೈಷ್ಣವರೇ ಇಲ್ಲ, ಅಂಥ ಮಗ ಪಾಂಡುರಾಜನ ಇರಬೇಕಾದ್ರೆ ಎಂಥ ಸತ್ಯತೆ ಹೋಗಿರ್ಬೇಕು ಲೆಕ್ಕಾಕಿ ಅಂತ ಹೇಳ್ತಾರೆ. ಪಾಂಡುಸ್ತು ಪುತ್ರಕ ಗುಣೈಹಿ, ಒಬ್ಬೊಬ್ಬ ಮಕ್ಕಳಂಥ ಮಹಾನುಭಾವರು, ನರಕಕ್ಕೆ ಹೋಗೋ ಚಾನ್ಸೇ ಇಲ್ಲ. ನರಕದ ಹೆಡ್ಡ ತನ್ನ ಮಗ, ನರಕದ ಹೆಡ್ಡ ತನ್ನ ಯಮದೇವರೇ ತನ್ನ ಮಗ, ಆದ್ದರಿಂದ ನರಕಕ್ಕೆ ಹೋಗೋ ಚಾನ್ಸೇ ಇಲ್ಲ. ಅಂಥ ಒಂದು ದೊಡ್ಡ ಸುಯೋಗ ಆಯ್ತು. ಸ್ವಂತ ಅಪ್ಪ ಅಂತ ಅವನು ಗೊತ್ತ, ವೇದವ್ಯಾಸದೇವರ ಅಪ್ಪ ಭೀಮಸೇನ ದೇವ್ರ ಮಗ, ಸರ್ವೋತ್ತಮ ಅಪ್ಪ ಜೀವೋತ್ತಮ ಮಗ, ಇನ್ನು ಹೇಗಿರಬೇಕು ಭೀಮಸೇನ. ಪಾಂಡುರಾಜನ ಒಂದು ಯೋಗ ಸದ್ಗತಿಗೆ ಹೋದ ಅಂತ ಹೇಳ್ತಾರೆ. ಮಾದ್ರಿನೂ ಕೂಡ ಹೊರಡ್ತಾರೆ, ಸದ್ಗತಿಗೆ ಹೋಗಿಬಿಡ್ತಾಳೆ. ಮುಂದೆ ಪಾಂಡ ವಾಪಸ್ ಬರ್ತಾರೆ. ಇದು ಹಸ್ತಿನಾಪುರ ಬರಬೇಕಲ್ಲ, ಈಗ ಎಲ್ಲ ಋಷಿಮುನಿಗಳು ಕರ್ಕೊಂಡು ಹಸ್ತಿನಾಪುರಕ್ಕೆ ಬರ್ತಾರೆ. ಸುದ್ದಿ ಬಂತು ದುರ್ಯೋಧನಾದಿಗಳಿಗೆ, ಭೀಷ್ಮರಿದ್ದಾರೆ ಅಲ್ಲಿ, ದ್ರೋಣರಿದ್ದಾರೆ, ಎಲ್ಲ ಇರ್ತಾರೆ. ಅಷ್ಟೊತ್ತು ಪ್ರಸಂಗ ನಡೀತಾ ಇದೆ. ಆ ಕ್ಷಣಕ್ಕೇನೆ ದುರ್ಯೋಧನ ಶಕುನಿ ಎಲ್ಲ ಸೇರಿಬಿಟ್ಟು ಊರು ಬಾಗಿಲಲ್ಲಿ ನಿಂತಿದ್ದಾರೆ ಎಲ್ಲರೂ ಕೂಡ. ಎಂಟ್ರಿ ಕೊಡಬಾರ್ದು ಅವ್ರಿಗೆ, ಒಳಗೆ ಬಂದುಬಿಟ್ರೆ ಕಷ್ಟ ಅವ್ರಿಗೆ ಗೊತ್ತು. ಅವ್ರು ಒಳಗೆ ಬಂದರೆ ಹೊರಗೆ ಹೋಗ್ಬೇಕಾಗಿರೋದು ಗೊತ್ತು ಅವರಿಗೆ. ಅವರಿಗೆ ಆಗಿದ್ದು ಅಷ್ಟೇನೆ, ಹೊರಗೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ, ಒಳಗೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವನ ಕಾರಣ ಏನು ಕೊಟ್ಟ ಗೊತ್ತೇನು, ಇವರೆಲ್ಲ ಕೂಡ ಅನಧಿಕೃತ ಸಂತತಿ. ಪಾಂಡುರಾಜನ ಮಕ್ಕಳಲ್ಲ ಇವರೆಲ್ಲ ಕೂಡ ಅನಧಿಕೃತ ಸಂತತಿ. ಅದಕ್ಕೆ ನಾವು ಒಪ್ಪೋದಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಹೇಳ್ತಾನವನು, ಶಕುನಿ ದುರ್ಯೋಧನ ಹೇಳ್ತಾರೆ, ಪಾಂಡೋಹೋ ಮೃತಿ ಕಿಲ ಪುರ ತನಯಾಹ ಕೊತಸ್ಯ. ಪಾಂಡುರಾಜ ಸತ್ತಿದ್ದು ಮೊದಲು, ಆಮೇಲೆ ಹುಟ್ಟಿದ್ದಾರೆ, ಅದಕ್ಕೆ ಅನಧಿಕೃತ ಅಂತ ಕ್ಲೇಮ್ ಮಾಡ್ತಾರೆ. ಎಷ್ಟು ಮೂರ್ಖ ಅಂದರೆ, ಪಾಂಡುರಾಜ ಸತ್ತಿದ್ದು 15 ದಿವಸ ಮುಷ ಬಂದಿದ್ದಾರೆ ಅವರು. ಇವರೆಲ್ಲ 16 ವರ್ಷ ಧರ್ಮರಾಜನಿಗೆ, 15 ಭೀಮಸೇನ ದೇವರಿಗೆ, 14 ಅರ್ಜುನನಿಗೆ, 13 ಅವರಿಗೆ. ಸ್ವಲ್ಪ ಲೆಕ್ಕ ಇದೆ ಅದರೊಳಗೆ. ಸುಳ್ಳು ಮಾಡಬೇಕು ಮಾತು ಮಾತಾಡ್ತಾರೆ. ಆ ಭೀಷ್ಮ ದ್ರೋಣರು ಏನು ಮಾಡಿದ್ರು ಅಂತ ಗೊತ್ತೇನಾಗ, ಸ್ವಲ್ಪ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಅವರಿಗಾಗಲೇ ಕಲ್ಯಾವೇಶದ ಒಂದು ಎಂಟ್ರಿ ಶುರುವಾಗಿರುತ್ತಾಗಲೇ, ಆಗ ಶರೀರವಾಣಿ ಆಯಿತು, ಇವ್ರು ಯಾರ ಬಗ್ಗೆ ಯೋಚನೆ ಮಾಡಬೇಡಿ, ಇವರೆಲ್ಲ ಕೂಡ ಯಾರು ಗೊತ್ತಾ, ದೇವಾಂಶ ಸಂಭೂತರಾದವರು, ಪಾಂಡುರಾಜನ ಅಪ್ಪಣೆಯಿಂದನೇ ಹುಟ್ಟಿ ಬಂದವರು, ಅತ್ಯಂತ ಗ್ರಾಹ್ಯರು, ಸ್ವೀಕಾರ ಮಾಡಿ ಅಂತ ಹೇಳಿದ್ರು. ಆಗ ದುರ್ಯೋಧನ ಆದರೆ ಅದಕ್ಕೂ ಒಪ್ಪಲಿಲ್ಲ, ಏನೋ ತಂತ್ರ ಇರಬೇಕು ಅಂತ ಹೇಳಿ, ತಾನು ಮಾಡೋದು ಕುತಂತ್ರ, ಇದೇನೋ ತಂತ್ರ ಇರಬೇಕು ಅಂದಂತೆ. ಆಗ ವೇದವ್ಯಾಸದವರು ಬರ್ತಾರೆ ಅಲ್ಲಿಗೆ, ಇದು ಮಹಾಭಾರತದಲ್ಲಿ ಸ್ಪೆಷಲ್ ಅಂತ ಕೇಳಿದರೆ ಇದ್ದಕ್ಕಿದ್ದಂಗೆ ಬರ್ತಿರ್ತಾರೆ. ಎಂಥ ಸಮಯದಲ್ಲಿ ಬರಬೇಕು ಅಂಥ ಸಮಯದಲ್ಲಿ ಬರ್ತಾರೆ. ನಾವು ಆಗಲ್ಲ, ಆ ಸಮಯಕ್ಕೆ ನಾಪತ್ತೆ ಆಗಿಬಿಟ್ಟಿರ್ತಾರೆ ಆಧುನಿಕರೆಲ್ಲ. ಆ ಕಾಲಕ್ಕೆ ನಾಪತ್ತೆ, ವೇದವ್ಯಾಸರ ಆ ಕಾಲಕ್ಕೆ ಹಾಜರು. ಪಂಪ ಅವನು ಹೇಳ್ತಾನೆ, ನಾನು ಒರಿಜಿನಲಿ ಬ್ರಾಹ್ಮಣ ಅಂತ, ಮುಂದೆ ಜೈನ ಮತಕ್ಕೆ ಚೇಂಜ್ ಆಗಿಬಿಡ್ತಾನೆ. ಮಹಾಭಾರತವನ್ನು ಅಂತ ಹೇಳ್ತಾನೆ, ಶಾಸ್ತ್ರ ಅಂತ ಓದೋದಿಲ್ಲ ನಾನು, ಲೌಕಿಕ ಅಂತ ಓದ್ತೇನೆ ಅಂತ ಹೇಳ್ತಾನೆ. ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಮ್ ಅಂತ ಹೇಳ್ತಾನೆ. ಆದಿಪುರಾಣದಲ್ಲಿ ಅವನ ಶಾಸ್ತ್ರ ಇದು ಲೌಕಿಕ ಅಂತ ಹೇಳ್ತಾನೆ. ಅಂಥವನು ಬರೀತಾನೆ, ವೇದವ್ಯಾಸರು ಯಾವ ಬಂದರೂ ಆಕಾಶದಿಂದ ಹಿಡಿತಿದ್ರು ಅಂತ ಹೇಳ್ತಾನೆ. ಮೇಲಿಂದ ಹಿಡಿದು ಬರ್ತಿದ್ರಂತೆ, ನಡೆದು ಬರೋದ ಗೊತ್ತಿಲ್ಲ ಅವರಿಗೆ, ಮೇಲಿಂದ ಬರ್ತಿದ್ರಂತೆ. ನಮ್ಮಲ್ಲಿ ಈಡೇ ಮೇಲಿಂದ ಬಂದವನಂತ ಬೈತಿರ್ತಾನೆ, ಮೇಲಿಂದ ಹಿಡಿದಾನೆ ಕೂತ್ಕೊಂತ ಬೈತಾರಲ್ಲ, ಮೇಲಿಂದನೇ ಬರ್ತಿದ್ರಂತ. ವೇದವ್ಯಾಸರು ಬರೀತಾರೆ, ಆಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ. ಆ ಕ್ಷಣಕ್ಕೆ ಬಂದು ನಿಂತ್ಕೋತಾರೆ, ಅವ್ರು ಮಾತೇ ಆಡೋದಿಲ್ಲ, ಇವ್ರು ಕೈ ಹಿಡ್ಕೋತಾರೆ, ಸೀದಾ ಒಳಗೆ ಹೋಗಿಬಿಡ್ತಾರೆ. ಒಬ್ಬರು ಬಾಯಿ ಬಿಡೋದಿಲ್ಲ, ವೇದವ್ಯಾಸರಿಂದ ಎಲ್ಲ ಸೆದರಿ ಸಾಯ್ತಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಂತ ವಿವಾದ ಬಂತು, ವೇದವ್ಯಾಸರು ಬಂದರು, ಒಳಗೆ ಕರ್ಕೊಂಡು ಹೋದ್ರು ಯಾರು ಮಾತಾಡಲಿಲ್ಲ. ಶಾಸ್ತ್ರದಲ್ಲಿ ವಿವಾದ ಬಂದರೆ ಬ್ರಹ್ಮಸೂತ್ರ ಬಂದರೆ ಯಾರು ಮಾತಾಡಬಾರ್ದು ಅಂತ ಹೇಳಿಬಿಡ್ತಾರೆ. ಬ್ರಹ್ಮಸೂತ್ರ ಅಲ್ಟಿಮೇಟ್, ರೂಪಮನ್ಯ ದೇವ ಧನ್ಯಮಾತ್ಮನಃ ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯರಿಗೆ, ಬ್ರಹ್ಮಸೂತ್ರ ವೇದವ್ಯಾಸ ದೇವರಿಗೆ. ತಸ್ಮಾತ್ ಸೂತ್ರಾರ್ಥ ಮಾದೃಶ್ಯ ಕರ್ತವ್ಯ ಸರ್ವನಿರ್ಣಯ. ಯಾವುದೇ ಶಾಸ್ತ್ರ ವಿಚಾರ ತೀರ್ಮಾನ ಮಾಡಬೇಕಾದ್ರೆ ಯಾವುದು ಅಲ್ಟಿಮೇಟ್ ಸುಪ್ರೀಂ ಕೋರ್ಟ್ ಯಾವುದು ಅಂತ ಕೇಳಿದರೆ, ಸ್ಪಿರಿಚುಯಲ್ ಸುಪ್ರೀಂ ಕೋರ್ಟ್ ಅಂದರೆ ಬ್ರಹ್ಮಸೂತ್ರಗಳು. ಅದು ವೇದವ್ಯಾಸರ ಮಾತಿಗೆ ಯಾರೂ ತಲೆ ಎತ್ತಲಿಲ್ಲ. ಮುಂದೆ ಒಂದು ದುರ್ಯೋಧನ ಒಂದು ಮಾತಾಡೋದಿಲ್ಲ. ವೇದವ್ಯಾಸರ ಮಾತಿ ಎಂಥ ಒಂದು ವರ್ಚಸ್ಸು ಇದೆ ಎಂಬುದಕ್ಕೆ ಸಾಕ್ಷಿ. ಅದಕ್ಕೆ ಮೊದಲನೇ ಶ್ಲೋಕ ಹೇಳಿತು, ನಾರಾಯಣಂ ಸುರಗುರುಂ ಜಗದೇಕ ವಂದ್ಯಂ ಅಂತ ಹೇಳ್ತಾ, ಅವರಾಸುರ ಸಿದ್ಧವಂದ್ಯಂ ಅಂತ ಹೇಳಿದ್ದಾರೆ. ಅಸುರರು ತಲೆಬಾಗಬೇಕು ನಾರಾಯಣನಿಗೆ, ದುರ್ಯೋಧನ ಬರೀ ಅಸುರ, ಮಹಾಸುರ ಅವನು ತಲೆಬಾಗಬೇಕು ಆಗಿರ್ತಾದ್ರಿಂದ ಮುಗಿದೋಯ್ತಾನೆ. ಅಲ್ಲಿ ಎಂಟ್ರಿ ಬಂತು. ಇನ್ನು ಪಾಂಡವರ್ಗ ಅವರು ಬೆಳಿಬೇಕು. ಪಾಂಡವರ್ಗ ಅವರು ಸೇರಿದ್ರು ಅಂದ್ರೆ ಏನಾಗ್ತದೆ ಗೊತ್ತಾ, ಕುರುಕ್ಷೇತ್ರನೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಈ ಉತ್ಸವ. ಅಲ್ಲಿಂದ ಫೈಟಿಂಗ್ ಶುರುವಾಯಿತು, ಅವರು ಆಟಪಾಠ ಶುರುವಾಗ್ತಾ, ವಿಚಿತ್ರ ಆಟಪಾಠಗಳು. ಭೀಮಸೇನ ದೇವರ ಆಟ ಗೊತ್ತಲ್ಲ, ಗಂಗಾನದಿ ಸ್ಟ್ರೇಟ್ ಲೈನ್ನಲ್ಲಿ ಇರ್ತಿರ್ತಾರೆ, ಸ್ಟ್ರೇಟ್ ಲೈನ್ ನೋಡಿ. ಮತ್ತೆ ಎಕ್ಸ್ಪರ್ಟು ಸ್ಟ್ರೇಟ್ ಲೈನ್ ಹೋಗೋದಿಲ್ಲ ಅವರು, ನಾವೆಗಳು ಹೋಗೋದಿಲ್ಲ ಗೊತ್ತಾಯ್ತಾ. ಅಂತ ಸೀದ ಈ ಕಡೆಯಿಂದ ಆ ಕಡೆ ಈಜಾಡ್ತಿದ್ದರು. ಹಸ್ತಿನಾಪುರದಲ್ಲಿ ನೋಡಿರ್ಬೇಕು ಯಾರಾದರೂ ಕೂಡ, ಹರಿದ್ವಾರದಕ್ಕಿಂತ ಅಲ್ಲಿಂದ ಒಂದು 40 ಕಿಲೋಮೈಲ್ ಅಷ್ಟೇ, ಭಾರಿ ಹತ್ತಿರ ಅದು. ಹರಿದ್ವಾರದ ಸ್ಪೀಡ್ ನಿಮಗೆ ಗೊತ್ತು, ಹಸ್ತಿನಾಪುರದ ಸ್ಪೀಡ್ ಆಗಿದೆ. ಅದು ಸ್ಟ್ರೇಟ್ ಲೈನ್ ಈಜಾಡ್ತಿದ್ರು ಆ ಕಡೆ ಈ ಕಡೆ. ಇವ್ರು ದುರ್ಯೋಧನ ಅಲ್ಲಿ ಇದ್ರಲ್ಲ, ಇವರೆಲ್ಲ ಏನು ಮಾಡ್ತಿದ್ರು ಗೊತ್ತಾ, ಎಲ್ಲರೂ ಒತ್ತಿಗೆ ಓದ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಎಲ್ಲರೂ ಎಳ್ಕೊಂಡು ಹೋಗೋದು ಆ ಕಡೆಗೆ ಹೋಗೋದು, ಮಧ್ಯ ಮಧ್ಯೆ ಹೀಗೆ ಮಾಡ್ತಿದ್ರು, ಎತ್ತೆತ್ತಿ ಹಾಕ್ತಿದ್ರು ಮಧ್ಯ ಮಧ್ಯೆ. ಸಂಕಲ್ಪ ಒಂದು ಮಾಡಿಸಲಿಲ್ಲ, ಮಾಡಿಸಿದ್ರೆ ಗಂಗಾಸ್ತ ವಿರೋಧ ಸ್ಥಾನ ಆಗಿಬಿಟ್ಟಿತ್ತು ಅವ್ರಿಗೆಲ್ಲರಿಗೂ ಕೂಡ.
ಎತ್ತೋದು ಹಾಕೋದು, ಎತ್ತೋದು ಹಾಕೋದು,
ಶ್ರಾಂತೇಶು ಭಾರಿ ಸುಸ್ತಾಡಿದ್ರೆ ಬಿಸಾಕ್ತಿದ್ರಂತ ಆ ಕಡೆ. ಯಾವ ಲೆಕ್ಕ ಇಡೀ ಭೂಮಿ ಭಾರ ಹೊತ್ತವ್ರು ಗೊತ್ತ ಅವರು. ಆವಕಚ್ಚಪ ರೂಪದಿಂದ ಲಂಡೋದಕದಿ ಗೋಬಿ ಧರಿಸಿಗ ಶೇಷ ಮೂರುತಿಯರು ಅನಾಮತ್ತು ಎತ್ತಿಗಿತಾ ಇರ್ತಾರೆ, ಒದ್ದಾಡ್ತಿರ್ತಾರೆಲ್ಲ ಕೂಡ. ಅದೆಲ್ಲ ಬಾಲ್ಯ ಹೇಳಕ್ ಹೋದ್ರು 15-20 ದಿವಸಬೇಕು, ಅದೆಲ್ಲ ಹೇಳೋದಿಲ್ಲ. ಸಾರಾಂಶ ಇಷ್ಟೇ, ಒಂದು ದಿವಸ ಒಂದು ಹಣ್ಣಿನ ಮರ ಭಾರಿ ಹಣ್ಣು ಬಿಟ್ಟಿತ್ತಂತೆ. ದುರ್ಯೋಧನ ನೋಡ್ತಾರೆ, ಅವ್ರಿಗೆ ಎರಡು ಆಸೆ, ಹಣ್ಣು ತಾವು ತಿನ್ನಬೇಕು, ಒಂದು ಅದಕ್ಕಿಂತ ಜಾಸ್ತಿ ಭೀಮ ತಿನ್ನಬಾರದು, ಇದು ನಮ್ಮ ಕಜಿಕಾಲದಿ, ನಮಗೆ ಸಿಗಲಿ ಬಿಡಲಿ, ಇನ್ನೊಬ್ಬರು ನಮ್ಮಂಥವ್ರು ಸಿಗಬಾರ್ದು ಅಷ್ಟೇ. ಅದಕ್ಕಾರೆ ಏನು ಮಾಡಿದ್ರಂತೆ, ದೂರದಲ್ಲಿ ಭೀಮಸೇನದೇವ್ರು ಕೂತಿದ್ದು ನೋಡ್ತಾರೆ, ಸ್ವಲ್ಪ ಹತ್ರ ಇರ್ತಾರೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಭೀಮನಿಗೆ ಏನೂ ನಮಗೇನು ಮಾಡೋಕ್ಕಾಗಲಿಲ್ಲ ಭೀಮಸೇನನ್ನು, ಅದಕ್ಕೆ ಇದರಲ್ಲಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ ಬರ ಹಚ್ಚಿಬಿಡೋದು, ಹಣ್ಣು ಹತ್ತಿಂದ ಹಾಕಿಬಿಡೋದು, ಭೀಮಸೇನ ಹಣ್ಣಿಲ್ಲ ಅಂಥೇಳಿ ಒಂದು ರೀತಿ ಆರೋಪ ಮಾಡೋದು ಅಂತೇಳಿ ಎಲ್ಲ ಓಡಿಬಿಡ್ತಾರೆ. ಮರದ ಹತ್ರ ಹೋಗ್ತಾರೆ, ಭೀಮಸೇನ ನೋಡ್ತಾ ಸುಮ್ಮನೆ ಕೂತಿರ್ತಾರೆ, ಅವರು ಮರ ಹತ್ತಾರೆ ನೋಡ್ತಾ ಸುಮ್ಮನೆ ಕೂತಿರ್ತಾರೆ, ಮೇಲೆ ಹೋಗ್ತಾರೆ ಸುಮ್ಮನೆ ಕೂತಿರ್ತಾರೆ, ಇನ್ನೇನು ಹಣ್ಣಿಗೆ ಕೈ ಹಾಕಬೇಕು, ಆಗ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಎಂಥ ವಾಯುವೇಗ ಗೊತ್ತಾ, 50,000 ಯೋಜನೆ ದೂರ ಒಂದು ಛಡದಲ್ಲಿ ಹೋಗಿ ಬಂದವರು ಲೆಕ್ಕಾಣ ಬರ್ತಾರೆ. ಭತ್ತದಲ್ಲಿ ಮರಣ ಪಾದ ಪ್ರಹಾರ ಮುರು ತುಕ್ಷ ತಲೇ ವಿಧಾಯ ಸಾಕಂ ಫಲ ಇರ್ಬಿಡಿ ಪತತ್ಸು ಫಲಾನ್ಯ ಭುಂತ. ಆ ಮರದ ಕಾಲಿ ಒಂದೆಟ್ಟು ಒದ್ದರಂತ ಬುಡಕ್ಕೆ ಎಲ್ಲ ದಬ ದಬ ಬಿದ್ದುಬಿಡ್ತಾರೆ. ಅಷ್ಟು ಕೂಡ ಅವರಲ್ಲ ಸಾಕಂ ಫಲ ಈ ಹಣ್ಣಿನ ಸಮೇತ ಬಿಡ್ತಾರೆ. ಎಲ್ಲರೂ ಬಿದ್ದಿದ್ದೆ ಕೆಲಸ ಎಲ್ಲರೂ ಸರಿಸಿಬಿಟ್ಟು ಹಣ್ಣು ಮಾತ್ರ ತಿಂತ ಕೂತ್ಕೊಂಡ್ರು. ಅವರು ಎರಡು ದುಃಖ, ಕೈಕಾಲು ಬಡ್ದಿದ್ದೊಂದು ದೇಹ ಹಣ್ಣಾಯಿತು, ಹಣ್ಣು ಅವ್ರ ಬಾಯಿಗೆ ಹೋಯ್ತು, ಎರಡೆರಡು ಅವ್ರ ದೇಹ ಹಣ್ಣು ಹಣ್ಣೆಲ್ಲ ಭೀಮಸೇನ ಬಾಯಿಗೆ ನೋಡ್ತಾ ಕೂತಿದ್ದಾರೆ. ಇದು ಶಾಸ್ತ್ರಾರ್ಥ ಇದೆ, ಅದು ವೃಕ್ಷ ಮೇಲೆ ಹಣ್ಣುಗಳು ತಗೊಳ್ಳಕ್ಕೆ ಹೋದ್ರು ಸಿಗಲಿಲ್ಲ, ಭೀಮನೇ ಸಿಕ್ತು. ವೃಕ್ಷಗಳು ಅಂದ್ರೆ ಗೊತ್ತ, ನಿಗಮ ಕಲ್ಪ ತರೋರು ಗಲಿತ ವೇದಾದಿ ಶಾಸ್ತ್ರಗಳೇ ವೃಕ್ಷಗಳು, ಹಣ್ಣುಗಳು ಅಂದ್ರೆ ವೇದೋಕ್ತ ಫಲಗಳು. ತಗೊಳ್ಳಕ್ಕೆ ಅಂತ ಹತ್ತಿದ್ರು, ವೇದ ಓದ್ತಾರೆ ಕೆಲವರು, ಫಲ ಬೇಕು ಅಂತ ವೇದ ಓದ್ತಾರೆ ಹೊರತು ಜ್ಞಾನ ಬೇಕು ಅಂತ ಓದೋದಿಲ್ಲ. ಎಲ್ಲ ಹತ್ತಿದ್ರು, ಕೈ ಹಾಕಿದ್ರು. ವಿಭೀಷಣದೇವರು ಏನು ಮಾಡಿದರು, ಫಲಕ್ಕೆ ಕೈ ಹಾಕಲಿಲ್ಲ, ಬುಡಕ್ಕೆ ಕೈ ಹಾಕಿದರು. ಬುಡ ಅಂದ್ರೆ ಏನು, ಊರ್ಧ ಮೂಲ ಮದಶ್ಯಾಕಂ, ಬುಡ ಅಂದರೆ ವಿಷ್ಣು, ವಿಷ್ಣುವಿನ ಹಿಡ್ಕೊಂಡ್ರು ಫಲ ಇದ್ದಲ್ಲೇ ಬಿತ್ತು ಅಂತ ಹೇಳ್ತಾರೆ. ಯಾರು ದೇವರನ್ನು ಹಿಡಿತಾರೋ ಫಲ ಕೂತಲ್ಲೇ ಬರುತ್ತೆ, ಫಲಕ್ಕೆ ಹೋಗ್ತಾರೋ ಮೇಲಿಂದ ಬಿದ್ದು ಹಲ್ಲಿ ಬುಡ್ಕತಾರೆ, ಇಷ್ಟೇ ವ್ಯತ್ಯಾಸ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮಹಾಭಾರತದ ಮಾತುಗಳು ಕೂಡ ಅಧ್ಯಾತ್ಮಮಯ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ನಮಗೀಗ ಅರ್ಥ ಆಗುತ್ತೆ, ಮಾ ಫಲೇಶು ಕದಾಚನ ಭಗವಂತ ಯಾತಕ್ಕೆ ಕೇಳ್ತಾರೆ ಅಂದರೆ, ನೀವು ದುರ್ಯೋಧನ ಬಿಡಬೇಡಿ ಅಂತ ಹೇಳೋದಕ್ಕೋಸ್ಕರ. ಫಲ ಕೇಳಿ ಬಿದ್ದು ಬಿಡಬೇಡಿ, ಭೀಮಸೇನಂತೆ ಬುಡ ಹಿಡಿದು ಉದ್ಧಾರವಾಗಿರಿ ಅಂತ ಹೇಳ್ತಾರೆ. ಬುಡ ಹಿಡಿಯೋದಂದ್ರೆ ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥಂ, ಪ್ರೀಣಯಾಮೋ ವಾಸುದೇವಂ, ದೇವತಾ ಮಂಡಲ ಅಖಂಡ ಮಂಡಲ. ಏನಾದರೂ ಮಾಡಲಿ ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥಂ ಮಾಡಲಿ, ನೀವು ಸಣ್ಣ ಯಾರಿಗೂ ನೀರು ಕೊಟ್ರಿ, ವಿಷ್ಣು ಪ್ರೀತ್ಯರ್ಥಂ ಕೊಟ್ರಿ, ಅಶ್ವವೇಧೆಯಾಗ ಮಾಡಿದಿರಿ, ಫಲಕ್ಕೋಸ್ಕರ ಮಾಡಿದಿರಿ. ಪುಣ್ಯ ಯಾವುದಕ್ಕೆ ಜಾಸ್ತಿ ಗೊತ್ತಾ, ನೀರು ಕೊಟ್ಟಿದ್ದು ಪುಣ್ಯ ಜಾಸ್ತಿ, ಅಶ್ವವೇಧೆಯಾಗ ಪುಣ್ಯ ಜಾಸ್ತಿ ಅಲ್ಲ. ಏಕೆಂದ್ರೆ ಫಲಾಪೇಕ್ಷೆ ಇದೆ, ಇಲ್ಲಿ ಫಲಾಪೇಕ್ಷೆ ಇಲ್ಲ. ಫಲಾಪೇಕ್ಷೆ ಬಂತು ಎಲ್ಲ ನಮ್ಮ ವ್ಯಕ್ತಿತ್ವ ಡೌನ್ ಆಗಿಬಿಡುತ್ತೆ, ಫಲಾಪೇಕ್ಷೆ ಬಿಟ್ಟಿವೋ ಮನುಷ್ಯ ಮೇಲೆ ಹೋಗಿಬಿಡುತ್ತಾರೆ. ಇವತ್ತು ಕೃಷ್ಣನ ಸಂದೇಶ ಅಂದರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚ. ಇಲ್ಲಿ ಭೀಮನ ವೇಗ ನೋಡಬೇಕು, ಭೀಮನ ವೇಗ, ಆತನ ಕೌಶಲ, ಪ್ರತಿಯೊಂದು ಅತ್ಯದ್ಭುತ. ದುರ್ಯೋಧನಾದಿಗಳು ಬಿದ್ದಿದ್ದು ಬರೀ ಪಾಠದಲ್ಲಿ ಬಂತಲ್ಲ, ಮೃತ್ಯು ಸ ಮೃತ್ಯು ಮಾಪ್ನೋತಿ ಏಹ ನಾನೇವ ಪಶ್ಯತಿ. ಮೃತ್ಯು ಮೃತ್ಯುಗೆ ಹೋಗ್ತಾನೆ, ಬೇರೆ ಅಲ್ಲ. ಪಾದದಿಂದ ಪಡೆದ್ರು ಒಂದು ಏನು ಗೊತ್ತಾ, ಪಾದ ಅಂದರೆ ಸ್ವರೂಪ, ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ. ಸ್ವರೂಪದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತ ತೋರಿಸಿಕೊಡ್ತಾರೆ ಇಂಥ ಗುರುಗಳು, ಜಗದ್ಗುರುಗಳು. ಅದಕ್ಕೆ ಭೀಮಸೇನ ಜಗದ್ಗುರು ಯಾತಕ್ಕೆ ಅಂದರೆ, ಮಾಡಿದ ಕೆಲಸಗಳೆಲ್ಲ ಬೋಧಕವಾದ ಕೆಲಸಗಳೇ. ಗಮನಾಥನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಥಮತ್ಯಮರಾಹ ಪ್ರಪಂಚ ಯೇಯುಹು ನನು ಮಧ್ವಶ್ಯ ನಮಾದೃಶೋ ಅಲ್ಪಬೋಧಾಹ. ಆಚಾರ್ಯ ಏನು ಮಾಡಿದರೂ ಕೂಡ ನೆನೆಸಿಕೊಂಡ್ರೆ ಮೋಕ್ಷ ಸಿಗುತ್ತೆ ನಮಗೆ ಅಂತ ಹೇಳಿದ್ದಾರೆ. ಅದು ಅತ್ಯದ್ಭುತವಾದ ಮಹಿಮಾವಂತರವರು. ಅಂತ ಆಚಾರ್ಯರ ಮಹಿಮೆಯನ್ನು, ಇನ್ನೂ ಭೀಮಸೇನ ದೇವರ ಮಹಿಮೆಯನ್ನು ನಾಳೆ ಮುಂದುವರಿಯುತ್ತೆ. ಮತ್ತೆ ಅನೇಕ ವಿಧವಾದಂತಹ ಮಹಿಮೆ ತೋರಿಸಿ, ಬಾಲಲೀಲೆಗಳು, ಅಸ್ತ್ರವಿದ್ಯಾಭ್ಯಾಸ, ಹಾಗೆ ಆದಿಪರ್ವ ಮುಂದೆ ಹೋಗ್ತಾ ಬರುತ್ತೆ. ಇನ್ನು ಕೃಷ್ಣನ ಮಹಿಮೆಗಳು ಮಧ್ಯೆ ಮಧ್ಯೆ ಕೆಲವು ಬರುತ್ತೆ, ಅದನ್ನು ನೋಡೋಣ ಅಂತ ಹೇಳ್ತಾ. ಇವತ್ತು ಕೂಡ ಲಕ್ಷ್ಮೀ ಸ್ತೋತ್ರ ಮಾಲಿಕೆ ಪುಸ್ತಕ ಸಿಗುತ್ತೆ, ಇವತ್ತು ಕೂಡ 50 ರೂಪಾಯಿಗೆ ಸಿಗುತ್ತೆ, ನಾಳೆಯಿಂದ 50 ರೂಪಾಯಿ ಸಿಗೋದಿಲ್ಲ, ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ. ಬಹಳ ಮುಖ್ಯವಾಗಿ ನಾಳೆ ಬೆಳಗ್ಗೆ ಪಾಠ ಷಟ್ಪ್ರಶ್ನೋಪನಿಷತ್ತು ಮುಗಿದು ಇದು ಶುರುವಾಗುತ್ತೆ, ಮುಂಡಕೋಪನಿಷತ್ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂಸೇನ